Your Father who is going to speak unto us, to Him be your Father, speak unto our heart. We especially thank you, dear Father, for the sweet hour of fellowship which you have given to all of us in our life. Today, dear Father, is going to be a great day for many of us. Many of us, dear Father, who have come from far and near to have, dear Father, the answers from the scriptures, to know the truth, dear Father. Continue to satisfy us, dear Father, with thy word, which is true, so that we may be able to understand, dear Father, the beautiful things which are written in thy scriptures. Give us Holy Spirit, dear Father, so that we may be able to understand the things that are going to be spoken here. We especially thank you, dear Father, for all brothers and sisters who have raised this occasion, dear Father, from different places. The knowledge, dear Father, all of our anxieties, all of our worries, all of our needs and wants. Continue to help us, dear Father, so that we may be able to, dear Father, be satisfied completely, dear Father, from thy words which are true. And once again, dear Father, we beseech your presence here, and we ask this humble request in the matchless name of thy Son, our Savior, Redeemer, Jesus of Nazareth. Amen.
ಈ ದಿನದ ಪಾಠವನ್ನು ನೆನಪಿಕೊಡಬೇಕಾಗಿ ನಮ್ಮ ಹಿರಿಯ ಪೌರಾಣಿಕ ಸ್ವಂತ ರಾಜು ಅವನನ್ನು ಆಹ್ವಾನಿಸುತ್ತೇನೆ.
ಕರೆಯಲ್ಪಟ್ಟಂತಹ ಪ್ರೀತಿಯಾದಂತಹ ಸಹೋದರ ಸಹೋದರರೇ, ನೀವೆಲ್ಲರಿಗೂ ಮೊದಲನೇದಾಗಿ ನಮ್ಮ ತಂದೆಯ ದೇವರು, ನಮ್ಮ ರಕ್ಷಕರು, ನಮ್ಮ ಒಡೆಯನು, ನಮ್ಮ ವಿಮೋಚನಾಗಿದ್ದಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ಸ್ವಾಗತ ಮಾಡೋದಾಗಿದ್ದೀನಿ. ತಂದೆಯ ದೇವರ ಮಹಾಕೃಪೆಯಿಂದ, ಆತನ ಒಂದು ಅನುಕಂಪದಿಂದ ನಾವೆಲ್ಲರೂ ಇಲ್ಲಿ ಒಟ್ಟಾಗಿ ಸೇರಿ ಆತನ ಒಂದು ಸತ್ಯವೇದದಲ್ಲಿ ಇಟ್ಟಿರುವಂತಹ ಅನೇಕ ಒಂದು ವಿಚಾರಗಳನ್ನ ತಿಳಿಯಪಡೋದಕ್ಕೆ ದೇವರು ಕೊಟ್ಟಿರುವಂತಹ ಒಂದು ಮಹಾಕೃಪೆಗಾಗಿ ನಾವು ದೇವರಿಗೆ ತುಂಬಾ ಕೃತವಂತಗೊಳ್ಳವರಾಗಿದ್ದೀವಿ. ಅದು ಮಾತ್ರ ಅಲ್ಲ, ಮುಖ್ಯವಾಗಿ ಮೈಸೂರಿನಲ್ಲಿರುವಂತಹ ಹಲವಾರು ಸ್ಥಳದಿಂದ ತುಂಬಾ ಒಂದು ಪ್ರಯಾಸ ಪಟ್ಟು ಈ ಒಂದು ಸಂಜೆ ವೇಳೆಯಲ್ಲಿ ತಾವೆಲ್ಲ ಬಿಡುವು ಮಾಡಿಕೊಂಡು ಈ ಒಂದು ಸ್ಥಳದಲ್ಲಿ ಆತನ ವಾಕ್ಯನ ಕೇಳೋದಕ್ಕೆ ಬಂದಿರುವಂತಹ ಎಲ್ಲಾ ಪ್ರಿಯ ಮಕ್ಕಳಿಗೂ ಕೂಡ ನನ್ನ ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸೋಣಾಗಿದ್ದೀನಿ. ಅದೇ ರೀತಿ ಆತನ ಒಂದು ಪರಿಶುದ್ಧ ನಾಮದಲ್ಲಿ ಕೂಡ ಸ್ವಾಗತ ಕೂಡ ಮಾಡೋದಾಗಿದ್ದೀನಿ. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರರೇ, ಈ ಒಂದು ಒಂದು ಕೂಟದ ಒಂದು ವಿಶೇಷತೆ ಏನು ಅಂತ ನೋಡ್ಬೇಕಾದ್ರೆ, ಬೇರೆ ಎಲ್ಲಾ ಒಂದು ಕೂಟಗಳ ತರ ಈ ಒಂದು ಕೂಟ ಇರೋದಿಲ್ಲ. ಯಾಕಂದ್ರೆ ಬೇರೆ ಎಲ್ಲಾ ಕೂಟದಲ್ಲಿ ವಿಶೇಷವಾಗಿ ನಿಮ್ಗೆ ಏನಾಗ್ತಾರೆ ಅಂತಂದ್ರೆ ಎಲ್ಲಾ ರೀತಿಯಲ್ಲಿ ಆಶೀರ್ವಾದಗಳು ಸಿಗ್ತದೆ, ಅದೇ ರೀತಿ ನೋಡ್ಬೇಕಾದ್ರೆ ಕಾಣಿಕೆ ಕೂಡ ಇರ್ತದೆ. ಆದ್ರೆ ಈ ಒಂದು ವಿಶೇಷವಾದ ಕೂಟದಲ್ಲಿ ನಿಮ್ಗೆ ಯಾವುದೇ ರೀತಿಯ ಒಂದು ಕಾಣಿಕೆ ನಾವು ಇಸ್ಕೊಳ್ಳೋದಿಲ್ಲ. ಅದೇ ನೋಡ್ಬೇಕ್ರೆ ಇದನ್ನ ನಾವು ಯಾವ ರೀತಿ ಮಾಡ್ತಾ ಇದ್ರಿ ಆ ಒಂದು ಕೂಟದ ಬಗ್ಗೆ ನಾವು ಹೇಳ್ಬೇಕಾದ್ರೆ, ಮುಖ್ಯವಾಗಿ ಅನೇಕ ಸಹೋದರ ಸಹೋದರಿಗಳು ದೇವರ ಕೃಪೆಯಿಂದ ದೇವರವರಿಗೆ ಆಶೀರ್ವಾದ ಮಾಡಿ ದೇವರವರಿಗೆ ಹಲವಾರು ರೀತಿಯಲ್ಲಿ ಅವ್ರಿಗೆ ಕೆಲಸಗಳನ್ನ ಕೊಟ್ಟು ಅವ್ರ ಹುದ್ದೆಗಳಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರು ಬರುವಂತಹ ವರ್ಮಾನದಲ್ಲಿ ಈ ಕೂಟಗಳನ್ನ ನಾವು ನಡೆಸ್ತಾ ಇದ್ರಿ. ಅದು ನೋಡ್ಬೇಕ್ರೆ ಈ ಒಂದು ಕೂಟಕ್ಕೆ ಯಾವುದೇ ರೀತಿಯ ಒಂದು ಶುಲ್ಕ ಇರೋದಿಲ್ಲ, ಯಾವುದೇ ರೀತಿಯ ಒಂದು ವಯಸ್ಸಿನ ಒಂದು ಇದು ಬೇಕಾಗಿಲ್ಲ, ಲಿಮಿಟೇಷನ್ಸು. ಅದೇ ರೀತಿ ನೋಡ್ಬೇಕ್ರೆ ಯಾವುದೇ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಕೂಡ ಬೇಕಾಗಿಲ್ಲ. ಅದೇ ನೋಡ್ಬೇಕ್ರೆ ಎಲ್ಲಾ ಸಾಮಾನ್ಯ ಮನುಷ್ಯರು, ಎಲ್ಲಾ ಕ್ರೈಸ್ತವರು ಬಂದು ಈ ಒಂದು ಕೂಟದಲ್ಲಿ ಪಾಲ್ಗೊಂಡು ಆತ್ಮಿಕ ಆಶೀರ್ವಾದ ಒಂದು ಪಡಿಬಹುದಾಗಿ ನಾವು ಈ ಒಂದು ವಿಷಯನ ನಿಮಗೆ ತಿಳಿಸೋರಾಗಿದ್ದೇವೆ. ಅದೇ ನೋಡ್ಬೇಕ್ರೆ ಯೇಸು ಕ್ರಿಸ್ತ ನಮಗೆ ವಚನದಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರೆ ನೋಡ್ಬೇಕಾದ್ರೆ, ಉಚಿತವಾಗಿ ನೀವು ಪಡ್ಕೊಂಡಿದ್ದೀರಾ, ನೀವು ಉಚಿತವಾಗಿ ಏನ್ ಮಾಡಿ ನೀವು ಕೊಡಿ ಅಂತ. ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಸತ್ಯವೇದದ ಒಂದು ಅಧ್ಯಾಯ ಮುಖ್ಯವಾಗಿ ನನಗೆ ಎಷ್ಟೋ ವರ್ಷದ ಮುಖಾಂತರ, ಎಷ್ಟೋ ವರ್ಷದ ಮುಂಚೆ ತಂದೆ ದೇವರು ಕೃಪೆ ಮಾಡಿ ನನಗೆ ಸತ್ಯವೇದದಲ್ಲಿರುವಂತಹ ಅನೇಕ ಆಡವಾಗಿರೋ ವಿಚಾರಗಳನ್ನ ನನಗೆ ತಿಳಿಸ್ಪಡಿಸಿದ್ರು. ಅದರಿಂದ ಈ ಒಂದು ತಿಳ್ಕೊಂಡಿರುವಂತ ಅನೇಕ ಒಂದು ಸತ್ಯವೆಂದಲ್ಲಿರುವಂತ ವಿಚಾರಗಳನ್ನ ಇನ್ನ ಅನೇಕ ಜನಗಳಿಗೂ ದೇವರು ನಮಗೆ ಕೊಟ್ಟಿರುವಂತಹ ಕೃಪೆಯ ಮುಖಾಂತರ, ದೇವರು ನಮ್ಗೆ ಮಾಡಿದಂತ ಆಶೀರ್ವಾದ ಮುಖಾಂತರ ಇದನ್ನು ಎಲ್ಲರಿಗೂ ತಿಳಿಸಬೇಕು ಅಂತ ಅಂದ್ಬಿಟ್ಟು ನಾವು ಹಲವಾರು ಸ್ಥಳದಲ್ಲಿ ಈ ತರ ಒಂದು ಕೂಟನ ನಾವು ಏರ್ಪಾಡು ಮಾಡ್ತಾ ಇದ್ರಿ. ಮುಖ್ಯವಾಗಿ ನೋಡ್ಬೇಕಾದ್ರೆ ಈ ಒಂದು ವರ್ಷದಲ್ಲಿ, ಈ ಒಂದು ಸಮಯದಲ್ಲಿ, ಈ ಒಂದು ವಿಶೇಷವಾಗಿರುವಂತಹ ನಗರದಲ್ಲಿ ಮೈಸೂರು ಪಟ್ಟಣದಲ್ಲಿ ಒಂದು ಕೂಟನ ಏರ್ಪಾಡು ಮಾಡೋದಕ್ಕೆ ದೇವರು ನಮ್ಮ ಜೀವನದಲ್ಲಿ ಒಂದು ಅನುಗ್ರಹ ಕೊಟ್ಟಿದ್ದಕ್ಕಾಗಿ ಕೂಡ ನಾವು ದೇವರಿಗೆ ತುಂಬಾ ಕೃತವಂತ ಉಳ್ಳರಾಗಿದ್ದೇವೆ. ಅದನ್ನ ನೋಡ್ಬೇಕಾದ್ರೆ ಕತ್ತಲೆ ಪ್ರೀತಿ ಅಂತ ಸಹೋದರ ಸಹೋದರೇ, ಬಂದಿರಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಕೂಟದ ಅಂತ್ಯದವರೆಗೂ ನೀವು ಕುಳಿತುಕೊಂಡು ನಾವು ಹೇಳುವಂತ ಒಂದೊಂದು ಮಾತುಗಳನ್ನ ಸತ್ಯವೇದರ ಮುಖಾಂತರ ನೀವು ತೆಗೆದಿ ಅದನ್ನ ಓದಿ ಅದನ್ನ ತಿಳ್ಕೊಳ್ಬೇಕಾಗಿ ಮುಖ್ಯವಾಗಿ ನಾವು ಕೇಳ್ಕೊಳ್ತೇವೆ. ಅದರಿಂದ ನಾವು ಹೇಳುವಂತ ಒಂದೊಂದು ಅಂಶಗಳನ್ನ ತಮ್ಮ ಬೈಬಲ್ಗಳನ್ನ ತೆಗೆದು ತಾವು ಓದ್ಬೇಕಂತ ನಾವು ಕೇಳ್ಕೊಳ್ತೇವೆ. ಕರ್ತನೆ ಪ್ರೀತಿ ಅಂತ ಸಹೋದರ ಸಹೋದರೇ, ನಾವೆಲ್ಲ ಯಾರು? ನಾವೆಲ್ಲ ಯಾರು ಅಂತಂದ್ರೆ ಕ್ರೈಸ್ತವರು ಕಟ್ಟಲ್ವರ? ಹೌದಲ್ವರ? ನಾವೆಲ್ಲರೂ ಕ್ರೈಸ್ತವರು ತಾನೆ ಅಲ್ವರ? ಹಾಗೆ ನೋಡ್ಬೇಕಾದ್ರೆ ನಮ್ಗೆ ವಿಶ್ವಾಸ ಯಾವ್ದ ಮೇಲೆ ಇದೆ? ಬೈಬಲ್ ಮೇಲೆ ಅಲ್ವರ? ನಾವು ಯಾವ ತರ ಯೇಸು ಸ್ವಾಮಿ ನೋಡಿದ್ದೀರಾ? ನೇರವಾಗಿ ಯೇಸು ಸ್ವಾಮಿ ಯಾರು ನೋಡಿದ್ದೀರಾ? ಯಾರು ನೋಡಿಲ್ಲ ಅಲ್ವರ? ಹಂಗಿರ್ಬೇಕಾದ್ರೆ ಆ ಒಂದು ಯೇಸು ಸ್ವಾಮಿ ಇದ್ರು, ನಮ್ಮ ರಕ್ಷಕನಿದ್ನು ಅಲ್ವರ, ನಮಗಾಗೆ ಪ್ರಾಣ ಕೊಟ್ಟನು ಅಂತ ಅಂದ್ಕೊಂಡು ನಾವು ಹೆಂಗೆ ವಿಶ್ವಾಸ ಪಡ್ತೀವಿ ಅಂದ್ರೆ ಆ ತರ ಒಂದು ವಾಕ್ಯಗಳ ಮುಖಾಂತರ, ಆ ತರ ಮಾಡಿದಂತ ಅನೇಕ ಒಂದು ಮಾತುಗಳ ಮುಖಾಂತರ, ಸತ್ಯವೇದದಲ್ಲಿ ಬರ್ತಿರೋಂತ ಅನೇಕ ಒಂದು ಮಾತುಗಳ ಮುಖಾಂತರ ನಾವೇನ್ ಮಾಡ್ತೀವಿ ಅಂದ್ರೆ ಆತನ ಮೇಲೆ ನಂಬಿಕೆ ಇರ್ತೀರಿ, ಆತನ ಮೇಲೆ ವಿಶ್ವಾಸ ಇರ್ತೀರಿ. ಅದೇ ಕ್ರೈಸ್ತನಲ್ಲಿ ಕರೆಯಲ್ಪಟ್ಟಂತ ಪ್ರೀತಿ ಅಂತ ಸಹೋದರ ಸಹೋದರರೇ, ಮುಖ್ಯವಾಗಿ ನಾವು ಹೇಳುವಂತ ಎಲ್ಲಾ ಒಂದಿದ್ರು ನೀವು ಸತ್ಯವೇದದಲ್ಲಿ ನೀವೇ ಹುಡುಕಿ ನೀವೇ ಓದಿ ತಿಳ್ಕೊಬೇಕಂತ ನಾವು ಕೇಳ್ಕೊಂಡು ಹಾಕ್ತೇವೆ. ಅಲ್ಲಿ ನೋಡಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರೇ, ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರಂಗೆ ಏಪ್ರಿಲ್ 3ನೇ ತಾರೀಕು ಈ ಒಂದು ವರ್ಷ ನಾವೇನ್ ಮಾಡಿದ್ರಿ, ಏನ್ ಆಚರಣೆ ಮಾಡಿದ್ರಿ? ಗುಡ್ ಫ್ರೈಡೇ ಅಲ್ವರ? ಗುಡ್ ಫ್ರೈಡೇ ಅಲ್ವರ? ಅದೇ ಗುಡ್ ಫ್ರೈಡೇ ಅಂದ್ರೆ ಏನು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ನಮಗಾಗಿ ಶಿಬಿರ ಮೇಲೆ ತನ್ನ ಪ್ರಾಣ ಕೊಟ್ಟಂತ ಒಂದು ದಿನ ಅಲ್ವರ? ಎಷ್ಟೋ ವರ್ಷಗಳ ಮುಂಚೆ ಅಲ್ವರ ನಮ್ಮ ರಕ್ಷಕನು, ನಮ್ಮ ವಿಮೋಚನು ಅಲ್ವರ, ನಮ್ಮ ಪಾಪದವರ್ಗ ಸಹಿ ಮಾಡೋದಂದ್ರೆ ತನ್ನ ಒಂದು ಜೀವನ ಏನ್ ಮಾಡ್ದ ಬಲಿಯಾಗೆ ಕೊಟ್ಟಿದ್ ನೋಡ್ತಾರೆ. ನೋಡ್ಬೇಕ್ರೆ ಯೇಸು ಕ್ರಿಸ್ತನ್ ಏನ್ ಮಾಡೋದು ಅಂತಂದ್ರೆ ನಮಗಾಗೆ ತಮ್ಮ ಪ್ರಾಣ ಏನ್ ಮಾಡಿದ್ರು ಕೊಟ್ಟರು ಎಷ್ಟೋ ವರ್ಷಗಳ ಒಂದು ಮುಂಚೆ ಅಂತ. ಅದೇ ನೋಡ್ಬೇಕ್ರೆ ಅದಾಗಿದೆ. ಎರಡನೇ ನಂತರ ನಾವು ಏನ್ ಆಚರಣೆ ಮಾಡಿರ್ತಾರೆ? ಈಸ್ಟರ್ ಅಂದ್ರ ಯೇಸು ಕ್ರಿಸ್ತ ಪುನರುತ್ಥಾನ ಆಗೋ ಅಂತ ಅಂದ್ಬಿಟ್ಟು ನಮ್ಗೆಲ್ಲಾರು ಅಷ್ಟೊಂದು ಸಂತೋಷ ಅಂದ್ರ ಯಾಕೆಂತಂದ್ರೆ ಯೇಸು ಕ್ರಿಸ್ತ ನಮ್ಗಾಗೆ ಮಾಡಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ. ಆತನ ಮುಖಾಂತರ ನಮ್ಗೇನಿದೆ ಈ ದಿನ ಒಂದು ರಕ್ಷಣೆ ಉಂಟು ಅಂತ ಅಂದ್ಬಿಟ್ಟು ಅಂದ್ರ ಸರಿ ಯೇಸು ಕ್ರಿಸ್ತ ನಮ್ಗಾಗಿ ಏನಕ್ಕೆ ಪ್ರಾಣ ಕೊಟ್ರು, ಏನಕ್ಕಾಗಿ ತಮ್ಮ ಜೀವನ ನಮ್ಗಾಗಿ ಕೊಟ್ರು ಅಂತ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರೆ, ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರಂಗೆ ನಮ್ಮ ಒಂದು ಪಾಪಗಳ ನಿಮಿತ್ತವಾಗಿ, ನಮ್ಮ ಒಂದು ಪಾಪಗಳ ನಿಮಿತ್ತವಾಗಿ ಯಾರೋ ಸಹಾಯ ಬೇಕಾಗಿತ್ತು ನೋಡ್ಬೇಕಂದ್ರೆ ನಮ್ಮ ರಕ್ಷಕನು, ನಮ್ಮ ಕರ್ತ ಏನಾಗಬೇಕು ನಮಗಾಗಿ ಸಾಯಬೇಕಾಗಿತ್ತು ಅಂದ್ರ ಯಾಕಂದ್ರೆ ನಮ್ಮ ಮೇಲಿದ್ದಂತ ಒಂದು ದಂಡನೆ ಏನಂತ ನೋಡ್ಬೇಕ್ರೆ ಪಾಪ ಕೊಡುವಂತ ಸಂಬಳ ಮರಣ. ಅದೇ ನೋಡ್ಬೇಕ್ರೆ ನಮ್ಮ ಮೇಲೆ ಮರಣ ಇರ ಕಾರಣದಿಂದ ಆತನು ನಮಗೇನ್ ಮಾಡ್ಬೇಕಾಯ್ತು ಅಂತಂದ್ರೆ ನಮ್ಮ ಬದಲಾಗಿ ಅಲ್ವರ ನಮ್ಮ ಪಾಪಗಳಿಗಾಗಿ ಏನ್ ಮಾಡ್ಬೇಕಾಯ್ತು ಅಂದ್ರೆ ಅವರು ಮರಣನ ಅನುಭವಿಸ್ಬೇಕಾಗಿತ್ತು ಅಂತ ನೋಡ್ತೀನಿ. ಅದೇ ನೋಡ್ಬೇಕ್ರೆ ಆತನು ಅನುಭವಿಸಿದಂತ ಮರಣದ ಮುಖಾಂತರ ನಮಗೇನ್ ಮಾಡಿದ್ದಾರೆ ಅಂತಂದ್ರೆ ನಮ್ಗೆ ಇದನ್ನ ವಿಮೋಚನೆ ಕೊಡಿದ್ದಾರೆ. ನೋಡ್ಬೇಕ್ರೆ ನಮ್ಮ ಮೇಲಿರುವಂತ ದಂಡನೆಯನ್ನ ತನ್ನ ಮೇಲೆ ಒತ್ಕೊಂಡು ನಮ್ಗೇನ್ ಮಾಡಿದ್ದಾರೆ ಅಂದ್ರೆ ಇದನ್ನ ನಮ್ಗೆ ವಿಮೋಚನೆ ಕೊಟ್ಟಿರೋದು ನೋಡ್ತೀನಿ. ಅಲ್ವರ ಇದು ಹೇಗೆ ಅಂತ ಒಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರೆ ಅಲ್ವರ ಲೋಕದಲ್ಲಿ ಎಲ್ಲರಿಗೂ ಮರಣ ಉಂಟು ಅಲ್ವರ, ಈ ಮರಣದಿಂದ ಯಾರು ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಅದೇ ನೋಡ್ಬೇಕಾದ್ರೆ ಇದು ಹೆಂಗೆ ಅಂತ ನೋಡ್ಬೇಕಾದ್ರೆ ಒಂದು ನಾವು ಬೈಕಲ್ಲಿ ಹೋಗ್ತಾ ಇರ್ತೀವಿ ಕೂಡಿ ಅಲ್ವರ, ಒನ್ ವೇಲಿ ಎಂಟ್ರಿ ಆಗ್ಬಿಡ್ತೀರಿ ಅಲ್ವರ. ಒನ್ ವೇಲಿ ಎಂಟ್ರಿ ಆದ್ರೆ ಪೊಲೀಸರು ಹಿಡ್ಕೊಂಡ್ರೆ ಪೊಲೀಸರು ಏನ್ ಮಾಡ್ತಾರೆ? ಫೈನ್ ಆಗ್ತಾರೆ ಅಲ್ವರ. ಒಳ್ಳೆ ಪೊಲೀಸರು ಏನ್ ಮಾಡ್ತಾರೆ? ಫೈನ್ ಆಗ್ತಾರೆ ಅಲ್ವರ. ನೋಡ್ಬೇಕ್ರೆ ಆ ಟೈಮಲ್ಲಿ ನಮ್ಮ ಹತ್ರ ದುಡ್ಡು ಕಟ್ಟಕ್ಕೆ ಏನಿರಲ್ಲ, ಫೈನ್ ಕಟ್ಟಕ್ಕೆ ದುಡ್ಡಿರಲ್ಲ ಅಂತ ಹೇಳಿ ಅಲ್ವರ. ಅವಾಗ ಪೊಲೀಸರು ಬಿಟ್ಬಿಡ್ತಾರ? ಅವಾಗ ಏನ್ ಮಾಡ್ಬೇಕು ಪೊಲೀಸರು? ಕಡ್ಡಾಯವಾಗಿ ಫೈನ್ ಕಟ್ಟೆ ಕಟ್ಟಿ ಅಂತಂತಾರೆ. ಅವಾಗ ನಮಗ್ ಕೊಡಕ್ಕಾಗ್ತಾರೆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಯಾರು ಇದ್ರೆ ಸರ್ ಅವ್ರನ್ನ ಬಿಟ್ಬಿಡಿ ಅಲ್ವರ, ಅವ್ರಿಗೆ ಫೈನ್ ಕಟ್ಟಕ್ಕೇನಿಲ್ಲ ದುಡ್ಡಿಲ್ಲ, ಅವ್ರ ಬದಲಾಗಿ ನಾನೇನ್ ಮಾಡ್ತೀನಿ, ನಾನು ಫೈನ್ ಕಟ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಬದಲಾಗಿ ಅವರು ಫೈನ್ ಕಟ್ಟದ ಅಂತಂದ್ರೆ ಪೊಲೀಸರು ಏನ್ ಮಾಡ್ತಾರೆ? ನಮ್ಮನ್ನ ಬಿಟ್ಬಿಟ್ಟು. ಅದೇ ರೀತಿ ಕರ್ತನೆ ಪ್ರೀತಿ ಅಂತ ಸಹೋದರ ಸಹೋದರೆ, ನಮ್ಮ ರಕ್ಷಕರು ನಮ್ಮ ಕರ್ತನ ಏನ್ ಮಾಡ್ತಾರೆ? ನಮ್ಮ ಮೇಲಿರುವಂತ ದಂಡನೆ ಅಂದ್ರ ನಮ್ಮ ಮೇಲಿರುವಂತ ಒಂದು ಎಂದ್ರೆ ಒಂದು ಪೆನಾಲ್ಟಿ, ಯಾಕಂದ್ರೆ ಪಾಪ ಒಂದು ಸಂಬಳ ಏನಂತೆ, ಮರಣ ಏನ್ಮಾಡಂತೆ ಅವರು ಅವ್ರ ಅನ್ಕೊಂಡ್ರೆ ನೋಡ್ತಾರೆ ನೋಡ್ಬೇಕ್ರೆ ಆತನ ಒಂದು ಮರಣದ ಮುಖಾಂತರ ನಮಗಿದ್ರೆ ಏನಾಗಿರೋದು ನೋಡ್ತಿದ್ದಾರೆ, ಒಂದು ವಿಮೋಚನೆ ಆಗಿರೋದು ನಾನು ನೋಡ್ತೀನಿ. ಅದೇ ನೋಡ್ಬೇಕ್ರೆ ಯೇಸು ಕ್ರಿಸ್ತನಿಗೆ ಸತ್ಯವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಲೋಕ ರಕ್ಷಕ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಲೋಕ ರಕ್ಷಕ ಅಂದ್ರೆ ಇಡೀ ಲೋಕಗಳ ಒಂದು ಮನುಷ್ಯನ ಇಡೀ ಲೋಕದಲ್ಲಿ ಅಂತ ಎಲ್ಲ ಪಾಪಿಗಳನ್ನ ವಿಮೋಚನೆ ಮಾಡೋದಕ್ಕಾಗಿ ಅದರ ತನ್ನ ಪ್ರಾಣ ಕೊಟ್ಟಂತ ಒಂದು ಲೋಕ ರಕ್ಷಕ ಅಂತ ನೋಡ್ತೀರಿ. ಅದು ಅದೇ ನೋಡ್ಬೇಕಾದ್ರೆ ಕತ್ತಲೆ ಎದ್ದು ಅಂತ ಸೋದರಿಸಿದ್ರೆ ಯೇಸು ಕ್ರಿಸ್ತು ನಮಗಾಗಿ ಶಿಲುಬೆ ಮೇಲೆ ಲೋಕ ರಕ್ಷಕನಾಗಿ ಸತ್ತು ಎಷ್ಟು ಸಾವಿರ ವರ್ಷ ಆಯ್ತು? ಹೆಚ್ಚು ಕಮ್ಮಿ 2000 ವರ್ಷ ಆಯ್ತು. ಆದ್ರೆ ಲೋಕ ರಕ್ಷಣೆ ಬಂದಿದೆಯಾ? ಲೋಕ ರಕ್ಷಣೆ ಬಂದಿದೆಯಾ? ಎಷ್ಟೇ ಮಾಡ್ರಿ ಅಂತೀರಿ ಅಂದ್ರ ದಿನ ದಿನ ಏನಾಗ್ತದೆ ಲೋಕದಲ್ಲಿ ಜನಗಳು ಎಷ್ಟೋ ಜನಗಳು ಸಾಯ್ತಾನೆ ಇದ್ದಾರೆ ಅಂದ್ರ ಅದೇ ನೋಡ್ಬೇಕಂದ್ರೆ ಲೋಕ ರಕ್ಷಣೆ ಬಂದಿಲ್ಲ. ಯಾವಾಗ ಲೋಕಕ್ಕೆ ರಕ್ಷಣೆ ಬರ್ತದೆ? ನಾವು ಇನ್ನೊಂದ್ ಕಡೆ ಬೇಕು ಅಂತೀರಿ. ಯೇಸು ಕ್ರಿಸ್ತನ ಏನಿಸ್ತದೆ? ಸಮಾಧಾನ ಪ್ರಭು. ನಮಗೂ ಬಾಲಕ ಬಿಟ್ಟಿದ್ದಾನೆ ಅಂದ್ರೆ ಆತನ ಸಮಾಧಾನ ಪ್ರಭು ಅಂತ ಬೇಕು ಅಂತ ಹೇಳಿದ್ರೆ ಪ್ರಿನ್ಸ್ ಆಫ್ ಪೀಸ್, ಜೀಸಸ್ ಇಸ್ ಕಾಲ್ಡ್ ಆಸ್ ದ ಪ್ರಿನ್ಸ್ ಆಫ್ ಪೀಸ್. ಆದ್ರೂ ಕೂಡ ಲೋಕದಲ್ಲಿ ಇನ್ನ ಸಮಾಧಾನ ಇಲ್ಲ. ಯಾಕೆ? ಕರ್ತನಲ್ಲಿ ಪ್ರೀತಿ ಅಂತ ಕೊಡಬೇಕಂದ್ರೆ ಅನೇಕ ಸನ್ನಿವೇಶಗಳಲ್ಲಿ ಅನೇಕ ದುರ್ಘಟನೆಗಳು ನಡೀತಾರೆ ಲೋಕದಲ್ಲಿ. ಅದರ ಜಪಾನ್ನಲ್ಲಿ ಕೂಡ ಸುನಾಮಿ ಬಂತು. ಕೇವಲ 4 ಗಂಟೆ ಕಾಲದಲ್ಲಿ ಇಡೀ ಜಪಾನಿನ ಬಂತು ಸುನಾಮಿಯಲ್ಲಿ ಮುಳುಗೋಗ್ಬಿಡ್ತು. ಯಾಕೆ ಯೇಸು ಕ್ರಿಸ್ತ ಸಮಾಧಾನ ಪ್ರಭುವಾಗಿ ನಮಗಾಗಿ ಜೀವ ಕೊಟ್ಟರು ಸರಿ, ಇನ್ನ ಯಾಕೆ ಲೋಕದಲ್ಲಿ ಸಮಾಧಾನ ಇಲ್ಲ? ಇನ್ನ ಯಾಕೆ ಲೋಕದಲ್ಲಿ ಇಷ್ಟೊಂದು ಕಷ್ಟ, ಇನ್ನು ಇಷ್ಟೊಂದು ದುಃಖ? ಎಷ್ಟೋ ಜನಗಳು ಅಮಾಯಕದಲ್ಲಿ ಏನಾಗ್ಬಿಟ್ರು? ಮರಣ ಬಂದ್ಬಿಟ್ರು. ಅದರ ಯೋಚನೆ ಮಾಡಿ ಅಂದ್ರೆ ಇಂಡಿಯಾ ಕೂಡ ಸುನಾಮಿ ಬಂತು. ಅದರ ಒಂದು ಫ್ರಾಕ್ಷನ್ ಆಫ್ ಎ ಮೂಮೆಂಟ್ ಅಷ್ಟೇ. ಅದರ ಕ್ರಿಸ್ಮಸ್ ಮರುದಿನ ಏನಾಯ್ತು? ಸುನಾಮಿ ಬಂದು ಎಲ್ಲ ಜನಗಳು ಕೊಚ್ಕೊಂಡು ಹೋಗ್ಬಿಡ್ತು ಅಂತೀನಿ. ಅದರ ಅವೆಲ್ಲ ನನಗೆ ಹೋಗಿರುವಂತ ಎಷ್ಟೋ ಲಕ್ಷಾಂತರ ಜನಗಳು ತಿರ್ಗಾ ತನ್ನ ಮನೆಗೆ ಬರಲಿಲ್ಲ. ಅದರ ಕರ್ತನ ಪ್ರೀತಿ ಅಂತ ಸೋದರ ಸೋದರೆ ಏನು ಸಮಾಧಾನ ಪ್ರಭುವಾಗಿರ್ಬೇಕ್ರೆ ಆ ಕ್ರೈಸ್ತವರುಗಳು ಯಾಕೆ ಈ ತರ ಒಂದು ಮರಣನ ಹೊಂದಬೇಕಾಗಿತ್ತು? ಅಂದ್ರೆ ಏನು ಕೃಷಿ ಯಾವ ರೀತಿ ಅವ್ರ ಸಮಾಧಾನ ಪ್ರಭು? ಅದರ ನೋಡ್ಬೇಕ್ರೆ ಭೂಕಂಪ, ಗುಜರಾತ್ ಅನ್ನೋ ಭಯಂಕರ ಭೂಕಂಪ ಅಂತ ಹೇಳ್ತೀನಿ. ವರ್ಲ್ಡ್ ನೇ ಚೇಂಜ್ ಮಾಡ್ಬಿಡ್ತು. ಗುಜರಾತ್ ಅನ್ನೋ ಒಂದು ಲುಕಪ್, ಒಂದು ಫೇಸ್ ಕಂಪ್ಲೀಟ್ ಆಗಿ ಏನಾಗ್ತದೆ? ಚೇಂಜ್ ಆಗ್ಬಿಡ್ತು. ಅದ್ರ ನೋಡ್ಬೇಕ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಎಲ್ಲ ಏನಾಗ್ಬಿಟ್ಟು ಗೊತ್ತಾ, ಒಂದೇ ಸತಿ ಬೀದಿಪನ ಆಗ್ಬಿಡ್ತು. ಅಂದ್ರೆ ಇಂಥ ಒಂದು ಭಯಂಕರ ಆಗಿರುವಂತ ಭೂಕಂಪನ ದೇವರು ಏನು ಭೂಲೋಕದಲ್ಲಿ ಯಾಕೆ ನಿಮ್ಮತಿ ಮಾಡೋದು? ಯೇಸು ನೀವು ಸಮಾಧಾನ ಪೂರ್ವವಾಗಿರ್ಬೇಕ್ರೆ ಯಾಕೆ ಈ ತರ ಸನ್ನಿವೇಶಗಳು ಲೋಕದಲ್ಲಿ ನಡೀತಾ ಇದೆ? ಇವತ್ತು ಕೂಡ ನಾವು ಟಿವಿಲ್ ಹಾಕಿ ನೋಡಿದ ತಕ್ಷಣ ಬರಂತದ ಟಿವಿ ಫಸ್ಟ್ ಏನಂದ್ರೆ ಬ್ರೇಕಿಂಗ್ ನ್ಯೂಸ್. ಅದರ ಭಯಂಕರ ಆಗಿದ್ದ ಬ್ರೇಕಿಂಗ್ ನ್ಯೂಸ್ ಕೆಳ ಓಡ್ತಾನೆ ಇತರ ಸ್ಕ್ರಾಲ್. ಅದರ ಯಾವುದೇ ನ್ಯೂಸ್ ಚಾನಲ್ ನೋಡಿದ್ರು ಬರಂತ ಒಂದೇ. ಅಂದ್ರ ಯಾಕೆ ಯಾಕೆ ಅಂತಂದ್ರೆ ಯಾಕೆ ಇದ್ರ ದುರ್ಗದ ನಡೀತದೆ ಅಂತ ಅದರ ನೋಡ್ಬೇಕಂದ್ರೆ ಅನೇಕ ಒಂದು ಸನ್ನಿವೇಶಗಳು ಇತರ ಲೋಕದಲ್ಲಿ. ಅದರ ಅನೇಕ ಚಡಿತು, ಅದರ ಅಮಾಯಕ ಜನಗಳು ಸಾಯ್ತಾ ಇರೋದು. ಅದರ ಇವಾಗ ಯಾಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಸೋದ್ರೆ ನಮ್ಮ ರಕ್ಷಕನು ನಮ್ಮ ವಿಮೋಚಕನು ಸಮಾಧಾನ ಪ್ರಭು ಆಗಿರ್ಬೇಕ್ರೆ ಲೋಕದಲ್ಲಿ ಇನ್ನೂ ಯಾಕೆ ಸಮಾಧಾನ ಇಲ್ಲ? ಅದರ ISIS ಅದರ ISIS ಅಂತ ಹೇಳ್ತಾರೆ. ಅದರ ಇಸ್ಲಾಮಿಕ್ ಸ್ಟೇಟ್ ಇನ್ ಸಿರಿಯಾ ಅಂಡ್ ಇರಾಕ್ ಅಂತಂದ್ಬಿಟ್ಟು, ಅದರ ಇಸ್ಲಾಮಿಕ್ ಸ್ಟೇಟ್ ಇನ್ ಇರಾಕ್ ಅಂಡ್ ಸಿರಿಯಾ ಅಂತಂದ್ಬಿಟ್ಟು ನೋಡಿ, ಅಲ್ಲಿರೋಂಥ ಅನೇಕ ಜನಗಳ ಒಂದು ಕ್ರೈಸ್ತವರೆಲ್ಲ ಏನ್ ಮಾಡ್ತಿದ್ದಾರೆ? ಶಿರಚೇತನೆ ಮಾಡ್ತಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳುಗಳಾದ್ರೂ ಸರಿ, ದೊಡ್ಡ ದೊಡ್ಡ ವಯಸ್ಸು ಬಂದಿರೋದ್ರು ಸರಿ, ಒಬ್ಬರದ್ದು ನೋಡಿದ್ರೆ ಏನ್ ಮಾಡ್ತಾರೆ? ಎಲ್ಲಾರ್ದು ಏನ್ ಮಾಡ್ತಿದ್ರೆ ಅಲ್ಲಿ ಇದ್ ಮಾಡ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಸಿದ್ರೆ ಸಮಾಧಾನ ಪ್ರಭುವಾಗಿರ್ಬೇಕಾದ್ರೆ ಲೋಕದಲ್ಲಿ ಯಾಕೆ ತರ ನಡೀತಾ ಇದೆ? ಕೀರ್ತಿ ಹೊಡಬೇಕಾದ್ರೆ ಕರ್ತನ ಪ್ರಿಯರೇ, ನಾವು ಯೇಸು ಕ್ರಿಸ್ತನ ಹೆಂಗೆ ಲೋಕದ ರಕ್ಷಕ ಅಂತ ಹೇಳಕ್ಕೆ ಸಾಧ್ಯ? ಯಾವ್ದು ಸಮಾಧಾನ ಪ್ರಭು ಅಂತ ಹೇಳಕ್ಕೆ ಸಾಧ್ಯ? ಯೇಸು ಕ್ರಿಸ್ತ ಏನ್ ಹೇಳ್ತಾರೆ ನೋಡಿದ್ದೀನಿ, ವಚನ ಓದಿಂತೀನಿ. ಮತ್ತಯ 34 ವಚನ.
ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದಿನೆಂದು ನೆನೆಸಬೇಡಿರಿ. ಸಮಾಧಾನವನ್ನು ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಕಷ್ಟವನ್ನು ಹಾಕುವುದಕ್ಕೆ ಬಂದೆನು.
ನೋಡ್ರ, ಯೇಸು ಕ್ರಿಸ್ತ ಹೇಳಕ್ಕ ಒಂದು ಏನ್ ಮಾತು ಅಂತಂದ್ರೆ, ನಾನು ಲೋಕಕ್ಕೆ ಸಮಾಧಾನ ಕೊಡಕ್ಕೆ ಇಲ್ಲ ಬರ್ಲಿಲ್ಲ, ಲೋಕಕ್ಕೆ ಏನ್ ಕೊಡಕ್ ಬಂದಿದ್ದೀನಿ? ಖಡ್ಗವನ್ನು ಕೊಡೋದಕ್ಕೆ ಬಂದಿದ್ದೀನಿ, ಖಡ್ಗವನ್ನು ಹಾಕೋದಕ್ಕೆ ಬಂದಿದ್ದೀನಿ ಅಂತಂದ್ರೆ ಯೇಸು ಸಮಾಧಾನ ಕೊಡ್ಕೋತಾನೆ. ಅಂದ್ರೆ ಅವನೇ ಅವ್ರ ಫೈನಲ್ ಏನೇ ಹೇಳ್ತಾರೆ ಅಂದ್ರೆ, ನಾನು ಲೋಕಕ್ಕೆ ಏನ್ ಕೊಡಕ್ ಬಂದಿಲ್ಲ, ಸಮಾಧಾನ ಕೊಡಕ್ ಬಂದಿಲ್ಲ. ಅಂದ್ರೆ ಯೇಸು ಕ್ರಿಸ್ತ ಯಾವಾಗ ಸಮಾಧಾನ ಪ್ರಭು? ಕರ್ತವ್ಯ ಪ್ರೀತಿ ಅಂತ ಸೋದರಿಸೋದ್ರೆ ಈ ಒಂದು ಪ್ರಶ್ನೆ ಪ್ರತಿಯೊಬ್ಬ ಕ್ರೈಸ್ತವರ ಮನಸ್ಸಲ್ಲಿ ಬಂದೇ ಬರ್ತಾರೆ. ಅದ್ರ ಅದು ಮಾತ್ರ ಅಲ್ಲ, ಯೇಸು ಕೃಷ್ಣನಿಗೆ ನಾವು ಬೈಬಲ್ ಏನಂತ ಕರಿತೀನಿ ಅಂತಂದ್ರೆ ಲೋಕ ರಕ್ಷಕ ಅಂತ ಕರಿತೀನಿ. ಅದರ ವಚನ ಓದಿರ್ತೀನಿ, ಯೋಹಾನ 4:42 ಜಾನ್ 4:42.
ಹೆಚ್ಚಿನ ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಹೆಂಗಸಿಗೆ, ನಾವು ಆತನನ್ನು ನಂಬಿರುವುದು ಇನ್ನು ನಿನ್ನ ಮಾತಿನ ಮೇಲೆ ಅಲ್ಲ.
ನಾವು ಆತನನ್ನು ನಂಬಿರೋದು ನಿಮ್ಮ ಮಾತಿನ ಮೇಲೆ ಅಲ್ಲ.
ನಾವು ಕಿವಿಯಾರೆ ಕೇಳಿ ಈತನು ಲೋಕ ರಕ್ಷಕನೇ ಹೌದೆಂದು ತಿಳ್ಕೊಂಡಿದ್ದೇವೆ.
ಈತನ ಲೋಕ ರಕ್ಷ ಎಂದು ನಾವು ತಿಳ್ಕೊಂಡಿದ್ದೇವೆ ಅಂತ ಹೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತು ಬಂದ್ಬಿಟ್ಟು ಲೋಕ ರಕ್ಷಕ ಅಂದ್ರೆ ಅದ್ರ ಮೇಲೆ ಬೇರೆ ಯಾರು ಹೇಳಿರೋದ್ರಿಂದ ನಾವು ಕೇಳಿರುವಂತೆ ನಾವೇ ಕಣ್ಣಾರೆ ನೋಡಿ ತಿಳ್ಕೊಂಡಿದ್ದೀವಿ ಈತನೇ ಲೋಕ ರಕ್ಷಕ ಅಂತ ಹೇಳ್ತಾರೆ. ಕತ್ತಲೆ ಪ್ರೀತಿ ಅಂತ ಸೋದರ ಸೋದರೆ, ಯೇಸು ಕ್ರಿಸ್ತು ಲೋಕ ರಕ್ಷಕ ಆಗಿರ್ಬೇಕಾದ್ರೆ ಯಾಕೆ ಇನ್ನ ಲೋಕಕ್ಕೆ ರಕ್ಷಣೆ ಬಂದಿಲ್ಲ? ಅದೇ ನೋಡ್ಬೇಕಾದ್ರೆ ನೀವು ಈ ಚಾಟ ನೋಡ್ಬೋದು ಅಲ್ವ. ಈ ಚಾಟ ನೋಡ್ಬಂತಂದ್ರೆ ಲೋಕದಲ್ಲಿ ಎಷ್ಟು ಪರ್ಸೆಂಟ್ ಕ್ರೈಸ್ತವರು ಇದ್ದಾರೆ ಅಂತ ನಮ್ಗೆ ಏನಾಗ್ತಾರೆ, ನಮ್ಗೆ ಗೊತ್ತಾಗ್ತಾರೆ ಅಂದ್ರೆ ಇಡೀ ಲೋಕದ ನೋಡ್ಬೇಕಾದ್ರೆ ವರ್ಲ್ಡ್ ಅಲ್ಲಿ ಇರೋದು ಎಷ್ಟು ಪರ್ಸೆಂಟ್ ಕ್ರೈಸ್ತವ್ರು ಮಾತ್ರ ನೋಡ್ಬೇಕಾದ್ರೆ ಬರೀ 33% ಕ್ರೈಸ್ತವರು ಅಲ್ವ. ಇದರಲ್ಲಿ ಇವಾಗ ತುಂಬಾ ಫಾಸ್ಟೆಸ್ಟ್ ಗ್ರೋಯಿಂಗ್ ರಿಲಿಜನ್ ಯಾವ್ದು ನೋಡ್ಬೇಕಾದ್ರೆ ಇಸ್ಲಾಂ ಧರ್ಮ ಅಂತ ಹೇಳ್ತಾರೆ ಅಲ್ವ. ಎಲ್ಲಾ ಧರ್ಮಗಳಿಗಿಂತ ತುಂಬಾ ಅತಿ ವೇಗವಾಗಿ ಬೆಳೀತಾರಂತ ಧರ್ಮ ಯಾವ್ದು ನೋಡ್ಬೇಕಾದ್ರೆ ಇಸ್ಲಾಂ ಧರ್ಮ ಅಲ್ವ. ಅದೇ ನೋಡ್ಬೇಕಾದ್ರೆ ನೀವು ಇಸ್ಲಾಂ ಧರ್ಮದ ಮುಸ್ಲಿಂ ಅವ್ರು ನೋಡ್ಬೋದು ಅಲ್ವ. ಯಾವ್ದಾರ ಮೀಟಿಂಗ್ ಮಾಡ್ತಾರೆ ಮುಸ್ಲಿಮ್ಸ್ ಅವರು? ಯಾವುದು ಮೀಟಿಂಗ್ ಮಾಡೋದಿಲ್ಲ, ಏನು ಇಲ್ಲ. ಆದ್ರೂ ನೋಡ್ಬೇಕ್ರೆ ಅನೇಕ ಜನಗಳು ಏನಕ್ಕೆ ಕನ್ವರ್ಟ್ ಆಗ್ತಾ ಇದೆ ಅಂದ್ರೆ ಒಂದು ಮುಸ್ಲಿಂ ಧರ್ಮಕ್ಕೆ ಮಾಡ್ತಾರೆ ನೋಡ್ತೀರಿ, ಕನ್ವರ್ಟ್ ಆಗ್ತಾ ಇದೆ ನೋಡ್ತಾರೆ. ನೋಡ್ಬೇಕ್ರೆ ಇವತ್ತು ಲೋಕದಲ್ಲಿ ಅತಿ ವೇಗವಾಗಿ ಬೆಳೀತಾರಂತ ಒಂದು ರಿಲಿಜನ್ ಯಾವ್ದು ನೋಡ್ಬೇಕ್ರೆ ಇಸ್ಲಾಂ ಧರ್ಮ ಅಂತ ಹೇಳ್ತಾರೆ. ಕ್ರೈಸ್ತವರು ಎಷ್ಟು ಜನ ಇದನ್ನ ಕೇಳೋ ನೋಡ್ಬೇಕ್ರೆ 33%. ದಿನಾನಿತ್ಯ ಏನಾಗ್ತಾ ಇದೆ ಅಂತಂದ್ರೆ ಇದು ಸಂಖ್ಯೆ ಬರ್ತಾ ಏನಾಗ್ತಾ ನೋಡ್ತೀರಿ, ಕಮ್ಮಿ ಆಗ್ತಾ ನೋಡ್ತಾರೆ. ನೋಡ್ಬೇಕ್ರೆ ಎಷ್ಟೋ ಮಿಷನರಿ ಆಕ್ಟಿವಿಟೀಸ್ ಗಳು ಅಲ್ವಾ, ಬ್ರಿಟಿಷರ ಕಾಲದಿಂದ ಎಷ್ಟೋ ಮಿಷನರಿ ಆಕ್ಟಿವಿಟೀಸ್ ಗಳನ್ನ ಮಾಡಿ ಇದುವರೆಗೂ ಲೋಕದಲ್ಲಿ ಎಷ್ಟು ಜನಗಳು ಮಾತ್ರ ಸತ್ಯನ ಸ್ವೀಕಾರ ಮಾಡಿದರೆ, ಯೇಸು ಕ್ರಿಸ್ತನೇ ನನ್ನ ಸ್ವಂತ ರಕ್ಷಕ ಅಂತ ಸ್ವೀಕಾರ ಮಾಡಿದರೆ ಅಂತ ನೋಡ್ಬೇಕಾದ್ರೆ ಕೇವಲ 33% ಮಾತ್ರ. ಮಿಕ್ಕಿದ ಲೋಕದಲ್ಲಿರುವಂತ 67% ಕ್ರೈಸ್ತವರಿಗೆ ಯಾವ ರೀತಿ ರಕ್ಷಣೆ ಅದರ ಅಕರ್ತಲ್ಲಿ ಪ್ರೀತಿ ಅಂತ ಸೋದರಿಸಿದ್ರೆ, ನಮ್ಮ ಭಾರತ ದೇಶ ನೋಡ್ಬೇಕ್ರೆ ಕ್ರೈಸ್ತವರ ಸಂಖ್ಯೆ ಎಷ್ಟಿದೆ ಅಂತಂದ್ರೆ ಕೇವಲ 2.3%. ಅದರ ಹೆಚ್ಚು ಕಮ್ಮಿ 3% ಅಂತ ಅನ್ಬೋದು ಅಂದ್ರ. ಹಂಗಿರ್ಬೇಕ್ರೆ ನಮ್ಮ ಭಾರತ ದೇಶದಲ್ಲಿ ಇರುವಂತ 97% ಲೋಕಜನಗಳಿಗೆ ರಕ್ಷಣೆ ಯಾವಾಗ? ಇವ್ರು ಯಾವಾಗ ರಕ್ಷಣೆ? ಇವ್ರು ಯಾವತ್ತಿ ರಕ್ಷಣೆ ಕೊಡ್ತಾರೆ? ಹಂಗಿರ್ಬೇಕ್ರೆ ಯೇಸು ಕೃಷ್ಣ ಯಾವತ್ತಿ ಲೋಕ ರಕ್ಷಕ ಅಂತ ಕರೀಕ್ ಸಾಧ್ಯ? ಇವ್ರಿಗೆಲ್ಲ ಯಾವಾಗ ಸಮಾಧಾನ ಆಗೋದು ಅಂದ್ರೆ ಯೇಸು ಕೃಷ್ಣ ಯಾವತ್ತಿ ಸಮಾಧಾನ ಪ್ರಬೋಧ ಕರೆಯೋದಕ್ಕೆ ಸಾಧ್ಯ? ಅದೇ ಕರ್ತವ್ಯ ಪ್ರೀತಿ ಅಂತ ಸಹೋದರ ಸಹೋದರ ನೋಡ್ಬೇಕಾದ್ರೆ ವಿಲಿಯಂ ಕ್ಯಾರಿ ಅದರ ಇಂಡಿಯಾ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಅನೇಕ ಮಿಷನರಿ ಆಕ್ಟಿವಿಟಿಗಳು ಮಾಡಿದ್ರು. ಅದರ ಫಸ್ಟ್ ಪ್ರೊಟೆಸ್ಟೆಂಟ್ ಮಿಷನರಿ ಆಕ್ಟಿವಿಟಿ ಇಂಡಿಯಾಗ್ ಬಂದವರು. ಅದರ ಇದಕ್ಕಿಂತ ಮುಂಚೆ ನೋಡಿದಾಗ ಥಾಮಸ್ ಅವರು ಬಂದರು, ಅನೇಕ ಆಕ್ಟಿವಿಟಿಗಳೇ ಬಂದರು ಇಂಡಿಯಾ ಮಾಡೋರು. ಇಷ್ಟೆಲ್ಲ ಮಾಡಿ ಕೂಡ ಇಂಡಿಯಾದಲ್ಲಿ ಆಗಿರೋದು ಕೇವಲ ಎಷ್ಟು ಜನ ಅಂತಂದ್ರೆ ಒಂದು 3% ಮಾತ್ರ. ಅದರ ಇನ್ಮಿಕ್ಕಿದ 97%ಗೆ ಕ್ರೈಸ್ತವರಿಗೆ ಅದರ ನಾವು ಕ್ರೈಸ್ತವರೇ ಅಲ್ಲ ಅಂದ್ರೆ ನೋಡ್ಬೇಕ್ರೆ ಅವ್ರಿಗೆ ಯಾವ ರೀತಿ ರಕ್ಷಣೆ ಆಗ್ತದೆ ಅಲ್ವ. ನಮ್ಮ ಭಾರತ ದೇಶದಲ್ಲಿ ನೋಡ್ಬೇಕಾದ್ರೆ ಯಾರಿಗಾರು ಯೇಸು ಕೃಷ್ಣನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳೋದ್ರೆ ಇಲ್ಲ ಅಂದ್ರೆ ಎಲ್ಲರೂ ಗೊತ್ತು, ಯೇಸು ಕೃಷ್ಣನ ಬಗ್ಗೆ ಎಲ್ಲರೂ ಗೊತ್ತು. ಗೊತ್ತಿಲ್ಲದವ್ರು ಯಾರು ಇಲ್ಲ ಅಂದ್ರ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯಿಂದ ತಗೊಂಡ್ರೆ ಸರಿ ಗಲ್ಲಿ ಗಲ್ಲಿಯಲ್ಲಿ ಇರೋಂತ ಎಲ್ಲಾ ಜನಗಳಿಗೆ ಯಾರು ಗೊತ್ತು? ಯೇಸು ಕೃಷ್ಣನ ಬಗ್ಗೆ ಗೊತ್ತು ಅಂದ್ರ ಬೈಬಲ್ ಬಗ್ಗೆ ಎಲ್ಲರೂ ಚೆನ್ನಾಗಿ ಗೊತ್ತು. ಅವರ ಯೇಸು ಕೃಷ್ಣ ಭೂಲೋಕಕ್ಕೆ ಬಂದಿರೋ ಉದ್ದೇಶ ಕೂಡ ಗೊತ್ತು ಅಂದ್ರ ಅವ್ರ ಮನುಷ್ಯರಿಗಾಗಿ ಮಾಡುತ್ತಾರ ಪ್ರಾಣನ ಕೊಟ್ಟರು ಅಂತ ಕೂಡ ಗೊತ್ತು. ಆದ್ರೂ ಕೂಡ ಬಿಟ್ಟರೆ ಲೋಕದಲ್ಲಿ ಇನ್ನ ರಕ್ಷಣೆ ಹೊಂದಿಲ್ಲ. ಯಾಕೆ ಕರ್ತನ ಪ್ರೀತಿ ಅಂತ ಸಹೋದರ ಸಹೋದರ ನಾವು ನೋಡಿದ್ರಿ ಲೋಕದಲ್ಲಿ 33% ಮಾತ್ರ ಕ್ರಿಶ್ಚಿಯನ್ಸ್ ಇದಾರೆ ಅಂತ. ಇದರಲ್ಲಿ ನೋಡ್ಬೇಕಾದ್ರೆ ಎಷ್ಟೋ ಕ್ಯಾಟಗರಿ ಆಫ್ ಪೀಪಲ್ ಇದಾರೆ ಅಂದ್ರ ಈ 33% ಕ್ರೈಸ್ತವರ ನೋಡ್ಬೇಕಾದ್ರೆ ಎಲ್ಲರೂ ಯೇಸು ಕ್ರಿಸ್ತನ ಸ್ವಂತ ರಕ್ಷಕವಾಗಿ ಅಂಗೀಕಾರ ಮಾಡಿದ್ದಾರೆ ಅಂತಂದ್ರೆ ಖಂಡಿತವಾಗೂ ಇಲ್ಲ. ಅದರ ಈ ಕ್ರೈಸ್ತವರೇ ನೋಡ್ಬೇಕಾದ್ರೆ ಇವತ್ತು ಎಷ್ಟೋ ವಿಧವಾಗಿರೋ ಪಂಗಡಗಳಿದೆ, ಇದರಲ್ಲಿ ಎಷ್ಟೋ ವಿಧವಾಗಿರುವಂತ ಜನಗಳೇ ಇದ್ದಾರೆ ಇವತ್ತು ಇದನ್ನ ನಾವು ನೋಡ್ತೀವಿ. ಅದರ ಅದೇ ನೋಡ್ಬೇಕ್ರೆ ಇದರಲ್ಲಿ ಅವ್ರು ಮಾಡುವಂತ ಅನೇಕ ಒಂದು ಕಾರ್ಯಗಳು ನೋಡ್ಬೇಕು ಏನಾಗಿದೆ ಅಂದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಂತ ಕಾರ್ಯಗಳು. ಅದರ ಅನೇಕ ಒಂದು ವೆಸ್ಟರ್ನ್ ಕಲ್ಚರ್ ಅದರ ಕುಡಿಯೋದು, ಸಿಗರೇಟ್ಸ್ ಇರೋದು, ಹಾಕುವಂತ ಒಂದು ಬಟ್ಟೆಗಳು ಅಂದ್ರ ಮುಖ್ಯವಾಗಿ ನೋಡ್ಬೇಕ್ರೆ ಅನೇಕ ಮತ್ತೆ ಅಧಿಕವಾಗಿರುವಂತ ಡೈವರ್ಸ್ ಯಾವ ದೇಶದಲ್ಲಿ ಆಗ್ತಂದ್ರೆ ವೆಸ್ಟರ್ನ್ ನೇಷನ್ಸ್ ಆಗೋದು. ಹಂಗಿರ್ಬೇಕಾದ್ರೆ ಇವರು ಯೇಸು ಸ್ವಾಮಿನ ಯಾವ ರೀತಿ ಸ್ವಂತ ರಕ್ಷಕ ಅಂತ ಅಂಗೀಕಾರ ಮಾಡ್ಕೊಳಕ್ಕೆ ಸಾಧ್ಯ. ಹಂಗಿರ್ಬೇಕಾದ್ರೆ ನೋಡಿರೋಂತ ಒಂದು 33% ಕ್ರಿಶ್ಚಿಯನ್ಸ್ ಅಲ್ಲಿ ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಅಂದ್ರೆ ಇನ್ನು ಮಿಕ್ಕಿದ ಲೋಕ ಜನಗಳಿಗೆ ಹೆಂಗೆ ರಕ್ಷಣೆ ಅದರ ಅರಿ ಹೇಳ್ಬೇಕಾದ್ರೆ ಇದು ವೆಸ್ಟರ್ನ್ ಒಂದು ರಾಜ್ಯದಲ್ಲಿರುವಂತಹ ಒಂದು ಕಂಡೀಷನ್. ಅಂದ್ರ ಇನ್ನ ಬೇರೆ ರಾಜ್ಯ ನೋಡ್ಬೇಕಾದ್ರೆ ಮಿಡಲ್ ಈಸ್ಟ್ ಅಂದ್ರ ಸೌದಿ ಅರೇಬಿಯಾ, ಈಜಿಪ್ಟ್, ಇರಾನ್, ಇರಾಕ್, ಇಲ್ಲಿರೋದ್ರೆಲ್ಲ ಒಂದೇ ಧರ್ಮ. ಏನಂತಂದ್ರೆ ಅವರು ಮುಸ್ಲಿಂ ಧರ್ಮ ಅದರ ಅದೇ ನೋಡ್ಬೇಕಾದ್ರೆ ಈ ಒಂದು ಇಷ್ಟೊಂದು ಜನಸಂಖ್ಯೆ ಇವರು ಏನೇ ಮಾಡಿದ್ರು ಇವರು ಬೈಬಲ್ ಏನ್ ಮಾಡೋದಿಲ್ಲ, ಅವರು ನಂಬದೇ ಇಲ್ಲ. ಅಂದ್ರೆ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಸ್ವಂತ ರಕ್ಷಕ ಅಂತ ಅಂದ್ಬಿಟ್ಟು ಇವರು ಅಂಗೀಕಾರ ಮಾಡೇ ಇಲ್ಲ. ಅಂದ್ರೆ ಈ ಜನಗಳಿಗೆ ಯೇಸು ಕ್ರಿಸ್ತ ಯಾವ ರೀತಿ ರಕ್ಷಕ ಅದರ ಸ್ವಂತ ಇಸ್ರೇಲ್ ಜನಗಳು ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದ್ಬೇಕಾದ್ರೆ ಇದ್ದಂತ ಇಸ್ರೇಲ್ ಜನಗಳು ಅದರ ಆ ಇಸ್ರೇಲ್ ಜನಗಳು ಏನ್ ಮಾಡ್ಬಿಟ್ರು ಅಂತಂದ್ರೆ ತಮ್ಮ ಒಂದು ಮಹಿಮೇಳಂತ ಕರ್ತನ ಏನ್ ಮಾಡ್ಬಿಟ್ರು ಶಿಲ್ಬೆಗೆ ಹೊಡೆದು ಸಾಯ್ತಾ ಹಾಕ್ಬಿಟ್ರು. ಅದರ ಅದೇ ನೋಡ್ಬೇಕ್ರೆ ಈ ಒಂದು ಜನಗಳಿಗೆ ಆ ಇಸ್ರೇಲ್ ಜನಗಳಿಗೆ ಹೆಂಗೆ ರಕ್ಷಣೆ ಅದರ ಯೇಸು ಸ್ವಾಮಿ ಯಾವ ರೀತಿ ಮಾತಾಡೋದು ಅಂತಂದ್ರೆ ಆ ತರ ಯಾವ ಮನುಷ್ಯ ಕೂಡ ಏನ್ ಮಾಡಿಲ್ಲ ಲೈಫ್ ಅಲ್ಲಿ ಮಾತಾಡಲಿಲ್ಲ ಅಂತ ನಾನು ಸತ್ಯವೇದಲ್ಲಿ ನೋಡ್ತೀನಿ. ಆದ್ರೂ ಕೂಡ ನೋಡ್ಬೇಕ್ರೆ ಎಷ್ಟು ಜನ ಕ್ರೈಸ್ತವರು ಅವ್ರ ಅಂಗೀಕಾರ ಮಾಡೋ ನೋಡ್ಬೇಕ್ರೆ ಕೇವಲ 12 ಅಪೋಸ್ಟಲ್ಸ್ ಮಾತ್ರ. ಅದರಲ್ಲಿ ಒಬ್ಬರೇ ಮಾಡ್ತಾರೆ ಅವ್ರನ್ನ ಅವರೇ ಯೇಸು ನಮ್ಗೆ ಇಟ್ಕೊಂಡ್ಬಿಡ್ತಾರೆ. ಹಂಗಿರ್ಬೇಕಾದ್ರೆ ಮಿಕ್ಕಿದ ಜನಗಳಿಗೆ ಹೆಂಗೆ ರಕ್ಷಣೆ ಅಂದ್ರೆ ಯೇಸು ಸ್ವಾಮಿ ನಾನು ಹೆಂಗೆ ಲೋಕ ರಕ್ಷಕ ಅಂತ ಹೇಳಕ್ಕೆ ಸಾಧ್ಯ. ಅದರ ಅದೇ ಕಥೆಯಲ್ಲಿ ಪ್ರೀತಿ ಅಂತ ಸೋದರಿಸಿದ್ರೆ ಅಪೋಸ್ತಲ ಕೃತ್ಯಗಳಲ್ಲಿ 4:12 ವರ್ಷದಲ್ಲಿ ಒಂದು ಮುಖ್ಯವಾಗಿ ನಾವು ಮಾತಾಡ್ತಾರೆ ಓದಿದ್ದೀನಿ. ಅಪೋಸ್ತಲ ಕೃತ್ಯಗಳು 4:12 ನೋಡ್ರ ಬರಬೇಕಾಗಿರುವಂತ ರಕ್ಷಣೆ ಅಂದ್ರ ಬೇರೆ ಯಾವ ನಾಮದಲ್ಲಿ ಏನಿಲ್ಲದೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ನೋಡ್ಬೇಕ್ರೆ ಯೇಸು ಸ್ವಾಮಿ ನಾಮ ಬಿಟ್ರೆ ಅದರ ಆ ಒಂದು ನಾಮ ಬಿಟ್ರೆ ಬೇರೆ ಯಾವ ನಾಮದಲ್ಲೂ ಭೂಲೋಕದ ರಕ್ಷಣೆ ಹೊಂದಕ್ಕೆ ಸಾಧ್ಯನೇ ಇಲ್ಲ ಅಂತ ನೋಡ್ಬೇಕ್ರೆ ತಂದೆ ಆ ದೇವರು ರಕ್ಷಣೆ ಹೊಂದೋದಕ್ಕೆ ಕೊಟ್ಟಿರುವಂತ ಏಕೈಕ ನಾಮ ಯಾವ ನಾಮ ಅಂತಂದ್ರೆ ಯೇಸು ಕ್ರಿಸ್ತನ ಒಂದು ದಿವ್ಯ ನಾಮ ಅಂತ ಹೇಳ್ತಾರೆ. ಕರ್ತವ್ಯ ಪ್ರೀತಿ ಅಂತ ಸಹೋದರ ಸಹೋದರೆ ಹಿಂಗಿರ್ಬೇಕಂದ್ರೆ ಯೇಸು ಕ್ರಿಸ್ತನ ನಾಮ ಬಿಟ್ರೆ ಬೇರೆ ಯಾವ ನಾಮದಲ್ಲೂ ರಕ್ಷಣೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಲೋಕದಲ್ಲಿರುವಂತಹ ಇಷ್ಟೊಂದು ಪರ್ಸೆಂಟೇಜ್ ಆಫ್ ಪೀಪಲ್ ಅಂದ್ರ ಯೇಸು ಸ್ವಾಮಿನ ನಂಬೇ ಇಲ್ವಲ್ಲ ಅಂದ್ರೆ ಆ ಜನಗಳಿಗೆ ರಕ್ಷಣೆ ಹೆಂಗೆ ಅಂದ್ರೆ ಅವರೆಲ್ಲ ಅವ್ರ ಗತಿ ಏನು ಅವ್ರು ಯಾವ ರೀತಿ ದೇವರು ಇದು ಮಾಡ್ತಾರೆ ಅಂದ್ರ ಅದೇ ಹೇಳ್ಬೇಕಾದ್ರೆ ಅವ್ರು ಯಾವ ರೀತಿ ರಕ್ಷಣೆ ಬರ್ತಾರೆ ಇವ್ರಿಗೆಲ್ಲ ರಕ್ಷಣೆ ಒಂದು ಸಂದರ್ಭದಲ್ಲಿ ನಾವು ಯೇಸು ಕ್ರಿಸ್ತನ ಹೆಂಗೆ ಸಮಾಧಾನ ಪ್ರಭು ಹೆಂಗೆ ಲೋಕ ರಕ್ಷಕ ಅಂತ ಕರೆಯೋದಕ್ಕೆ ಸಾಧ್ಯ. ಕರ್ತವ್ಯ ಪ್ರೀತಿ ಅಂತ ಸಹೋದರಿಸಿದ್ರೆ ಇದು ಬಹು ಮುಖ್ಯವಾಗಿರುವಂತಹ ಒಂದು ಮಾತು. ಎಲ್ಲ ಕ್ರೈಸ್ತವರು ಇದನ್ನ ತಿಳ್ಕೊಬೇಕಾಗಿರುವಂತಹ ಒಂದು ಮುಖ್ಯವಾಗಿರುವಂತಹ ಒಂದು ಅಂಶ. ಅದರ ಕ್ರೈಸ್ತವ ನಾವು ಯೇಸು ಕ್ರಿಸ್ತನ ಮರಣ ಆಚರಣೆ ಮಾಡ್ತೀವಿ ಅಂತಂದ್ರೆ ಅವ್ರು ಏನಕ್ಕಾಗಿ ಮರಣ ಹೊಂದ್ರು, ಇದನ್ನ ನಮ್ಗೆ ಏನ್ ಲಾಭ ಇದೆ, ಹೆಂಗೆ ಎಲ್ಲ ಜನರನ್ನ ವಿಮೋಚನೆ ಮಾಡಿದ್ರು, ಹೆಂಗೆ ಲೋಕಕ್ಕೆಲ್ಲ ರಕ್ಷಣೆ ಕೊಡ್ತಾರೆ ಅಂತಂದ್ಬಿಟ್ಟು ಈ ಒಂದು ಮುಖ್ಯವಾಗಿರುವಂತಹ ಮಾತನ್ನ ನಾವು ಪ್ರತಿಯೊಬ್ಬರು ಏನ್ ಮಾಡ್ಬೇಕಿದ್ದ ಇದನ್ನ ತಿಳ್ಕೊಂಡಿರಬೇಕು. ಕರ್ತವ್ಯ ಪ್ರೀತಿ ಅಂತ ಸಹೋದರಿಸಿದ್ರೆ ಸಾಮಾನ್ಯವಾಗಿ ಈ ಒಂದು ಪ್ರಶ್ನೆಗೆ ಜನಗಳು ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲ ಇವತ್ತಿನ ಲೋಕ ರಕ್ಷಣೆ ಹೊಂದಿಲ್ಲ, ಆದ್ರೆ ಯೇಸು ಕ್ರಿಸ್ತ ಎರಡನೇ ಬರೋಕೆ ಬರ್ತಾ ಇರಂಗೆ ಏನಾಗ್ಬಿಡ್ತಾರೆ, ಇಡೀ ಲೋಕ ಏನಾಗ್ಬಿಡ್ತಾರೆ ರಕ್ಷಣೆ ಅನ್ಬಿಡ್ತಾರೆ. ಯೇಸು ಸ್ವಾಮಿ ಅವರು ಎರಡನೇ ಬರೋಕೆ ಸಮೀಪವಾಗ್ತಾರಂಗಿಲ್ಲ, ಇಡೀ ಲೋಕ ಏನಾಗ್ಬಿಡ್ತಾರೆ ಆತನ ಅಂಗೀಕಾರ ಮಾಡಿ 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 ಹಂಗೆ ಆಗ್ಬಿಡ್ತಾರೆ. ದೇವರಾಜ್ಯ ಪೂರ್ವಕ್ಕೆ ಬಂದ್ಬಿಡ್ತಾರೆ, ಇಡೀ ಲೋಕ ಏನಾಗ್ಬಿಡ್ತಾರೆ ಯೇಸು ಕ್ರಿಸ್ತ ನಂಬಿ ರಕ್ಷಣೆ ಅಂತಾರೆ ಅಂತಂದ್ಬಿಟ್ಟು ಹೇಳೋದು ಉಂಟು. ಅದರ ಇದು ಯಾವ ಆಧಾರದ ಮೇಲೆ ಹೇಳ್ತಾರೆ ಅಂತಂದ್ರೆ 200 ಮೇಲೆ ಆಧಾರದ ಮೇಲೆ ಹೇಳ್ತಾರ. ಅದನ್ನ ನಾವು ಏನ್ ಮಾಡಂತಂದ್ರೆ ಆ ವಚನ ಓದ್ಬಿಟ್ಟು ನಾವು ತಿಳ್ಕೊಳ್ಳೋಣ. ಅದು ಯಾವ ವಚನ ಅಂತಂದ್ರೆ ಮುಖ್ಯವಾಗಿ ಮತ್ತಾಯ 24:14 ಓದಿ, ಮ್ಯಾಥ್ಯೂ 24:14 ನೋಡ್ರ ಪರಲೋಕದ ರಾಜ್ಯದ ಈ ಸುವಾರ್ತೆ ಲೋಕದಲ್ಲಿ ಎಲ್ಲಾ ಜನಾಂಗೇನಾಗಬೇಕು ಸಾರ ಕೊಡಬೇಕು. ಆಮೇಲೆ ಹಾಗೆ ಅಂತ್ಯವೂ ಬರುವುದು ಅಂತಂದ್ರೆ ಯೇಸು ಸ್ವಾಮಿ ಹೇಳಂತ ಒಂದು ಮಾತು ಪ್ರಕಾರ ಇಡೀ ಲೋಕದಂತ ಎಲ್ಲಾ ಜನಗಳಿಗೇನಾಗಬೇಕು ಸುವಾರ್ತೆ ಸಾರ ಕೊಡ್ಬೇಕು. ಅದಾಗಿನ ನಂತರ ಏನ್ ಬರ್ತಾರೆ ಅಂತ್ಯ ಬರ್ತಾರೆ, ಅದಾಗಿನ ನಂತರ ಯೇಸು ಕೃಷ್ಣ ಎರಡೇ ಬರಿಕೆ ಬರ್ತದೆ ಅಂತ ಹೇಳ್ತಾರೆ. ಸೊ ಈ ಒಂದು ವಚನ ಪ್ರಕಾರ ನೋಡಿದ್ರೆ ಯೇಸು ಕೃಷ್ಣ ಎರಡೇ ಬರಿಕೆ ಬರಿಕೆ ಮುಂಚೆ ಇಡೀ ಲೋಕದ ಜನಗಳು ಯೇಸು ಕೃಷ್ಣ ಮಾಡ್ಬೇಕು ತನ್ನ ಸ್ವಂತ ರಕ್ಷಕ ಅಂತಂದ್ಬಿಟ್ಟು ಅಂಗೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಅವಾಗ ಏನು ಸಿಗುತ್ತೆ? ಲೋಕ ರಕ್ಷಕ ಆಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಂದ್ರೆ ಇದು ಸಾಧ್ಯನಾ? ಕತ್ತಲೆಪ್ಪೇನೆ ವ್ಯವಸ್ಥೆ ಮಾಡ್ಕೊಂಡಿರ್ತೀನಿ ಇವತ್ತಿರೋಂತ ಒಂದು ಕಂಡೀಷನ್ ಪ್ರಕಾರ ನೋಡಿದ್ರೆ ಇದು ಸಾಧ್ಯನಾ ಅಂತ ಹೇಳ್ಬೇಕಾದ್ರೆ ಇದು ಖಂಡಿತವಾಗ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ರಕ್ಷಕನೇ ಒಂದು ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ ಅಂತಂದ್ರೆ ನೋಡಿರ್ತೀನಿ, ಲೂಕ 17:26 ವಚನ ಓದಿರ್ತೀನಿ. ಲೂಕ 17:26 ಓದಿರ್ತೀನಿ. ನೋಹನ ದಿವಸಗಳಲ್ಲಿ ನಡೆದ ಹಾಗೆಯೇ, ಮನುಷ್ಯ ಕುಮಾರನ ದಿವಸಗಳಲ್ಲಿ ಏನಂತಾರೆ ನಡೀತದೆ ಎಂಬುದು ಕರ್ತನೆ ಪ್ರಿಯರೆ. ನೋವನ ದಿವಸಗಳಲ್ಲಿ ಹೇಗೆ ನಡೀತೋ ಅದೇ ರೀತಿ ಯೇಸು ಕೃಷ್ಣ ಎರಡನೇ ಬರೋದಕ್ಕೆ ನಡೀತಾರೆ ಅಂತ ಅನ್ಕೊಳ್ತಾರೆ. ಅಂದ್ರೆ ನೋವನ ದಿವಸಗಳಲ್ಲಿ ಹೇಗೆ ನಡೀತೋ ಅದೇ ಪ್ರಕಾರ ಮನುಷ್ಯ ಕುಮಾರನ ದಿವಸ ನಡೀತಾ ಅಂದ್ರೆ ಏನರ್ಥ? ನೋವನ ದಿವಸಗಳು ಏನ್ ನಡೀತೋ, ನೋವನ ದಿವಸದಲ್ಲಿ ಇರುವಂತ ಜನಗಳು ಹೆಂಗಿದ್ರು? ಎಲ್ಲ ಒಳ್ಳೆ ಜನಗಳ ಅಥವಾ ಎಲ್ಲ ಕೆಟ್ಟ ಜನಗಳ? ಎಲ್ಲ ದೇವರುಗಳು ತಿಳಿದಿರೋ ಜನಗಳ? ಖಂಡಿತವಾಗೂ ಇಲ್ಲ. ಎಲ್ಲ ದೇವರುಗಳು ತಿಳಿದಿರೋ ಜನಗಳಾಗಿದ್ದ ಅಂತಂದ್ರೆ ದೇವರು ಆ ಒಂದು ಕಾಲದಲ್ಲಿ ಜಡ ಪಡೆಯೋದ ಮುಖಾಂತರ ಎಲ್ಲರನ್ನ ಏನ್ ಮಾಡ್ತಾ ಇಲ್ಲ, ನಾಶ ಮಾಡ್ತಾ ಇಲ್ಲ. ಆದರೆ ನಮಗ್ ಚೆನ್ನಾಗಿ ಗೊತ್ತದೆ, ಆದಲ್ಲಿರೋಂತ ಎಲ್ಲಾ ಜನಗಳು ತುಂಬಾ ಕೆಟ್ಟದಾಗಿರೋ ಪಾಪದಲ್ಲಿರೋ ಜನಗಳು ಅಂತಂದ್ರ ಆ ವಚನ ನಂಗೆ ಮುಂದೆ ಓದಿ ಅಲ್ಲೇ ಹೇಳ್ತಾರೆ. ನೋಡ್ರ ಆಗ ಜಡ ಪಡೆಯ ಬಂದೇ ಮಾಡಿದ್ರೆ ಎಲ್ಲಾರು ನಾಶ ಮಾಡ್ಬಿಟ್ಟು. ನೋವ ಎಷ್ಟು ಮಾತು ಹೇಳೋದು ಸರಿ, ಅಲ್ಲ ನೀತಿನ ಎಷ್ಟು ರೀತಿಯಲ್ಲಿ ಸಾಧ್ಯ ಸರಿ, ಜನಗಳು ನೋವಿನ ಮಾತು ನೀವು ಮಾಡಕ್ ಹೋಗಿಲ್ಲ, ಅಲ್ಲಿ ಕೇಳಕ್ ಹೋಗಿಲ್ಲ. ಅದೇ ನೋಡ್ಬೇಕಾದ್ರೆ ನೋವಿನ ಕಾಲದಲ್ಲಿ ಜನಗಳು ಯಾವ ರೀತಿ ರಕ್ಷಣೆ ಹೊಂದಿಲ್ವೋ ಅದೇ ರೀತಿ ಮನುಷ್ಯನ ಕುಮಾರನ ದಿವಸಗಳಲ್ಲಿ ಖಂಡಿತವಾಗೂ ಇಡೀ ಲೋಕ ರಕ್ಷಣೆ ಹೊಂದಲಿಕ್ಕೇನಿಲ್ಲ, ಖಂಡಿತವಾಗೂ ಸಾಧ್ಯನೇ ಇಲ್ಲ. ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತ ಮತ್ತೆ 24ನೇ ಅಧ್ಯಾಯ ಹೇಳ್ದಲ್ಲ, ಈ ಒಂದು ರಾಜ್ಯದ ಸುವಾರ್ತೆ ಲೋಕದ ಅಂತಿದವ್ರಿಗೆ ಏನಂಬೇಕು ನೀವು ಸಾರಬೇಕು ಅಂತ. ಆ ವಚನ ಅರ್ಥ ಏನು ಅದರ, ಆ ವಚನ ಅರ್ಥ ಏನು ಅಂತಂದ್ರೆ ಆ ವಚನದಲ್ಲೇ ಹೇಳ್ತಾರೆ. ಆ ವಚನ ಇನ್ನೊಂದ್ಸರಿ ಓದಿ ನೋಡೋಣ ಅಂತೀನಿ. ಎಲ್ಲಿ? ಮತ್ತೆಯ 24:14 Matthew 24:14. ಇದಲ್ಲದೆ ಪರಲೋಕದ ರಾಜ್ಯದ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾಲ ಪಡ್ತಾರೆ ಅಂತ ಹೇಳ್ತಾರೆ. ಎಲ್ಲರನ್ನ ಕನ್ವರ್ಟ್ ಮಾಡಬೇಕು ಅಂತ ಉಂಟಲ್ಲ, ಏನಕ್ಕಾಗತ್ತೆ? ಸಾಕ್ಷಿಗಾಗಿ, ವಿಟ್ನೆಸ್. ಅದರ ಎಲ್ಲಾ ಜನಗಳು ಆ ವಿಟ್ನೆಸ್ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಮಾಡಕ್ ಹೋಗಿಲ್ಲ, ಕೊಡೋದಕ್ಕೆ ಹೋಗಿಲ್ಲ. ಕರ್ತವ್ಯ ಪ್ರೀತಿ ಅಂತ ಸೋದರ ಸೋದರೆ, ಈ ಸಾಕ್ಷಿ ಲೋಕದಲ್ಲಿಂತ ಎಲ್ಲಾ ಜನಗಳಿಗೂ ಆಲ್ರೆಡಿ ಕೊಟ್ಬಿಟ್ರು. ಯಾವಾಗ ಕೊಟ್ಟಾಯ್ತು ನೋಡ್ಬೇಕ್ರೆ, ಬೈಬಲ್ ಸೊಸೈಟಿ ರಿಪೋರ್ಟ್ ಪ್ರಕಾರ 1881 ನಲ್ಲಿ ಬೈಬಲ್ ನ ಲೋಕದಲ್ಲಿಂತ ಎಲ್ಲಾ ಭಾಷೆಯಲ್ಲಿ ಯಾವ ಟ್ರಾನ್ಸ್ಲೇಷನ್ ಮಾಡಿದ್ರು ಆವಾಗ ಈ ವಾಕ್ಯ ಏನಾಗ್ಬಿಡ್ತಲ್ಲಿ ಅಲ್ಲಿ ನೆನಪಿಬಿಡ್ತು. ಲೋಕದಂತ ಎಲ್ಲಾ ಜನಗಳಿಗೂ ಸಾಕ್ಷಿಗಾಗಿ ಏನ್ ಮಾಡ್ತಲ್ಲಿ ಕೊಟ್ಟಾಯ್ತು. ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ ಅಂತ ಒಬ್ಬ ಮನುಷ್ಯ ಕೂಡ ಗೊತ್ತಾ ಇಲ್ಲ, ಎಲ್ಲಾ ಮನುಷ್ಯಗೂ ಗೊತ್ತು, ಸಾಕ್ಷಿಗಾಗಿ ಕೊಡಲ್ಪಟ್ಟಿದೆ. ಅದ್ರ ಎಷ್ಟು ಜನ ಸಾಕ್ಷಿನ ಅಂಗೀಕಾರ ಮಾಡಿದ್ದಾರೆ? ಅದಕ್ಕೆ ಹೇಳ್ತಾರೆ ನೋವನ ದಿವಸಗಳಲ್ಲಿ ಹೇಗಿತ್ತು ಅದೇ ಪ್ರಕಾರ ಮನುಷ್ಯ ಕುಮಾರನ ಎರಡನೇ ಬರೋದಕ್ಕೆ ಒಂದು ದಿವಸಗಳಲ್ಲಿ ಇರ್ತಾರೆ ಅಂತ ಬಂದ್ರೆ. ನೋವನ ದಿವಸದಲ್ಲಿ ಯಾವ ರೀತಿ ಜನಗಳ ಮಾತನ್ನ ಕೇಳಿದ್ವೋ, ನೀತಿ ಮಾರ್ಗಕ್ಕೆ ಬರಲಿಲ್ವೋ, ಅದೇ ಪ್ರಕಾರ ಕ್ರಿಸ್ತನ ಒಂದು ಎರಡನೇ ಬರೋದಕ್ಕಲ್ಲಿರುವಂತ ಸಮಯದಲ್ಲಿ ಕೂಡ ಜನಗಳು ಎಷ್ಟೇ ಸುವಾರ್ತೆ ಇರೋ ಸರಿ ಅವರ ಮನ ತಿಳಿದಿರುವಂತ ಒಂದು ಕಂಡೀಷನ್ ಇರುತ್ತೆ ಅಂತ ಮಾಡ್ತಾರೆ. ಅಲ್ಲಿ ಸ್ಪಷ್ಟವಾಗಿ ವಚನ ಹೇಳ್ತಾರೆ. ಅಲ್ವ, ಇನ್ನೊಂದು ವಚನ ಬೇಕಾದ್ರೆ ಓದಿದ್ದೀನಿ. ಲೂಕ 17:28 ವಚನ. ಲೂಕ್
17:28
ಅವರೆಲ್ಲರನ್ನು ನಾಶ ಮಾಡಿತು.
ಮನುಷ್ಯ
ಕುಮಾರನು ಪ್ರತ್ಯಕ್ಷವಾಗುವಂತ ದಿನದಲ್ಲಿ ಇದೇ ರೀತಿ ಇರ್ತಾರೆ ಅಂತ ಕರ್ತಲಿ ಪ್ರಿಯ ನೋಡಿದ್ದೀನಿ. ಎಷ್ಟು ಚೆನ್ನಾಗಿರ್ತಾರೆ ಅಂದ್ರ, ಲೋಕದ ದಿನದಲ್ಲಿ ಎಲ್ಲಾ ಜನಗಳು ಯಾವ ರೀತಿ ಕುಳಿತಾ ತಿಂತಾ ಇದ್ರು, ಅಗ್ನಿಯಿಂದ ದೇವರಿಗೆ ಯಾವ ರೀತಿ ನಾಶ ಮಾಡಿದ್ರು, ಅದೇ ರೀತಿ ಮನುಷ್ಯ ಕುಮಾರನ ದಿವಸಗಳಲ್ಲಿ ಇರ್ತಾರೆ ಅಂತ ಕಂಗಡಬೇಕ್ರೆ, ಖಂಡಿತವಾಗೂ ಮನುಷ್ಯ ಕುಮಾರ ಅಂತ ಎರಡನೇ ಒಂದು ಬರುವಿಕೆಯ ಸಮಯದಲ್ಲಿ ಇಡೀ ಲೋಕ ರಕ್ಷಣೆ ಒಂದಂತರ ಔಟ್ ಆಫ್ ಕ್ವಶನ್. ಅದ್ರ ಅದು ಖಂಡಿತವಾಗಿ ಏನಿಲ್ಲ, ಅದು ಅದು ಸಾಧ್ಯನೇ ಇಲ್ಲ. ಅದೇ ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಇನ್ನೊಂದು ಪ್ರಶ್ನೆ ಹಾಕ್ಬಿಟ್ರು, ನಾನು ಎರಡನೇ ಮಡಿಕೆ ಬರಬೇಕಾದ್ರೆ ಲೋಕದಲ್ಲಿ ವಿಶ್ವಾಸನ ನೋಡ್ತೀನಿ ಅಂತಂದ್ರೆ ವಚನ ಓದಿತೀನಿ ಲೂಕ 18ನೇ ಅಧ್ಯಾಯ 8ನೇ ವಚನ ಲೂಕ 18:8
ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ
ಅಲ್ವರ ಮನುಷ್ಯ ಕುಮಾರನು ಭೂಲೋಕದಲ್ಲಿ ತಿರುಗಾ ಬರಬೇಕಾದ್ರೆ ಭೂಲೋಕ ನಂಬಿಕೆನ ಕಾಣ್ತಾರ ಅಂತ ಹೇಳ್ಬಿಟ್ರ ಅಲ್ಲಿ ಒಂದು ಪ್ರಶ್ನೆ ಹಾಕ್ಬಿಟ್ರು ಅದಕ್ಕೆ ಪ್ರಶ್ನೆ ಹಾಕ್ಬಿಟ್ರೆ ನೇಮಿ ನಿಂಗ ಒಂದ್ ಡೌಟ್ ಅಲ್ವರ ಅಂದ್ರೆ ಭೂಲೋಕದಲ್ಲಿ ಏನಿರಲ್ಲ ನಂಬಿಕೆಯ ಒಂದು ಕಂಡೀಷನ್ ಇರೋದಿಲ್ಲ ಅಂತ ಹೇಳಿದ ಎರಡನೇ ಮಡಿಕೆ ಸಂದರ್ಭದಲ್ಲಿ ಲೋಕದಲ್ಲಿ ಏನಿರೋದಿಲ್ಲ ವಿಶ್ವಾಸದ ಕಂಡೀಷನ್ ಇರಲ್ಲ ಇವತ್ತು ಅದೇ ಆಗ್ತಿರೋದು ಎಷ್ಟೋ ಜನಗಳು ಅದರ ಯೇಸು ಕ್ರಿಸ್ತನೇ ಒಂದು ನಿಜವಾದ ರಕ್ಷಕ ಅಂತಂದ್ಬಿಟ್ಟು ಆ ಒಂದು ವಿಶ್ವಾಸ ಬಿಟ್ಬಿಟ್ಟು ಲೋಕಕ್ಕೆ ತಿರುಗ್ತಾರೆ ಅನ್ನೋ ಎಷ್ಟೋ ಒಂದು ಸನ್ನಿವೇಶಗಳನ್ನು ನೋಡಿದ್ದೀನಿ ಅದನ್ನ ನೋಡ್ಬೇಕು ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರೆ ಈ ರೀತಿ ನೋಡೋದಾದ್ರೆ ಲೋಕದಲ್ಲಿ ರಕ್ಷಣೆ ಯಾರಿಗೆ ಅದರ ಅಂದಿರ್ಬೇಕಾದ್ರೆ ದೇವರ ಯೋಜನೆ ಪ್ರಕಾರ ಅದರ ಯೇಸು ಕ್ರಿಸ್ತು ಬಂದಿದ್ದ ಒಂದು 2000 ವರ್ಷದ ನಂತರ ಬರೀ ದೇವರು ಕೇವಲ ಒಂದು 33% ಜನಗಳಿಗೆ ಮಾತ್ರ ರಕ್ಷಣೆ ಕೊಡ್ತಾರೆ ಮಿಕ್ಕ ಜನಗಳಿಗೆಲ್ಲ ರಕ್ಷಣೆ ಇಲ್ಲ ಅಂತಂದ್ರೆ ಹೇಗೆ ಅದರ ಅದು ಮಾತ್ರ ಅಲ್ಲ ನೋಡಿದ್ದೀನಿ 2000 ವರ್ಷದಲ್ಲಿ ಇವತ್ತು ಈ ಕಂಡೀಷನ್ ಅದರ ಏನೋ ಯೇಸು ಕ್ರಿಸ್ತು ನನ್ವಾಗಿ ಶಿಲ್ಪಿ ಮೇಲೆ ಪ್ರಾಣ ಕೊಟ್ಟು 2000 ವರ್ಷದ ನಂತರ ಈ ಒಂದು ಕಂಡೀಷನು ಅದರ ಆದ್ರೆ ಯೇಸು ಕ್ರಿಸ್ತು ಬರೋಕ್ಕಿಂತ ಮುಂಚೆ 4000 ಜನಗಳು ಅಂದ್ರೆ 4000 ವರ್ಷದ ಜನಗಳ ಭೂಲೋಕನೇ ಮಾಡ್ತಾ ಇದ್ರು ವಾಸ ಮಾಡ್ತಾ ಇದ್ರು ಅಂದ್ರೆ ಇವ್ರಿಗೆ ಯಾವ ರೀತಿ ರಕ್ಷಣೆ ಅಲ್ವರ ಅದಕ್ಕೆ ಸಾಮಾನ್ಯವಾಗಿ ಏನ್ ಹೇಳ್ತಾ ಇದ್ರೆ ಬ್ರದರ್ ಯೇಸು ಸ್ವಾಮಿ ಬರೋಕ್ಕಿಂತ ಮುಂಚೆ ದೇವರು ಇಸ್ರೇಲ್ ಏನ್ ಕೊಟ್ಟಿದ್ರು ಧರ್ಮಶಾಸ್ತ್ರ ಕೊಟ್ಟಿದ್ರು ಅದೇ ಹೊಡ್ಬೇಕಾದ್ರೆ ಆ ಇಸ್ರೇಲ್ ಜನರಿಗೆ ಏನ್ ಮಾಡ್ತಾರೆ ದೇವರು ಧರ್ಮಶಾಸ್ತ್ರ ಪ್ರಕಾರ ತೀರ್ಪು ಮಾಡ್ತಾರೆ ಧರ್ಮಶಾಸ್ತ್ರ ಕೊಟ್ಟಿದ್ರು ಆ ಧರ್ಮಶಾಸ್ತ್ರ ಪ್ರಕಾರ ಯಾರ ಮನುಷ್ಯ ಕೈಗೊಂಡು ನಡೆದಾಗ್ತದೆ ಅದ್ರ ಪ್ರಕಾರ ದೇವ್ರೇ ಮಾಡ್ತಾರೆ ಅವ್ರಿಗೆ ತಿರುಗಿ ಕೊಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಕೇಳೋದು ಅಂತ ಉಂಟು ಅಂದ್ರೆ ಅದೇ ಹೊಡ್ಬೇಕ್ರೆ ಈ ಧರ್ಮಶಾಸ್ತ್ರ ಯಾವಾಗ ಕೊಟ್ಟರು ಅಂತ ನೋಡ್ಬೇಕಾದ್ರೆ ಮೋಸೆ ಮುಖಾಂತರ ಏನ್ ಮಾಡ್ತಾರೆ ದೇವರು ಆ ಒಂದು ಧರ್ಮಶಾಸ್ತ್ರ ನಮಗೆ ಕೊಡ ನೋಡ್ತೀರಿ ಅದರ ಹಂಗೆ ಮೋಸೆ ಬರೋವರೆಗೂ ಏನಿಲ್ಲ ಲೋಕದಲ್ಲಿ ಧರ್ಮಶಾಸ್ತ್ರ ಇಲ್ಲ ಮೋಸೆ ಬಂದಿದ್ದಂದ್ರೆ ಏನಂದ್ರೆ ಧರ್ಮಶಾಸ್ತ್ರ ಬಂತು ಅಂದ್ರೆ ಧರ್ಮಶಾಸ್ತ್ರ ಪ್ರಕಾರ ಯಾರೋ ಮನುಷ್ಯ ಕೈಗೊಂಡು ನೋಡಿದ್ರೆ ಅವ್ನು ಏನ್ ಸಿಗ್ತಾ ಇತ್ತು ಅಂತಂದ್ರೆ ಒಂದು ನಿತ್ಯ ಜೀವ ಸಿಗ್ತಾ ಇತ್ತು ಅಂದ್ರ ಹಂಗಿರ್ಬೇಕಾದ್ರೆ ಯಾವಾಗ ಆ ಜನಗಳಿಗೆ ರಕ್ಷಣೆ ಅಂತಂದ್ರೆ ಯಾವ ಪ್ರಕಾರ ಆ ಜನಗಳಿಗೆ ರಕ್ಷಣೆ ಅಂತಂದ್ರೆ ಧರ್ಮಶಾಸ್ತ್ರ ಪ್ರಕಾರ ಕೈಗೊಂಡ್ರೆ ಆ ಜನಗಳಿಗೆ ರಕ್ಷಣೆ ಅಲ್ವ ಸರಿ ಇಸ್ರೇಲ್ಗಳಿಗೆ ದೇವ್ರ ಧರ್ಮಶಾಸ್ತ್ರ ಕೊಟ್ರು ಧರ್ಮಶಾಸ್ತ್ರ ಪ್ರಕಾರ ಯಾವ್ದರ ಇಸ್ರೇಲ್ಗಳು ಅದನ್ನ ಕೈಗೊಂಡು ನಡೆಯಕಾಯ್ತಾ ಅಂತ ನೋಡ್ಬೇಕಾದ್ರೆ ಒಬ್ಬರ ಕೈಲೂ ಆಗಿಲ್ಲ ಅದರ ವಚನ ಓದಿಂತೀನಿ ರೋಮಾಪುರದಲ್ಲಿ 3ನೇ ಅಧ್ಯಾಯ 20ನೇ ವಚನ Romans 3:20 ನೋಡ್ರ ಏನ್ ವಚನ ಒಬ್ಬ ಮನುಷ್ಯ ನೇಮ ನಿಷ್ಠೆಗಳನ್ನ ಆಚರಿಸಿ ಅದರ ಮುಖಾಂತರ ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಲಿಕ್ಕೆ ಇಲ್ಲ ಸಾಧ್ಯನೇ ಇಲ್ಲ ಅಂತ ನೋಡ್ಬೇಕ್ರೆ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಏನಂತಂದ್ರೆ ನೇಮ ನಿಷ್ಠೆಗಳ ಮುಖಾಂತರ ನ್ಯಾಯ ಪ್ರಮಾಣದ ಮುಖಾಂತರ ಒಬ್ಬ ಮನುಷ್ಯ ಕೂಡ ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಲಿಕ್ಕೆ ಸಾಧ್ಯ ಇಲ್ಲ ಹಂಗಿರ್ಬೇಕ್ರೆ ನ್ಯಾಯ ಪ್ರಮಾಣದಿಂದ ಒಬ್ಬ ಮನುಷ್ಯ ಕೂಡ ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಅಂದ್ರೆ ಯೇಸು ನಮಗೆ ಮುಂಚೆ ಇದಂತ ಎಲ್ಲಾ ಜನಗಳು ನ್ಯಾಯ ಪ್ರಮಾಣ ಕೊಟ್ಟಾಗಿಂದ ಹಿಡಿದು ಯೇಸು ನಮಗೆ ಮೊದಲನೇ ಬರಿಕೆವರೆಗೂ ಇರೋಂತ ಎಲ್ಲಾ ಜನಗಳು ಒಬ್ಬರು ಕೂಡ ರಕ್ಷಣೆ ಹೊಂದೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಅದೇ ಅಪೋಸ್ತಲರ ಪೌಲನ್ನ ಹೇಳ್ತಾರೆ ಮಾತು ನ್ಯಾಯ ಪ್ರಮಾಣದ ಮುಖಾಂತರ ಏನೋ ಒಬ್ಬ ಮನುಷ್ಯನಿಗೆ ರಕ್ಷಣೆ ಬರೋದಾಗಿದ್ದ ಅಂತಂದ್ರೆ ಯೇಸು ಕ್ರಿಸ್ತ ಶಿಲುಬೆಯ ಸಹಾಯದಿಂದ ನೆಸೆಸರಿನೇ ಇಲ್ಲ ಅಂತ ಹೇಳ್ತಾರೆ ಓದಿದ್ದೀನಿ ಗಲಾತ್ಯರಲ್ಲಿ 2ನೇ ಅಧ್ಯಾಯ 21ನೇ ವಚನ Galatians 2:21
ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ ಕರ್ಮ ಮಾರ್ಗದಿಂದ ನೀತಿ ಉಂಟಾಗುವುದಾದರೆ
ಕರ್ಮ ಮಾರ್ಗದಿಂದ ನ್ಯಾಯ ಪ್ರಮಾಣದ ಮುಖಾಂತರ ನೀತಿ ಉಂಟಾಗುವುದಾದರೆ
ಕ್ರಿಸ್ತನು ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ
ನೋಡ್ರ ಕ್ರಿಸ್ತನು ಮರಣ ಹೊಂದಿದ್ದಕ್ಕೇನಿಲ್ಲ ಕಾರಣನೇ ಇಲ್ಲ ಅರ್ಥನೇ ಇಲ್ಲ ಅಂತಂದ್ಬಿಟ್ರು ಅದರ ಕರ್ತಲ್ಯ ಕ್ರಿಯೆ ಯೋಚನೆ ಮಾಡಿದ್ದೀನಿ ನ್ಯಾಯ ಪ್ರಮಾಣದ ಮುಖಾಂತರ ಯಾರು ಒಬ್ಬರೋ ದೇವ ದೃಷ್ಟಿಯಲ್ಲಿ ನೀತಿವಂತರ ಹಂಗೆ ಇದ್ದಿದ್ದ ಅಂತಂದ್ರೆ ಒಬ್ಬ ಮನುಷ್ಯನ ರಕ್ಷಣೆ ಬರಂಗೆ ಇದ್ದಿದ್ದ ಅಂತಂದ್ರೆ ದೇವರು ಯೇಸು ಸ್ವಾಮಿಯ ಪೂರ್ವಕ್ಕೆ ಕಲಿಸಂತ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಇಟ್ ಇಸ್ ನಾಟ್ ನೆಸೆಸರಿ ಗಾಡ್ ಶುಡ್ ಸೆಂಡ್ ಇಸ್ ಓನ್ಲಿ ಬಿಗಾಟನ್ ಸನ್ ಟು ಸೇವ್ ದ ಹೋಲ್ಡ್ ವರ್ಲ್ಡ್ ಅಂತ ಹೇಳ್ತಾರೆ ಕರ್ತಲ್ಯ ಕ್ರಿಯೆ ಯೋಚನೆ ಮಾಡ್ರೆ ಅಂದ್ರೆ ಅಂದ್ರೆ ನ್ಯಾಯ ಪ್ರಮಾಣದ ಮುಖಾಂತರ ನೋಡೋದಾದ್ರೆ ಒಬ್ಬ ಮನುಷ್ಯ ಕೂಡ ದೇವ ದೃಷ್ಟಿಯಲ್ಲಿ ನೀತಿವಂತನಾಗೋದಕ್ಕೆ ಸಾಧ್ಯನೇ ಇಲ್ಲ ಅದರ ಸರಿ ನ್ಯಾಯ ಪ್ರಮಾಣದ ನಂತರ ಈ ಒಂದು ಕಂಡೀಷನ್ ಅಂದ್ರೆ ಮೋಸೆಯಿಂದ ಹಿಡಿದು ಯೇಸು ಕ್ರಿಸ್ತನ ಬರುವಿಕೆವರೆಗೂ ಅದರ ಎಲ್ಲಾ ಜನಗಳಿಗೂ ಒಬ್ಬರಿಗೂ ರಕ್ಷಣೆ ಇಲ್ಲ ಅಂತಾಯ್ತು. ಅದನ್ನ ಸರಿ ನ್ಯಾಯಪ್ರಮಾಣಕ್ಕಿಂತ ಮುಂಚೆ, ನ್ಯಾಯಪ್ರಮಾಣಕ್ಕಿಂತ ಮುಂಚೆ ಸುಮಾರು 2000 ವರ್ಷದವರೆಗೂ ಲೋಕದಲ್ಲಿ ಜನರಿದ್ರು. ಅದರ ಇವ್ರಿಗೆ ರಕ್ಷಣೆ ಹಿಂಗೆ ಅದರ ಆದಾಮಿಂದ ಹಿಡಿದು ಮೋಸೆಯವರೆಗೂ ಈ ಜನಗಳಿಗೆ ಯಾವುದೇ ರೀತಿ ನ್ಯಾಯಪ್ರಮಾಣ ಕೊಡಲಿಲ್ಲಲ್ಲ, ಈ ಜನಗಳಿಗೆ ಯಾವ ರೀತಿ ರಕ್ಷಣೆ? ಅದರ ಅದಕ್ಕೆ ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲ ದೇವರ ಕಾಲದಲ್ಲಿ ಮನಸಾಕ್ಷಿ ಕೊಟ್ಟಿದ್ರು, ಮನಸಾಕ್ಷಿ ಪ್ರಕಾರ ನಡ್ಕೊಂಡ ಅಂತಂದ್ರೆ ದೇವರು ಏನ್ ಮಾಡ್ತಾರೆ ಅದ್ರ ಪ್ರಕಾರ ನ್ಯಾಯ ತೀರ್ಪು ಮಾಡಿ ಅವ್ರಿಗೆ ಪಡ್ಲೋಕ ಇಲ್ಲಾಂದ್ರೆ ಅವ್ರಿಗೆ ಮಾಡ್ತಾರೆ ಬದ್ಧಕ್ಕೆ ಕಳಿಸ್ಕೊಡ್ತಾರೆ ಅಂತ ಏನ್ ಮಾಡ್ತಾರೆ ಹೇಳೋದು ಉಂಟು. ಅಂದ್ರೆ ಹಂಗಂದ್ರೆ ನ್ಯಾಯ ಪ್ರಮಾಣ ಮುಖಾಂತರ ಒಂದು ಸರಿಯಾಗಿ ನಡ್ಕೊಂಡ್ರೆ ಅದ್ರ ಪ್ರಕಾರ ನ್ಯಾಯ ತೀರ್ಪು, ಅದ್ರ ಪ್ರಕಾರ ನರಕಕ್ಕೆ ಎಲ್ಲ ಸ್ವರ್ಗಕ್ಕೆ ಕಳಿಸ್ತಾರೆ. ಅಂದ್ರೆ ನ್ಯಾಯ ಪ್ರಮಾಣ ಇಂದಿನ ಸಂದರ್ಭದಲ್ಲಿ ಮನಸಾಕ್ಷಿ ಪ್ರಕಾರ ದೇವರು ನ್ಯಾಯ ತೀರ್ಪು ಮಾಡಿ ಆ ಮನಸಾಕ್ಷಿ ಪ್ರಕಾರ ಕೈಗೊಂಡು ನಡೆದಿದೆ ಅಂತಂದ್ರೆ ಅವನಿಗೆ ಸ್ವರ್ಗ, ಮನಸಾಕ್ಷಿ ವಿರುದ್ಧವಾಗಿ ನಡೆದಿದೆ ಅಂತಂದ್ರೆ ಅವನಿಗೆ ನರಕ. ಈ ರೀತಿ ಏನ್ ಮಾಡ್ತಾರೆ ರಕ್ಷಣೆ ಒಂದು ಮಾತಾಡೋದುಂಟು. ಅಂದ್ರ ಆದ್ರೆ ಒಂದ್ ನಿಮಿಷ ವ್ಯವಸ್ಥೆ ಮಾಡಿ ನೋಡ್ರಿ ಅಂತೀನಿ, ದೇವರು ಅಷ್ಟೊಂದು ಧರ್ಮಶಾಸ್ತ್ರಗಳನ್ನ ಕ್ಲೀನ್ ಆಗಿ ಬರ್ಕೊಟ್ಟಿದ ಮೇಲೆ ಕೂಡ ಜನಗಳಲ್ಲಿ ಒಬ್ಬರು ಕೂಡ ಏನಾಗಿಲ್ಲ ಅಲ್ಲ ಕೈಗೊಂಡು ನಡೆಯಲಿಕ್ಕಾಗಿಲ್ಲ. ಅಂತ ಸಂದರ್ಭದಲ್ಲಿ ಕೈಗೊಂಡು ನಡೆಯಲಿಕ್ಕಾಗಿಲ್ಲ ಅಂತಂದ್ರೆ ಮನಸಾಕ್ಷಿ ಪ್ರಕಾರ ದೇವರ ದೃಷ್ಟಿಯಲ್ಲಿ ಸರಿಯಾಗಿ ನಡೆದಿ ನಾನು ದೇವರ ದೃಷ್ಟಿಯಲ್ಲಿ ಯೋಗ್ಯನಾಗಿ ಆಗ್ತೀನಿ ಅಂತಂದ್ಬಿಟ್ಟು ಯಾರ ಕಡೆ ಸಾಧ್ಯ ಆಗ್ತದ? ಖಂಡಿತವಾಗೇನಿಲ್ಲ, ಸಾಧ್ಯನೇ ಇಲ್ಲ. ಅದರ ಅಡುಗೆ ಮಾಡ್ಬೇಕ್ರೆ ರೋಮಾಪುರದಲ್ಲಿ 3ನೇ ಅಧ್ಯಾಯದಲ್ಲಿ ಅಪೋಸ್ತಲ ಪೌಲ ಅದನ್ನೇ ಡಿಬೇಟ್ ಮಾಡೋದು. ಏನಂತ ಹೇಳ್ತಾರಂದ್ರೆ ನ್ಯಾಯಪ್ರಮಾಣದ ಮುಖಾಂತರ ಯಾವ ರೀತಿ ಯಾರು ರಕ್ಷಣೆ ಹೊಂದಕ್ಕೆ ಸಾಧ್ಯವಾಗಿಲ್ವೋ ಅದೇ ರೀತಿ ಮನಸಾಕ್ಷಿ ಮುಖಾಂತರ ಕೂಡ ದೇವರ ದೃಷ್ಟಿಯಲ್ಲಿ ಯಾರೇ ಮಾಡೋಕ್ಕಾಗಿಲ್ಲ, ಸರಿಯಾಗಿ ನಡೆದಿದೆ ರಕ್ಷಣೆ ಹೊಂದೋದಕ್ಕೆ ಏನಾಗಿಲ್ಲ, ಸಾಧ್ಯವಾಗಿಲ್ಲ ಅಂತ ಹೇಳ್ತಾರೆ. ಅಂದ್ರ ಅದೇ ಅವಳು ಏನಂತಾರೆ ವಚನ ಹೊಡಿತೀನಿ, ರೋಮಾಪುರದಲ್ಲಿ ಓದಿತೀನಿ, ರೋಮಾಪುರದಲ್ಲಿ 3ನೇ ಅಧ್ಯಾಯ 9ನೇ ವಚನ ಓದಿತೀನಿ. ಹಾಗಾದರೆ ಏನು ಹೇಳಬೇಕು? ನೋಡ್ರ ನಮ್ಮ ಅನ್ಯರಿಗಿಂತ ಏನಾದ್ರ ಒಂದು ಉತ್ತಮ ಸ್ಥಾನದಲ್ಲಿ ಇದ್ದೀರಾ? ಇಲ್ಲ, ಖಂಡಿತವಾದ ಎಷ್ಟು ಮಾತ್ರಕ್ಕೂ ಇಲ್ಲ. ಯಾಕೆ? ಅವರು ಧರ್ಮಶಾಸ್ತ್ರ ಇಲ್ದರೆ ಏನ್ ಮಾಡಿದರೆ ಪಾಪ ಮಾಡಿದರೆ. ಆದ್ರೆ ನಾವೇ ಮಾಡಿದಿರಂತೆ, ಧರ್ಮಶಾಸ್ತ್ರ ಕೊಟ್ಟು ಕೂಡ ಏನ್ ಮಾಡಿದಿರಿ, ದೇವರ ಆಯ್ದೆಗಳೇ ಮೀರಿದಿಲ್ಲ. ಹಂಗಿರ್ಬೇಕಾದ್ರೆ ಈ ಇಬ್ರು ಏನಾಗಿದ್ರಿ? ಇಬ್ರು ದೇವ ದೃಷ್ಟಿಯಲ್ಲಿ ಈಕ್ವಲ್ ಆಗಿದ್ರಿ, ಇಬ್ರು ಪಾಪಿಗಳೇ. ಹಂಗಾದ್ರೆ ಇಬ್ರು ಕೂಡ ದೇವ ದೃಷ್ಟಿಯಲ್ಲಿ ಅನೀತಿವಂತರೆ. ಇದರಲ್ಲಿ ಏನೂ ಡಿಫರೆನ್ಸ್ ಇಲ್ಲ ಅಂತ ಹೇಳ್ತಾರೆ. ದೇವರು ಪಕ್ಷಪಾತನಲ್ಲ, ದೇವರೇ ಮಾಡಲ್ಲ, ಇಬ್ರಿಗೂ ಏನು ವ್ಯತ್ಯಾಸ ನೋಡಲ್ಲ ಅಂತ ಹೇಳ್ತಾರೆ. ಓದಿ ಅಂತೀರಿ, ಇಬ್ರು ಏನಾಗಿದೆ ಅಂತೆ, ಗ್ರೀಕರಾಗಲಿ ಅಥವಾ ಅನ್ಯ ಜನರಾಗಲಿ ಅಥವಾ ಯಹೂದ್ಯರಾಗಲಿ ಎಲ್ಲರೂ ಏನಾಗಿದ್ದೀರಿ ಪಾಪದಲ್ಲಿ, ಎಲ್ಲರೂ ಪಾಪದಲ್ಲಿ ಬಿದ್ದೀರಿ ಅಂತ ಏನೋ ವ್ಯತ್ಯಾಸ ಇಲ್ಲ ಅಂತಂದ್ಬಿಟ್ರು. ಅದರ ನೋ ಡಿಫ್ರೆನ್ಸ್, ಅದರ ಜೆಂಟೈಲ್ಸ್ ಆಗ್ಲಿ ಅಥವಾ ಜ್ಯೂಸ್ ಆಗ್ಲಿ ಇಬ್ಬರಲ್ಲಿ ಏನಿಲ್ಲ, ಏನು ವ್ಯತ್ಯಾಸ ಇಲ್ಲ. ಇಬ್ರು ಏನ್ ಮಾಡಿದಂತೆ ದೇವ್ರ ದೃಷ್ಟಿಯಲ್ಲಿ ಪಾಪ ಮಾಡ್ಬಿಟ್ಟು ಎಲ್ಲಾರು ದೇವ್ರ ಮೈನ ಕರ್ಕೊಂಡ್ರೆ ಅದಕ್ಕೆ ಹೇಳ್ತಾರೆ ನೋಡಿ, ನೆಕ್ಸ್ಟ್ ವರ್ಷದಿಂದ ಹೇಳ್ತಾರೆ ನೋಡಿದ್ದೀನಿ. ನೋಡ್ರ ಅದು ಯಾವ ಅಂತಂದ್ರೆ ನೀತಿವಂತನೂ ಇಲ್ಲ ನೋಡ್ರ, ಒಬ್ಬನಾದ್ರೂ ಇಲ್ಲ ಅನ್ನೋ ಕಟ್ಟಲಿ ಪ್ರೀತಿ ಅಂತಂದ್ರೆ ಲೋಕದಲ್ಲಿ ನೀತಿವಂತರೂ ಇಲ್ಲ, ಯಜನಾರಂತೆ ಒಬ್ಬರು ಕೂಡ ಇಲ್ಲ ಅಂತ ಆಗಿರ್ಬೇಕ್ರೆ ದೇವರ ಒಂದು ಈ ಒಂದು ಮಾತಿನ ಪ್ರಕಾರ ನೀತಿವಂತರು ಒಬ್ರು ಇಲ್ಲ. ಹಾಗಾಗಿ ಎಲ್ಲರೂ ಹೇಳ್ಕೋಬೇಕು, ಎಲ್ಲರೂ ಹೇಳ್ಕೋಬೇಕು, ಎಲ್ಲರೂ ನಡ್ಕೊಬೇಕು. ಇಂತ ಜನಗಳಿಗೆ ಒಬ್ರಿಗೆ ಏನಿಲ್ಲಂತೆ ರಕ್ಷಣೆ ಇಲ್ಲ. ಏನು ನೋಡಿ ಬರೋಕ್ಕಿಂತ ಮುಂಚೆ ಇರೋಂತ ಅಷ್ಟೊಂದು ಸಾರವಶ ಇರೋಂತ ಎಲ್ಲಾ ಜನಗದವ್ರಿಗೂ ಎಲ್ಲ ಸೀರೆ ಹೇಳ್ಕೋಬೇಕು, ನಡ್ಕೊಬೇಕು. ಅಂದ್ರೆ ಯಾಕಂದ್ರೆ ಇವ್ರಿಗೆ ರಕ್ಷಣೆ ಇಲ್ಲ, ನೋಡಿ ಎಷ್ಟು ಕ್ಲಿಯರ್ ಆಗಿರ್ತಾ ಅಂದ್ರ ಯಾಕಂದ್ರೆ ನೀತಿವಂತನೂ ಇಲ್ಲ ಒಬ್ಬನು ಇಲ್ಲ. ಅಂದ್ರೆ 23ನೇ ವಚನ ಓದಿ ನೋಡೋಣ, ಎಲ್ಲರೂ ಪಾಪ ಮಾಡಿ ನೋಡ್ರ ದೇವರ ಮಹಿಮೆಯನ್ನು ಏನ್ ಮಾಡಿದ್ದಾರೆ ಒಂದನೇ ಹೋಗಿದ್ದಾರೆ. ಅದೇ ನೋಡಬೇಕಂತ ನೋಡೋದ್ರೆ ಈ ರೀತಿ ನೋಡೋದಂದ್ರೆ ಯೇಸು ಸ್ವಾಮಿ ಬರುವುದಕ್ಕಿಂತ ಮುಂಚೆ ಇರುವಂತ ಫುಲ್ ಜನರೇಷನ್ ಆದಾಮಿಂದ ಹಿಡಿದು ಯೇಸು ಕೃಷ್ಣ ಮೊದಲೇ ಬರೋಕೆವರೆಗೂ ಎಷ್ಟೆಷ್ಟು ಜನಗಳಿದ್ರು ಇವರಿಗೆಲ್ಲ ಏನಂತೆ ದಂಡನೆ. ಯೇಸು ಕೃಷ್ಣ ನ್ಯಾಯ ತಿಳ್ಕೊಂಡ್ರೆ ಇವರಿಗೆಲ್ಲ ಏನ್ ತಿಳ್ಕೊಡ್ಬೇಕು, ತಿಳ್ಕೊಡ್ಬೇಕು ನರಕ. ಯಾಕಂತಂದ್ರೆ ಬೈಬಲ್ ವಚನ ಏನಂತಂದ್ರೆ ಇವ್ರು ಯಾರು ಏನಾಗಿಲ್ಲ ನೀತಿ ಒಂದ್ರ ಅದಕ್ಕೆ ಸಾಧ್ಯನಾಗಿಲ್ಲ. ಹಾಗೆ ಇಷ್ಟೋ ಜನಗಳೆಲ್ಲ ನಡ್ಕೊಬೇಕಂತಂದ್ರೆ ಬರೀ ಯೇಸು ಸ್ವಾಮಿ ಬಂದಿದ್ದ ನಂತರ ಬರೀ 33% ಫೈಸ್ ಅವ್ರಿಗೆ ಮಾತ್ರ ರಕ್ಷಣೆ, ಇನ್ ಮಿಕ್ಕಿದ 67% ಜನಗಳು ಯಾರು ರಕ್ಷಣೆ ಹೊಂದಿಲ್ಲ, ಇವ್ರು ಎಲ್ಲರಿಗೂ ನರಕ ಅಂತಂದ್ರೆ ನಾವು ಯಾವ ರೀತಿ ಯೇಸು ಕ್ರಿಸ್ತನ ಸಮಾಧಾನ ಅಂತ ಪ್ರಭುಗಳನ್ನು ಕರೀಲಿಕ್ಕೆ ಸಾಧ್ಯ? ಯೋಚನೆ ಮಾಡಿ, ಸ್ವಲ್ಪ ಒಂದು ನಿಮಿಷ ಯೋಚನೆ ಮಾಡಿ. ಕಥೆಯಲ್ಲಿ ಬೇರೆ ಅಪೊಸ್ತಲ ಕೃತ್ಯ 4:1 ಹೇಳಿದ್ರೆ ರಕ್ಷಣೆ ಹೊಂದೋದಕ್ಕೆ ಭೂಮಿಯಲ್ಲಿ ಯೇಸು ಸ್ವಾಮಿ ನಾಮ ಬಿಟ್ರೆ ಬರೀ ಯಾವ ನಾಮ ಇಲ್ಲ ಅಂತ ಹೇಳಿದ್ರೆ ಹಂಗಿರ್ಬೇಕ್ರೆ ಇವ್ರಿಗೆಲ್ಲ ಹೆಂಗೆ ರಕ್ಷಣೆ? ಯಾವ ರೀತಿ ಯೇಸು ಸ್ವಾಮಿ ಲೋಕ ರಕ್ಷಕ ಆಗ್ತಾರೆ, ಯಾವ ರೀತಿ ಯೇಸು ಸ್ವಾಮಿ ಸಮಾಧಾನ ಪ್ರಭುವಾಗ್ತಾರೆ? ಕರ್ತವ್ಯ ಸೋದರ ಸೋದರೆ ಅಂದ್ರ ಇದು ಎಷ್ಟೋ 1000 ವರ್ಷದ ನಂತರ ಇರುವಂತ ಒಂದು ಕಂಡೀಷನ್ ಅಂದ್ರ ಕರ್ತವ್ಯ ಪ್ರೀತಿ ಅಂತ ಸೋದರ ಹೋದ್ರೆ ಆದ್ರೆ ಲೋಕದಲ್ಲಿ ಎಷ್ಟೋ ಜನ ಹೆಂಗಿದ್ದಾರೆ ಅಂತಂದ್ರೆ ತುಂಬಾ ಒಂದು ಅಂಗವಿಕಲವಾಗಿ ಉಂಟಿರ್ತಾರ, ತುಂಬಾ ಜನ ಮಕ್ಕಳಿದ್ದಾರೆ ಅಂದ್ರ ಎಂತ ಮಕ್ಕಳು ಅಂದ್ರೆ ಮೆಂಟಲಿ ರಿಟಾರ್ಡೆಡ್ ಪೀಪಲ್ ಅಂದ್ರೆ ತುಂಬಾ ಇನ್ಸೇನ್ ಆಗಿಬಿಟ್ಟಿರುವಂತ ಜನಗಳು. ಇವ್ರಿಗೆ ಅವ್ರು ಹೇಳಂತ ಮಾತೇನಾಗಲ್ಲ, ಅರ್ಥ ಆಗೋದಿಲ್ಲ. ಹಂಗಿರ್ಬೇಕ್ರೆ ಇವ್ರು ಹೆಂಗೆ ಯೇಸು ಸ್ವಾಮಿ ನಾಮನ್ ತಿಳ್ಕೊಂಡು ಇವ್ರು ಹೆಂಗೆ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ? ಇಂಥ ಜನರಿಗೆ ರಕ್ಷಣೆ ಹೆಂಗೆ ಅಂದ್ರ ಕರ್ತವ್ಯ ಬೇರೆ ಯೋಚನೆ ಮಾಡ್ರಿ. ಅಂದ್ರ ಕೊಡಿರ್ತೀನಿ, ಇವಾಗ ನಮ್ದಾರ ಇದೆ ದೇವರು ನಮ್ಗೆ ಚೆನ್ನಾಗಿ ದೇವರು ಆರೋಗ್ಯ ಕೊಡ್ತಾರೆ ಅಂದ್ರ ನಾವು ವಾಕ್ಯನ ಕೇಳ್ಬೋದು, ಅದಕ್ಕೆ ಕೇಳಿ ನಂಬೋದು, ನಂಬಿ ಅದ್ರ ಪಕ್ಕ ಮಾಡೋದು ವಿಶ್ವಾಸಿಸ್ಬೋದು ಅಲ್ವಾ? ಆದ್ರೆ ಈ ಜನಗಳಿಗೆ ಕೇಳಿಲ್ಲ, ಸ್ವಾಧೀನ ಇಲ್ವಲ್ಲ, ಈ ಜನಗಳಿಗೆ ಏನ್ ರಕ್ಷಣೆ? ಇವ್ರಿಗೆಲ್ಲ ರಕ್ಷಣೆ ಇಲ್ವಾ? ಹಂಗೆ ಏನು ನಮ್ಗೆ ಇವ್ರಿಗೆಲ್ಲ ಸತ್ತಿಲ್ವಾ? ಇಂಥವ್ರಿಗೆಲ್ಲ ರಕ್ಷಣೆ ಏನೋ ಯೇಸು ಯಾವತ್ತೇ ಲೋಕ ರಕ್ಷಕ ಕರ್ತನೇ ಯೋಚನೆ ಮಾಡ್ರಿ ಅಂತ ಅಂದ್ರ ಅದಕ್ಕೆ ಸಾಮಾನ್ಯವಾಗಿ ಏನಂತಾರೆ, ಇಲ್ಲ ಇಲ್ಲ ಇವ್ರು ಈ ತರ ಹುಟ್ಟಿರೋದ್ರಿಂದ ಬೇರೆಯವ್ರಿಗೆ ಏನ್ ಮಾಡ್ತಾರೆ, ಕೃಪೆ ಕೊಟ್ಬಿಟ್ಟು ಗ್ರೇಸ್ ಕೊಟ್ಬಿಟ್ಟು ಅದ ಪರ್ಲಭ ಕೊಡೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅಂದ್ರ ಈ ತರ ಕೃಪೆ ಕೊಟ್ಬಿಟ್ಟು ಅದ ಪರ್ಲಭ ಕೊಡೋಂಗಿದ್ದ ಅಂತಂದ್ರೆ ನಾವೆಲ್ಲ ಯಾಕೆ ಚೆನ್ನಾಗಿ ಹುಟ್ಟಬೇಕು ಅಂತ ನಾವು ಆಸೆ ಪಡ್ಬೇಕು? ನಾವು ಕೂಡ ದೇವ್ರ ಪ್ರಾರ್ಥನೆ ಮಾಡಿದ್ರಲ್ಲ, ದೇವ್ರೆ ಹುಟ್ಟಬೇಕಂತ ನಮ್ಮನ್ನೇ ನಾವು ಇದೆಲ್ಲ ಹುಟ್ಟಿಸ್ಕೊಡು, ಯಾಕೆ ಕೃಪೆಯಿಂದ ನಾವೆಲ್ಲ ಹೋಗಿ ಸೀದ ನಾವು ಕೂಡ ಪರ್ಲೋಕಕ್ಕೆ ಹೋಗುತ್ತಿಲ್ಲ ಅಂತ ಅಂದ್ರೆ ಕಟ್ಟಲೆ ಪ್ರೀತಿ ಅಂತ ಸೋದರಿಸೋದ್ರೆ ಈ ತರ ನಾ ದೇವರ ಯೋಜನೆ ಯೋಚನೆ ಮಾಡಿ. ಯಾಕಂದ್ರೆ ಎಷ್ಟೋ ಜನಗಳ ಮಕ್ಕಳು ಅಂದ್ರ ಹುಟ್ಟಿದ ತಕ್ಷಣ ಏನಾಗ್ಬಿಡ್ತದೆ, 2 ದಿನ 3 ನಿಮಿಷ ಏನಾಗ್ಬಿಡ್ತದೆ ಸತ್ತೋಗ್ಬಿಡ್ತಾರ? ಈ ಒಂದು ಪುಟ್ಟ ಮಕ್ಕಳಿಗೆ ಅಂದ್ರ ಯಾವ ರೀತಿ ರಕ್ಷಣೆ ಅಂದ್ರ ಈ ಮಕ್ಕಳಿಗೆ ರಕ್ಷಣೆ ಇಲ್ವಾ? ಅದೇ ರೋಮನ್ ಕ್ಯಾಥಲಿಕ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಚಿಕ್ಕ ಮಗು ಹುಟ್ಟಿದ ತಕ್ಷಣ ಇಮ್ಮಿಡಿಯೇಟ್ ಮಾಡ್ತಾರೆ ಅವ್ರಿಗೆ, ಅದಕ್ಕೆ ಬ್ಯಾಪ್ಟಿಸಮ್ ಕೊಟ್ಬಿಡ್ತಾರೆ. ಯಾಕಂದ್ರೆ ಬ್ಯಾಪ್ಟಿಸಮ್ ಕೊಡ್ತಾರೆ ಏನಾಗಲ್ಲ, ರಕ್ಷಣೆ ಒಂದಲ್ವಲ್ಲ, ಬ್ಯಾಪ್ಟಿಸಮ್ ಕೊಟ್ಬಿಟ್ರೆ ಏನಾಗ್ಬಿಡ್ತಾರೆ ಅದು ಅದು ತೊರಗಿ ಹೋಗ್ಬಿಡ್ತಾರೆ ಅಂತಂದ್ರು. ಅಂದ್ರ ಕರ್ತನೇ ಪ್ರೀತಿ ಅಂತ ಸೋದರಿಸಿದ್ರೆ ಅಂದ್ರ ಆ ಎಳೆ ಮಕ್ಕಳುಗಳಿಗೆ ಅಮ್ಮ ಅಂದ್ರೆ ಯಾರು ಅಂತ ಗೊತ್ತಿರಲ್ಲ, ಅಪ್ಪ ಅಂದ್ರೆ ಯಾರು ಗೊತ್ತಿರಲ್ಲ, ಅವ್ರ ಪಾಪ ತಿಳುವಳಿಕೆನೇ ಇಲ್ಲ ಅಂದ್ರ ಎಸೋ ಇನ್ನೊಂದ್ ವಾಟ್ ಅಬೌಟ್ ದೆಮ್ ಅಲ್ವ? ಕರ್ತನೇ ಪ್ರಿಯ ಇಂಥ ಮಕ್ಕಳುಗಳ ಬಗ್ಗೆ ಏನು ಅಂದ್ರ ಅವರು ಒಂದು ಏನ ಇನ್ನೋಸೆನ್ಸ್ ಇಂದ ದೇವರಿಗೆ ರಕ್ಷಣೆ ಕೊಡ್ತಾರ? ಯೋಚನೆ ಮಾಡಿ, ಅವರ ಇನ್ನೋಸೆನ್ಸ್ ಇಂದ ದೇವರಿಗೆ ರಕ್ಷಣೆ ಕೊಡಂಗಿದ್ದ ಅಂತಂದ್ರೆ ನಾವೆಲ್ಲ ಯಾಕೆ ಕಷ್ಟ ಕೊಡ್ಬೇಕಾಯ್ತು? ಅಂದ್ರ ಕರ್ತನೇ ಪ್ರಿಯ ಅಂತ ಸೋದರಿಸಿದ್ರೆ ಇದೇನ ದೇವ್ರು ಹೇಳೋದು? ದೇವರು ಹೇಳ್ತಾವ್ರಿ ಬೈಬಲಲ್ಲಿ, ದೇವ್ರ ಲೋಕನ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನೇ ಮಾಡಂತೆ ನಮ್ಗೆ ಕಲ್ಸ್ಕೊಟ್ರು ಅಂತಂದ್ರ ಅಂದ್ರೆ ದೇವ್ರು ಇಷ್ಟು ಪ್ರೀತಿ ಮಾಡಿ ಒಬ್ಬನೇ ಮಗನ ಕಲ್ಸ್ಕೊಬಿಟ್ಟು ಬರೀ ಲೋಕದಲ್ಲಿ ಕೇವಲ 33% ಕ್ರೈಸ್ತವ್ರು ಮಾತ್ರ ಅದು ಅದರಲ್ಲಿ ಇನ್ನೂ ಫಿಲ್ಟ್ರೇಷನ್ ಮಾಡ್ತಾರೆ ಎಷ್ಟು ಜನ ರಕ್ಷಣೆ ಅಂತ ನೀವು ಯೋಚನೆ ಮಾಡ್ರಿ ಅಂತಂದ್ರ ಇದಾ ದೇವ್ರು ಮಾಡಿದಂತ ಯೋಜನೆ ಅಂದ್ರ ಕಟ್ಟಲೆ ಪ್ರಿಯತ್ನ ಎಂದು ಸೋದರಿಸಿದ್ರೆ ಇಂಥ ಒಬ್ಬ ರಕ್ಷಕನ ನಮ್ಗೆ ಯೋಚನೆ ಮಾಡ್ರಿ. ಯೇಸು ನಮ್ಗಾಗಿ ಪ್ರಯಾಸ ಪಟ್ಟು ಇಷ್ಟೆಲ್ಲ ಸತ್ತಿ ಬರೀ ಕೇವಲ ಇಷ್ಟು ಜನರು ಮಾತ್ರ ರಕ್ಷಣೆ ಹೊಂದೋದಕ್ಕೆ ದೇವರು ತನ್ನ ಮಗನ ಕೊಟ್ರ. ದೇವ್ರ ಲೋಕ ಎಷ್ಟೋ ಪ್ರೀತಿ ಮಾಡಿ ಕೊಟ್ರು ಅಂತ ಹೇಳ್ತಾರೆ. ಹಂಗಿರ್ಬೇಕೆ ದೇವರು ಏನು ಯೋಜನೆ ಮಾಡಿಲ್ವ, ಏನು ಪ್ಲಾನ್ ಮಾಡಿಲ್ವ? ಖಂಡಿತ ಅವ್ರು ಮಾಡೇ ಮಾಡಿರ್ಬೇಕು. ಯಾಕಂದ್ರೆ ಯೇಸು ಮೇಲೆ ಮಾತಾಡ್ತಾರೆ, ಯಾರಾದ್ರೂ ಮಂಚ ಒಂದು ಗೋಪುರ ಕಟ್ಟಬೇಕು ಅಂತಂದ್ರೆ ಫಸ್ಟ್ ಕೂತ್ಕೊಂಡು ಏನ್ ಮಾಡೋಂತಾರೆ, ಲೆಕ್ಕ ಹಾಕುವಂತ ಹೇಳ್ತಾರೆ. ಓದಿ ಇದ್ದೀನಿ ವಚನ, ಲೂಕ 14:28. ನಿಮ್ಮಲ್ಲಿ ಯಾರಾದ್ರೂ ಒಂದು ಬುರ್ಜನ್ನು ಕಟ್ಟಬೇಕು ಅಂತಂದ್ಬಿಟ್ಟು ಯೋಚಿಸಿದರೆ ಅವನು ಮೊದಲು ಕೂತಿಕೊಂಡು ನೋಡ್ರ ಫಸ್ಟ್ ಏನ್ ಮಾಡ್ಬೇಕು, ಕೂತ್ಕೊಂಡು ಲೆಕ್ಕ ಹಾಕ್ತಾನೋ ಇಲ್ವೋ ಅಂತ ಹೇಳ್ತಾರೆ. ಅಂದ್ರೆ ಹಂಗಿರ್ಬೇಕ್ರೆ ಯಾರೋ ಒಬ್ಬ ಮನುಷ್ಯ ಒಂದ್ ಮನೆ ಕಟ್ಟದಾಗ್ಲಿ ಅಥವಾ ಏನೇ ಕಟ್ಟದಾಗ್ಲಿ ಮಾಡ್ತಾರೆ ಅಂತಂದ್ರೆ ಕಟ್ಟಕ್ಕೂ ಮುಂಚೆ ಏನ್ ಮಾಡ್ತಾನಂತೆ, ಫಸ್ಟ್ ಕೂತ್ಕೊಂಡು ಲೆಕ್ಕ ಹಾಕ್ಬೇಕು ಅಂತ ಹೇಳ್ತಾರಲ್ಲ, ಲೆಕ್ಕ ಹಾಕ್ತಿರಲಿಲ್ಲ ಅದ್ರ ಇಲ್ಲಿ ನಿಮ್ಮಲ್ಲೇ ಕೂತಿರೋ ಕೂಡ ಕೆಲವರು ಕೂಡ ಏನ್ ಮಾಡ್ತೀರಾ, ಒಂದ್ ಮನೆಗಿನ ಕಟ್ಟಿರ್ತೀರ ಅದರ ಕಟ್ಬೇಕಾದ್ರೆ ಲೆಕ್ಕ ಹಾಕಿರಲ್ಲ ನೀವು, ನಮ್ಮ ಹತ್ರ ಎಷ್ಟಿದೆ, ನೆಕ್ಸ್ಟ್ ಎಷ್ಟು ಬೇಕಾಗ್ತದೆ, ಅದರ ನಾವು ಎಷ್ಟು ಲೋನ್ ತಗೋಬೇಕು, ಅದರ ಎಷ್ಟು ಕೈ ಸಾಲ ಮಾಡ್ಬೇಕು ಲೆಕ್ಕ ಹಾಕಿರ್ತಿರಲಿಲ್ಲ. ಹಂಗಿರ್ಬೇಕಾದ್ರೆ ದೇವ್ರೆ ಒಂದ್ ಮಾತು ಹೇಳ್ತಾರೆ, ಅವ ಮನೆಗೆ ಫೌಂಡೇಶನ್ ಹಾಕ್ಬೇಕಾದ್ರೆ ಫಸ್ಟ್ ಕೂತ್ಕೊಂಡು ಏನ್ ಮಾಡ್ಬೇಕು, ನೀವು ಲೆಕ್ಕ ಹಾಕ್ಬಿಟ್ಟು ಆಮೇಲೆ ಮಾಡಿ ನೀವು ಫೌಂಡೇಶನ್ ಹಾಕಿ ಅಂತ ಅವರೇ ಒಬ್ರಿಗೆ ಅಡ್ವೈಸ್ ಮಾಡಿರ್ಬೇಕಾದ್ರೆ ಇವರು ಭೂಮಿಗೆ ಫೌಂಡೇಶನ್ ಹಾಕಿರ್ಬೇಕಾದ್ರೆ ಲೆಕ್ಕ ಹಾಕಿರಲ್ವಾ, ದೇವ್ರ ಲೆಕ್ಕ ಹಾಕಿರಲ್ವಾ, ಅಂದ್ರೆ ದೇವ್ರ ಪ್ಲಾನ್ ಮಾಡಿರಲ್ವಾ, ಲೆಕ್ಕ ಹಾಕೊಂಡು ಪ್ಲಾನ್ ಮಾಡಿಲ್ವಾ? ಖಂಡಿತವಾಗ ಮಾಡೇ ಮಾಡ್ತಾರೆ. ಅದೇ ಕರ್ತನ ಪ್ರೀತಿಯನ್ನು ಸೋದರೆ, ದೇವರವ್ರ ಪ್ಲಾನ್ ಖಂಡಿತವಾಗ ಮಾಡೇ ಮಾಡ್ತಾರೆ. ಏನದು ಪ್ಲಾನು? ಯೇಸು ಸ್ವಾಮಿ ಯಾರಿಗಾಗಿ ಸತ್ರು, ಯಾರಿಗೆ ತಮ್ಮ ಜೀವನ ಕೊಟ್ಟರು? ಅದೇ ನೋಡ್ಬೇಕು, ಕೆಲವು ಜನ ಹೇಳ್ತಾರೆ ಅಂದ್ರೆ ಇಲ್ಲ, ಯೇಸು ಸ್ವಾಮಿ ಬರೀ ಕ್ರೈಸ್ತವ್ರಿಗೆ ಮಾತ್ರ ತನ್ನ ಜೀವನ ಕೊಟ್ಟರು ಅಲ್ಲ. ಕೆಲವು ಜನ ಹೇಳ್ತಾರೆ ಇಲ್ಲ, ಯೇಸು ಸ್ವಾಮಿ ಮಾಡಿದ್ರೆ ಇಡೀ ಜನಗಳಿಗೆ ಎಲ್ಲಾ ಲೋಕದಂತೆ ಎಲ್ಲಾ ಪಾಪಿಗಳಿಗೆ ಮಾಡಿದ್ರೆ ತನ್ನ ಜೀವನ ಕೊಟ್ಟಿದ್ದಾರೆ. ಕೆಲವು ಜನ ಹೇಳ್ತಾರೆ ಯೇಸು ಸ್ವಾಮಿ ಇಡೀ ಲೋಕಕ್ಕೆ ಮಾಡವ್ರೆ ತನ್ನ ಜೀವನ ಕೊಟ್ಟರೆ ಅಂತ ಅಂತಂದ್ರೆ, ಅದೇ ನೋಡ್ಬೇಕ್ರೆ ಇವತ್ತಿನ ನಮ್ಮ ಸಬ್ಜೆಕ್ಟ್ ಇದೆ. ಯೇಸು ಸ್ವಾಮಿ ಯಾರಿಗೆ ಸತ್ತಿದ್ದು, ಹೇಗೆ ಸತ್ರು, ಇದ್ರ ನಮ್ಗೆ ಒಂದು ಪ್ರತಿಫಲ ಏನು ಅಂತ ನಾವೇ ಮಾಡೋಣ. ಓದ್ಬಿಟ್ಟು ಅದೇ ನೋಡ್ಬೇಕ್ರೆ ಒಂದು ವಚನ ಓದ್ಬಿಟ್ಟು ನಾವು ಇದಾರಂಭ ಮಾಡೋಣ. ಮೊದಲೇ ತಿಮೋತಿ 2:3 ಹಿಡಿದು 6 ಓದ್ಬೇಕು ಅಂತ ಹೇಳ್ತೀನಿ. 1 ತಿಮೋತಿ 2:3-6
ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ,
ನೋಡ್ರ ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ
ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು,
ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ ಅಂತ ಹೇಳ್ತಾರೆ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಏಕೆಂದರೆ
ದೇವರು
ಒಬ್ಬನೇ, ನೋಡ್ರ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥರು ಒಬ್ಬರೇ. ಆತನು ಮನುಷ್ಯನಾಗಿರಂತ ಕ್ರಿಸ್ತ ಯೇಸು ಅಂತಂದ್ಬಿಟ್ರು ಅಲ್ವರ. ಅದೇ ಹೊಡ್ಬೇಕ್ರೆ ಎಲ್ಲಾ ಮನುಷ್ಯರ ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ತರಬೇಕಂದ್ಬಿಟ್ಟು ದೇವ್ರ ಚಿತ್ತ ಅಂತ ಹೇಳ್ತಾರೆ. ಆಮೇಲೆ
ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿ ಬಿಟ್ಟನು. ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿ.
ಆತನು ಏನ್ ಮಾಡುತ್ತೆ? ವಿಮೋಚನಾರ್ಥಕವಾಗಿ ತನ್ನನ್ನು ತಾನೇ ಏನ್ ಮಾಡುತ್ತೆ? ಒಪ್ಪಿಸುವುದಲ್ಲ, ವಿಮೋಚನಾರ್ಥಕವಾಗಿ ಅದರ ಅಂದ್ರೆ ಆ ವಾರ್ತೆ ಬರ್ತಾರೆ. ವಿಮೋಚನಾರ್ಥಕವಾಗಿ ಅಂತ ಹೇಳ್ಬೇಕಾದ್ರೆ ಇಂಗ್ಲಿಷ್ ಏನ್ ಬರ್ತಂದ್ರೆ ರ್ಯಾನ್ಸಮ್ ಅಂತ ಬರ್ತಾರೆ. ಇಂಗ್ಲಿಷ್ ಬರುವಂತ ಪದ ಏನಂತಂದ್ರೆ ಅದಕ್ಕೆ ರ್ಯಾನ್ಸಮ್ ಅಂದ್ರ ಜೀಸಸ್ ಕ್ರೈಸ್ಟ್ ಗೇವ್ ಹಿಮ್ಸೆಲ್ಫ್ ರ್ಯಾನ್ಸಮ್ ಫಾರ್ ಆಲ್ ಅಂತ ಬರ್ತಾರೆ. ಅಂದ್ರೆ ಯೇಸು ಕ್ರಿಸ್ತ ತನ್ನ ತಾನೇ ಮಾಡಂತೆ ರ್ಯಾನ್ಸಮ್ ಹಾಕೊಟ್ರಂತೆ. ತಮಿಳು ನೋಡ್ಬೇಕ್ರೆ ಈಡ್ ಅಂತ ಹೇಳ್ತಾರೆ, ಅದರ ಮಿಟ್ ಕುಂಪೊಳ್ ಅದರ ಮಿಟ್ ಕುಂಪೊಳ್ ಅಂತ ಹೇಳ್ತಾರೆ ತಮಿಳಲ್ಲಿ. ಅದೇ ನೋಡ್ಬೇಕು ಹಾಡಲ್ಲಿ ಇನ್ನೊಂದು ವಾರ್ತೆ ಅಂದ್ರೆ ಈಡು ಬಲಿ ಅಂತ ಹೇಳ್ತಾರೆ. ತನ್ನ ತಾನೇ ಏನ್ ಮಾಡಂತೆ ಈಡಾಗೆ ಕೊಟ್ರಂತೆ, ಅದರ ರ್ಯಾನ್ಸಮ್ ಕೊಟ್ರಂತೆ. ಅದರ ಈ ರ್ಯಾನ್ಸಮ್ ಅಲ್ಲಿ ಏನೋ ಅದರ ಆ ರ್ಯಾನ್ಸಮ್ಗೆ ಬರುವಂತ ಗ್ರೀಕ್ ಪದ ಯಾವ್ದು ಅಂದ್ರೆ ಆಂಟಿ ಲೂಥ್ರಾನ್ ಅಂತ ಹೇಳ್ತಾರೆ. ಅದರ ಯಾಕೆ ಗ್ರೀಕ್ ಪದ ಅಂತ ಹೇಳ್ಬೇಕ್ರೆ ಹೊಸ ಒಡಂಬಿಕೆ ಬರೆದಿರೋದು ಗ್ರೀಕ್ ಒಂದು ಇದರಲ್ಲಿ, ಹಳೆ ಒಡಂಬಿಕೆ ಬರೆದಿರೋದು ಹೆಬ್ರಿಯರು ಒಂದು ಭಾಷೆಯಲ್ಲಿ. ಅದೇ ನೋಡ್ಬೇಕ್ರೆ ನಾವು ವೇದಾಂತ ಪದದ ಒರಿಜಿನ್ ಅರ್ಥ ಹುಡುಕ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಹೆಬ್ರಿಯರ್ ಲ್ಯಾಂಗ್ವೇಜ್ ಅಥವಾ ಒಂದು ಗ್ರೀಕ್ ಲ್ಯಾಂಗ್ವೇಜ್ ಏನ್ ಮಾಡ್ಬೇಕು ರೆಫರೆನ್ಸ್ ಹೋಗಿ ನೋಡ್ಬೇಕು. ಅದೇ ನೋಡ್ಬೇಕ್ರೆ ಈ ರ್ಯಾನ್ಸಮ್ಗೆ ಇರೋಂತ ಒಂದು ಆಲ್ಟರ್ನೇಟ್ ವರ್ಡ್ ಅಂದ್ರೆ ಅದರ ಒಂದು ಗ್ರೀಕ್ ವರ್ಡ್ ಏನ್ ಮೀನಿಂಗ್ ಅಂತಂದ್ರೆ ಆಂಟಿ ಲೂಥ್ರಾನ್ ಅಂತಂದ್ಬಿಟ್ಟು. ಈ ಆಂಟಿ ಲೂಥ್ರಾನ್ ಅದೇ ಅದ್ರ ಪದದ ಒಂದು ಅರ್ಥ ಏನು ಅಂತಂದ್ರೆ ಸರಿ ಸಮಾನವಾಗಿರಂತ ಬೆಲೆ, ಕರೆಸ್ಪಾಂಡಿಂಗ್ ಪ್ರೈಸ್ ಅಂತ ನೋಡ್ತೀನಿ. ಅದರ ಕರೆಸ್ಪಾಂಡಿಂಗ್ ಪ್ರೈಸ್ ಅಂತ ಏನ್ ನೋಡ್ಬೇಕು ನಿಮ್ಗೆ ಅರ್ಥ ಹೇಳ್ಬೇಕು ಅಂತಂದ್ರೆ ನಾವು ಏನಾರ ಒಂದು ಒಡವೆ ಗಿಡ ತಗೊಂಡು ಅಡ ಇಟ್ಟಿದ್ದ ಅಂತಂದ್ರೆ ಆ ಒಡವೆನ ರಿಲೀಸ್ ಮಾಡ್ಕೋಬೇಕು ಅಂತಂದ್ರೆ ನಾವು ಕಿರಿವಿ ಇಟ್ಟಿದ್ರೆ ಏನ್ ಮಾಡ್ತಾರೆ ಅವರು ಇಷ್ಟು ದುಡ್ಡು ಅಂತ ಕೊಡ್ಬೇಕು. ಆ ದುಡ್ಡು ಕೊಟ್ಟರೆ ಏನ್ ಮಾಡ್ತಾರೆ ನಾವು ಕೊಟ್ಟಂತ ಒಡವೆ ನಮ್ಗೆ ತಿರುಗೇ ಮಾಡ್ತಾರೆ ಅವರು ಅವ್ರು ಕೊಡ್ತಾರೆ. ಅದನ್ನೇ ಹೇಳುದು ಸರಿ ಸಮಾನವಾಗಿರತ್ತ ಬೆಲೆ ಅಂತಂದ್ರ. ಇನ್ನ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗ್ಬೇಕು ಅಂತಂದ್ರೆ ನಮ್ಗೆ ಇದೆಲ್ಲ ಚೆನ್ನಾಗ್ ಗೊತ್ತು ಅದರ ನಮ್ಮ ಅಣ್ಣವರು ಅದರ ಏನಂದ್ರೆ ನಟ ಸಾರ್ವಭೌಮನ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅದರ ಇವ್ರನ್ನ ಕೆಲವೊಂದು ವರ್ಷಗಳ ಮುಂಚೆ ಏನ್ ಮಾಡಿದ್ರೆ ವೀರಪ್ಪನವರು ಕಿಡ್ನಾಪ್ ಮಾಡಿದ್ರು. ಅದರ ಇವ್ರನ್ನ ರಿಲೀಸ್ ಮಾಡ್ಬೇಕು ಅಂತಂದ್ರೆ ವೀರಪ್ಪನವ್ರು ಏನ್ ಕೇಳಿದ್ರು ಗೊತ್ತಾ? ಸ್ವಲ್ಪ ಹಣನ ಕೊಡಿ, ನಾವೇನ್ ಮಾಡ್ತೀರಿ ಇವ್ರನ್ನ ರಿಲೀಸ್ ಮಾಡ್ಬಿಡ್ತೀವಿ ಅಂತ. ಅದೇ ಬೆಲೆ. ಇವಾಗ ರಾಜ್ಕುಮಾರ್ ನ ರಿಲೀಸ್ ಮಾಡ್ಬೇಕು ಅಂತಂದ್ರೆ ಅವ್ರು ಕೇಳಿದಂತ ಒಂದು ದುಡ್ಡೇ ಹೇಳ್ತಾರೆ ರ್ಯಾನ್ಸಮ್. ಇದೇ ತರ ಯೇಸು ಕ್ರಿಸ್ತ ಏನ್ ಮಾಡೋದಂತಂದ್ರೆ ತನ್ನನ್ನು ತಾನೇ ಏನ್ ಮಾಡಂತೆ ವಿಮೋಚನಾರ್ಥಕವಾಗಿ ತನ್ನನ್ನು ತಾನೇ ಅರ್ಪಿಸಿದ್ರು ಅಂತ ಹೇಳ್ರಿ. ಜೀಸಸ್ ಕ್ರೈಸ್ಟ್ ಗೇವ್ ಹಿಮ್ಸೆಲ್ಫ್ ರ್ಯಾನ್ಸಮ್ ಫಾರ್ ಆಲ್ ಅಂತ ಹೇಳ್ತಂದ್ರೆ ಯೇಸು ಕ್ರಿಸ್ತ ರ್ಯಾನ್ಸಮ್ ಯಾರು ಕೊಟ್ರು? ದೇವರು ಏನ್ ಹೇಳ್ತಾರೆ ಅದರ ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ದೇವರ ಒಂದು ತೀರ್ಪು, ದೇವರ ಒಂದು ನೀತಿ, ದೇವರ ಒಂದು ನ್ಯಾಯ, ದೇವರ ಒಂದು ಜಸ್ಟಿಸ್ ಏನ್ ಕೇಳ್ತಾರೆ, ಏನ್ ಡಿಮ್ಯಾಂಡ್ ಮಾಡ್ತಾರೆ ಅಂತ ಮಾಡಿ ನಾವು ತಿಳ್ಕೊಬೇಕು. ಅದಕ್ಕೆ ಓದಿಂತೀನಿ ವಿಮೋಚನಾ ಕಾಂಡ 21:23-25 ವಿಮೋಚನಾ ಕಾಂಡ 21:23 ಹಿಡಿದು 25 ವಚನ ಓದ್ಬೇಕು ಅಂತ ಕೇಳ್ಕೊಂತೀನಿ.
ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು ಕೊಡಿಸಬೇಕು, ಕಣ್ಣಿಗೆ ಕಣ್ಣು.
ನೋಡ್ರ ಏನ್ ಹೇಳ್ತಾರೆ ಕಣ್ಣಿಗೆ ಕಣ್ಣು ಅದರ ಹಾನಿಯಾದಂತಹ ಪಕ್ಷದಲ್ಲಿ ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಕಾಲಿಗೆ ಕಾಲು, ನೋಡ್ರ ಬರೆಗೆ ಬರೆ, ಗಾಯಕ್ಕೆ ಗಾಯ, ನೋಡ್ರ ಈ ಮೇರೆಗೆ ಪ್ರತಿದಂಡನೆ ಆಗ್ಬೇಕು ಅಂತಾರೆ. ಕರ್ತವ್ಯ ಪ್ರೀತಿ ಅಂತ ಸೋದರ ಸೋದರೆ, ದೇವರು ನ್ಯಾಯ ತೀರ್ಪು ಏನ್ ಕೇಳ್ತಾರಂದ್ರೆ ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣ ಅಂತಂದ್ಬಿಟ್ರು ಅದರ. ಹಂಗಂದ್ರೆ ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು ಅಂತಂದ್ರು ಅದರ. ಹಂಗಂದ್ರೆ ಏನರ್ಥ, ದೇವ್ರು ಏನಕ್ಕೆ ಇಂತ ಹೇಳ್ತಾರೆ, ಕಣ್ಣು ಕಿತ್ತಾಕಿದ್ರೆ ನೀವೇನ್ ಮಾಡ್ಬೇಕಂತೆ, ಕಣ್ಣನ ತೆಗೆದ್ಬಿಡ್ಬೇಕು ಅಂತ ಹೇಳ್ತಾರೆ. ಯಾರನ್ನ ನಿಮ್ದು ಕೈ ಕಟ್ ಮಾಡ್ಬಿಟ್ರೆ ನೀವೇನ್ ಮಾಡ್ಬೇಕಂತೆ, ಕೈ ಕಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಇದಾ ದೇವ್ರ ಪ್ರೀತಿ. ದೇವ್ರ ಏನ್ ಹೇಳಿದೆ ನಮ್ಗೆ, ಯಾರ ನಿಮ್ ಗುರುದಾಗೆ ತಪ್ಪು ಮಾಡಿದ್ರೆ 7-7 ಸತಿ ಏನ್ ಮಾಡಿ ನೀವು ಕ್ಷಮಿಸಿ ಅಂತ ಹೇಳಿದರೆ ಹಂಗಿರ್ಬೇಕು. ಈ ವಚನದ ಅರ್ಥ ಏನು ಅಲ್ವರಾ? ಇವಾಗ ಇದು ಎಕ್ಸಾಂಪಲ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇಮ್ಯಾಜಿನ್ ಮಾಡ್ರಿ, ನಾವು ಯಾರೋ ನಮಗೂ ಒಬ್ಬರು ಶತ್ರುಗೆ ಜಗಳ ಆಗ್ಬಿಡ್ತಾರೆ ಬಿಡಿ ಅದರ, ಅಪ್ಪಿ ತಪ್ಪಿ ಫೈಟಿಂಗ್ ಮಾಡ್ಬೇಕ್ರೆ ಕಣ್ಣು ಹೊಡ್ಬಿಡ್ತಾರೆ, ಕಣ್ಣೇನಾಗ್ಬಿಡ್ತಾರೆ, ನಮ್ ಕಣ್ಣು ಹೋಗ್ಬಿಡ್ತಾರೆ ಬಿಡಿ. ಅವಾಗ ಏನ್ ಮಾಡ್ತಾರೆ, ನಮ್ ಜೊತೆಗಿರ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಏನ್ ಮಾಡ್ತಾರೆ, ಹಾ ಸರಿಪ್ಪ ಬಾಪ ಕಣ್ಣು ಹೊಡೆಸ್ಕೊಂಡ್ ಬಂದಿದ್ಯ ಬಾ ಹಾಸ್ಪಿಟ್ಲ್ ಹೋಗೋಣ ಅಂತ ಹೇಳ್ತಾರ, ಏನ್ ಮಾಡ್ತಾರೆ, ಹಾ ಅವರೆಲ್ಲ ಫುಲ್ ಗ್ಯಾಂಗ್ ಸೇರ್ಕೊಂಡು ಏನ್ ಮಾಡ್ತಾರೆ ಹೋಗ್ಬಿಟ್ಟು, ಹಾ ಅವ್ರಿಗೆ ಏನ್ ಮಾಡ್ತಾರೆ, ಹಾ ಹೆಂಗ್ ಹೊಡಿತಾರೆ, ಹಾ ಹೆಂಗ್ ಹೊಡಿತಾರೆ ಅಂದ್ರೆ ಆ ಮನುಷ್ಯ ಪ್ರಾಣನೇ ಹೋಗ್ಬಿಡ್ಬೇಕು, ಪ್ರಾಣನೇ ಹೋಗ್ಬಿಡ್ಬೇಕು, ಅದ್ರು ಆ ತರ ಹೊಡೆದಾಕ್ಬಿಡ್ತಾರೆ. ಅದಕ್ಕೆ ದೇವ್ರ ಏನ್ ಹೇಳಿದ್ರು, ಹಂಗೆಲ್ಲ ಮಾಡಕ್ ಹೋಗ್ಬಿಟ್ಟಿದ್ರ ನೀವು, ನಿಮ್ಗೆ ಕಣ್ಣು ತೆಗೆದ್ರೆ ನೀವೇನ್ ಮಾಡಿಯ, ಕಣ್ಣು ಮಾತ್ರ ತೆಗಿಬೇಕು ಅದರ, ಕೈ ತೆಗೆದ್ಬಿಟ್ರೆ ನೀವೇ ಮಾಡಿಯ, ಕೈ ಮರ ತೆಗಿಬೇಕು, ಕಾಲು ತೆಗೆದ್ಬಿಟ್ರ ಕಾಲು ಮಾತ್ರ, ಅಲ್ಲಿ ತೆಗೆದ್ಬಿಟ್ರ ಅಲ್ಲಿ ಬಿಟ್ಟೋಯ್ತಾ, ಅದೇ ಥರ ಏನ್ ಮಾಡಬೇಕು, ಅಲ್ಲ ತೆಗಿಬೇಕು ಅಷ್ಟೇ, ಅದು ಬಿಟ್ಟು ಏನ್ ಮಾಡಕ್ ಹೋಗ್ಬಿಡ್ದು, ಏನು ಇಷ್ಟ ಮಾಡಕ್ ಹೋಗ್ಬಿಡ್ದು, ಇದು ದೇವ್ರ ಸ್ಟ್ರಿಕ್ಟ್ ಜಸ್ಟಿಸ್ ಅದರ. ಆದ್ರೆ ಇದ್ರಲ್ಲಿ ನಿಜವಾದ ಪ್ರೀತಿ ಅಡಗಿದೆ ಅದರ. ಹೆಂಗೆ ಅಂತ ನೋಡ್ಬೇಕಾದ್ರೆ, ಇವಾಗ ಯಾರೋ ನಮ್ಗೆ ಕಣ್ಣು ತೆಗ್ಬಿಟ್ಟವ್ರೆ ಅದರ, ಏನ ಕಣ್ಣು ಹೊಡೆದಾಕ್ಬಿಟ್ಟವ್ರೆ, ಕಣ್ಣು ಡ್ಯಾಮೇಜ್ ಆಗ್ಬಿಟ್ಟಿದೆ ಅದರ, ಇವಾಗ ನಾವು ಏನ್ ಮಾಡ್ಬೋದು, ಕಣ್ಣ ತೆಗಿಬೇಕು ಅದರ, ತೆಗೆದಿಕ್ಕೆ ಬಂದ್ಬಿಡ್ತದ, ನಮಗೆ ಕಣ್ಣು ಹೋಗಿದೆ ನಮ್ಗೆ ಎಷ್ಟು ನೋವು ಎಷ್ಟು ದುಃಖ ಅಂತ ನಮ್ಗೆ ಗೊತ್ತಿರ್ತಾರೆ. ಹಂಗಿರ್ಬೇಕಾದ್ರೆ ಒಬ್ಬರಿಗೆ ಇನ್ನೊಬ್ರು ಕಣ್ಣು ತೆಗೆದಿಕ್ಕೆ ಮನ್ಸ್ಬಿಡ್ತದ, ಖಂಡಿತವಾಗ ಬರಲ್ಲ, ಅದು ಪ್ರೀತಿ ಡೆವಲಪ್ ಆಗ್ತದೆ. ಅದಕ್ಕೋಸ್ಕರ ದೇವರೇ ಮಾಡಿದ್ರು ಇಂಥ ಒಂದು ಸ್ಟ್ರಿಕ್ಟ್ ಒಂದು ಲಾ ಇಟ್ಟಿದ್ದು, ಅದೇ ಕರ್ತವ್ಯ ಪ್ರೀತಿ ಅಂತ ಸೋದರ ಸೋದರೆ. ಇದ್ರಲ್ಲಿ ನಮ್ಗೆ ಗೊತ್ತಾಗೋದು ಏನು ಅಂತಂದ್ರೆ, ಒಂದಿಗೆ ಒಂದು, ಒಂದಿಗೆ ಎರಡಲ್ಲ, ಎರಡಿಗೆ ಒಂದಲ್ಲ, ಕರೆಕ್ಟ. ಕಣ್ಣಿಗೆ ಕಣ್ಣು, ಒಂದು ಕಣ್ಣಿಗೆ ಎಷ್ಟು ಕಣ್ಣು ಕೊಡ್ಬೇಕು, ಒಂದೇ ಕಣ್ಣು ಕೊಡ್ಬೇಕು. ಒಂದಲ್ಲಿಗೆ ಎಷ್ಟು ಅಲ್ಲಿ ಕೊಡ್ಬೇಕು, ಒಂದೇ ಅಲ್ಲಿ ಕೊಡ್ಬೇಕು. ಅದೇ ದೇವ್ರು ಕೇಳಿದ್ರು, ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣ ಕೊಡಬೇಕು ಅಂದ್ರೆ ಒಂದಿಗೆ ಒಂದು ಕೊಡ್ಬೇಕು ಹೊರತು ಒಂದಿಗೆ ಎರಡಲ್ಲ ಅಂದ್ರ. ಅದಕ್ಕೆ ಇನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು ಅಂದ್ರೆ, ನೋಡಿ ಇವಾಗ ನಾವೆಲ್ಲ ಏನ್ ಮಾಡ್ತೀರಿ, ಬಸ್ ಅಲ್ಲಿ ಜರ್ನಿ ಮಾಡ್ತೀರಿ, ಬಸ್ ಅಲ್ಲಿ ಪ್ರಯಾಣ ಮಾಡ್ಬೇಕಾದ್ರೆ ಒಂದು ಬಸ್ ಟಿಕೆಟ್ ಅಲ್ಲಿ ಜನ ಹೋಗ್ಬೋದು, ಒಬ್ರು ಹೋಗ್ಬೋದು ಅಂದ್ರ, ಇಬ್ರು ಹೋಗಕ್ ಸಾಧ್ಯನಾ? ಏನ್ ನೋಡಿ, ನನ್ನ ತಂದಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು ಅಂದ್ರ, ಒಂದೇ ಸೀಟ್ ಅಲ್ಲಿ ನಾನು ನಮ್ಮ ಮಿಸಸ್ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಿದ್ದೇನೋ ಅಂದ್ರ. ಸರಿ, ಇವಾಗ ನಾನು ನಮ್ಮ ಮಿಸಸ್ ಬಸ್ ಅಲ್ಲಿ ಹತ್ಕೊಂಡ್ಬಿಟ್ಟಿದ್ದೀನಿ ಅಂದ್ರ, ನಾವು ಒಂದು ಟಿಕೆಟ್ ತಗೊಂಡ್ಬಿಡ್ತೀನಿ ಅಂತಿಳ್ಬಿಡಿ. ಕಂಡಕ್ಟರ್ ಬಂದು ಟಿಕೆಟ್ ಕೇಳಿದ್ರೆ, ಏನಪ್ಪ ಏನಪ್ಪ ಟಿಕೆಟ್ ನೋಡ್ಸು ಅಂತಂದ್ರೆ, ನಾನು ಒಂದು ಟಿಕೆಟ್ ನೋಡಿಸ್ಬಿಟ್ಟು ತೋಳಿ ಸರ್ ಅಂತಂದ್ರೆ, ಅವ್ರು ಸುಮ್ಮನೆ ಇರ್ತಾರ, ಇದೇನೇ ಒಂದೇ ಒಂದು ಟಿಕೆಟ್ ಕೊಟ್ಬಿಡಿ ಅಂತಂದ್ರೆ, ಇಲ್ಲ ಸರ್ ಬೈಬಲ್ ಹೇಳ್ತಾರೆ ಅದರ ಮದುವೆ ಆಗಿದ ಮೇಲೆ ಇಬ್ರು ಏನಂತೆ ಒಂದೇ ಅಂತ ಮಾಡಿದ್ರೆ, ಒಂದೇ ಟಿಕೆಟ್ ತೊಗೊಂಡು ಸರ್ ಅಂತಂದ್ರೆ, ಆ ಕಂಡಕ್ಟರ್ ಸುಮ್ಮನೆ ಇರ್ತಾರ, ವ್ಯವಸ್ಥೆ ಮಾಡ್ರಿ ಅದರ, ನಿಮ್ಮಂತರ ಪ್ರೀತಿಯಿಂದ ಸರಿ ಓಕೆ ಅಂತ ಬಿಟ್ಬಿಡ್ತಾರೇನೋ, ಅದೇ ಕನೆಕ್ಟ್ ಬಿಡ್ತಾರ, ಹಾ ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ, ಕೇಳಲೇ ಮಾಡ್ತಾರೆ, ಓಡ್ಬಿಡ್ತಾರೆ ಬಸ್ಸಿಂದ. ಅದರ ಅದೇ ರೀತಿ ಸ್ಟ್ರಿಕ್ಟ್ ಜಸ್ಟಿಸ್, ದೇವ್ರ ತೀರ್ಪು ಏನ್ ಕೇಳ್ತಾರೆ, ಕಣ್ಣಿಗೆ ಕಣ್ಣು ಅದರ, ಹಲ್ಲಿಗೆ ಹಲ್ಲು, ಜೀವನಕ್ಕೆ ಜೀವ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋದ್ರೆ, ಈ ಪ್ರಕಾರ ನೋಡ್ಬೇಕಾದ್ರೆ ನಮ್ಮ ರಕ್ಷಕನು ನಮ್ಮ ವಿಮೋಚನ ಆಗಿರುತ್ತೆ ಯೇಸು ಸ್ವಾಮಿ. ಎಷ್ಟು ಜನ, ಒಬ್ರ ಇಲ್ಲ ಇಬ್ರು ಜನನ ಇಲ್ಲ ಸಾವಿರ ಜನನ, ಒಬ್ರೇ ತಾನೆ ಇದ್ದಿದ್ದು. ಅಂದ್ರೆ ಇವ್ರ ಜೀವನ ಎಷ್ಟು ಜನ ಕೊಡಕ್ ಸಾಧ್ಯ, ಇಡೀ ಲೋಕದಂತ ಎಲ್ಲಾ ಜನಗಳು ಕೊಡಕ್ ಸಾಧ್ಯನಾ, ಹೆಂಗ್ ಸಾಧ್ಯವಾಯ್ತು? ಕರ್ತನ ಪ್ರೀತಿ ಅಂತ ಸೋದರ ಸೋದರ ಯೋಚನೆ ಮಾಡಿರ್ತೀನಿ, ಇದ್ದಂತ ಒಂದೇ ಒಂದು ಜೀವನ, ಒಂದೇ ಒಂದು ಜೀವ ದೇವರ ತೀರ್ಪು ಪ್ರಕಾರ ಎಷ್ಟು ಜನಕ್ಕೆ ಮಾತ್ರ ಕೊಡಕ್ ಸಾಧ್ಯ ಅಂತಂದ್ರೆ, ಒಬ್ಬರಿಗೆ ಕೊಡಕ್ ಸಾಧ್ಯ, ಹಲವಾರು ಜನಗಳಿಗೆ ಏನ್ ಮಾಡಕ್ ಸಾಧ್ಯ ಇಲ್ಲ, ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅದೇ ದೇವರ ತೀರ್ಪು ಕೇಳಿದ್ದು, ದೇವರದು ನೀತಿಯ ತಕಡಿ ಏನ್ ಕೇಳಿತು, ಪ್ರಾಣಕ್ಕೆ ಸರಿಯಾಗಿ ಪ್ರಾಣ, ಒಂದು ಪ್ರಾಣಕ್ಕೆ ಎಷ್ಟು ಪ್ರಾಣ ಕೊಡಬೇಕು, ಒಂದೇ ಪ್ರಾಣ ಕೊಡಬೇಕು, ಒಂದು ಪ್ರಾಣಕ್ಕೆ ಹಲವಾರು ಪ್ರಾಣ ಹಂಗಿರ್ಬೇಕ್ರೆ, ಯೇಸು ಸಮೇತ ಇದ್ದಂತ ಒಂದೇ ಜೀವನನ ಯಾರು ಕೊಟ್ರು, ಎಷ್ಟು ಜನ ಕೊಡಕ್ ಸಾಧ್ಯ, ಎಷ್ಟು ಜನ ಕೊಡಕ್ ಸಾಧ್ಯ, ಒಬ್ಬರಿಗೆ ಕೊಡಕ್ ಸಾಧ್ಯ ಹೊರತು ಅನೇಕ ಜನ ಕೊಡಕ್ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯ ಯಾರು ಗೊತ್ತಾ,
ಆ ಒಬ್ಬ ಮನುಷ್ಯ ಯಾರು ಅಂತಂದ್ರೆ ಕರ್ತನಲ್ಲಿ ಪ್ರೀತಿಯಿಂದ ಸೋದರಿಸಿದ್ರೆ ಮೊದಲೇ ಮನುಷ್ಯನಾಗಿರಂತ ಆದಾಮ. ಯೇಸು ಸ್ವಾಮಿ ತನ್ನ ಹತ್ರ ಇದ್ದಂತ ಒಂದೇ ಒಂದು ಜೀವನ ಯಾರು ಕೊಟ್ರು ಅಂತಂದ್ರೆ ದೇವರು ಸೃಷ್ಟಿ ಮಾಡಿದಂತ ಮೊದಲೇ ಮನುಷ್ಯನಾಗಿಂತ ಆದಾಮ್ ಏನ್ ಮಾಡಿದ್ರು ಅವ್ರು ಕೊಟ್ರು. ಅದ್ರ ಅದೇ ಹೊಡ್ಬೇಕ್ರೆ ನಮಗ್ ಚೆನ್ನಾಗಿ ಗೊತ್ತು ಅದ್ರ ದೇವರು ಫಸ್ಟ್ ಆದ್ಯಲ್ಲಿ ಏನ್ ಮಾಡಿದ್ರು ಎಷ್ಟು ಜನ ಸೃಷ್ಟಿ ಮಾಡಿದಂದ್ರೆ ಒಬ್ಬ ಮನುಷ್ಯನ ಮಾಡಿದವರು ಅವ್ರು ಸೃಷ್ಟಿ ಮಾಡಿದ್ರು ಅಂದ್ರ ಆ ಒಬ್ಬ ಮನುಷ್ಯ ಯಾರು ಅಂತಂದ್ರೆ ಆದಾಮ್. ಆದಾಮ್ ಮುಖಾಂತರ ಯಾರ್ದ ಸೃಷ್ಟಿ ಮಾಡಿದ್ರು ದೇವರು ಯಾವಾಣೆ ಮಾಡಿದವರು ಅವರು ಸೃಷ್ಟಿ ಮಾಡಿದ್ರು ಅವಳು ಆವಾಣೆ ಮಾಡಿದವರು ಸೃಷ್ಟಿ ಮಾಡಿದ್ರು. ಈ ಒಂದು ಇಬ್ಬರು ಜನ ಮುಖಾಂತರನೇ ಲೋಕದಲ್ಲಿರೋಂತ ಎಲ್ಲಾ ಜನಗದವ್ರು ಏನಾಗಿರೋದಿಲ್ಲಿ ಅಲ್ಲಿ ಬಂದಿರೋದು. ಅದೇ ಹೊಡಬೇಕು ಕತ್ತಲಿ ಪ್ರೀತಿ ಅಂತ ಸೋದರ ಸೋದರೆ ಇದನ್ನ ದೇವ್ರು ಯಾವ ರೀತಿ ಮಾಡಿದಂತಂದ್ರೆ ಆದಾಮ್ಗೆ ದೀರ್ಘ ನಿದ್ರೆ ಬರೈತಿರಿ ಮಾಡಿಬಿಟ್ಟು ತನ್ನಲ್ಲಿರಂತ ಪತ್ಕೇಲಿ ಬಿಟ್ಟು ತೆಗ್ಬಿಟ್ಟು ಯಾರನ್ನ ಸೃಷ್ಟಿ ಮಾಡಿದಂತಂದ್ರೆ ಯವಣ್ಣ ಸೃಷ್ಟಿ ಮಾಡಿದ್ರು. ಇವಾಗ ಇದೆ ನೋಡಿ ಕ್ಲೋನಿಂಗ್ ಅದರ ಆ ಕ್ಲೋನಿಂಗ್ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ದೇವ್ರು ಏನ್ ಮಾಡಿದ್ರೆ ಆದಾಮ್ ಮುಖಾಂತರ ಯಾರನ್ನ ಸೃಷ್ಟಿ ಮಾಡಿದ್ದ ದೇವ್ರು ಯವಣ್ಣ ಸೃಷ್ಟಿ ಮಾಡಿ ನೋಡ್ಬೇಕ್ರೆ ನಾವೆಲ್ಲ ನೋಡ್ಬೇಕಾದ್ರೆ ಯಾರ ಮುಖಾಂತರ ಬಂದಿರೋ ಗೊತ್ತಾ ಆ ಒಬ್ಬ ಸಂತತಿ ಮುಖಾಂತರ ಅಂದ್ರ ಒಂದು ಜನರೇಷನ್ ಮುಖಾಂತರ ಅಂದ್ರೆ ಫಸ್ಟ್ ಕಪಲ್ಸ್ ಮುಖಾಂತರ ಅದ್ ಯಾರು ಅಂದ್ರೆ ಆದಾಮ್ ಮತ್ತೆ ಅವಳ ಮುಖಾಂತರ ಅಂದ್ರ ಏನ್ ನೋಡಿ ಇಷ್ಟೊಂದು ಜನ ಇದ್ದೀರಿ ಅಂದ್ರ ಬೇರೆ ಬೇರೆ ತರ ಜನಗಳಿದ್ದೀರಿ ಬೇರೆ ಬೇರೆ ಸಭೆಯಿಂದ ಬಂದಿರೋ ತಂಗಳಿದ್ದೀರಿ ಬೇರೆ ಬೇರೆ ಸ್ಥಳದಿಂದ ಬಂದಿರೋ ತಂಗಳಿದ್ದೀರಿ ಅಂದ್ರ ನಮಗೂ ನಿಮ್ಗೆ ಏನೋ ಸಂಬಂಧ ಇದೆಯಾ ಅಂದ್ರ ಎಷ್ಟೋ ಜನಗಳು ನನ್ನ ಲೈಫಲ್ಲಿ ಇವತ್ತೇ ನೀವು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಕೂಡ ನಿಮ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದ್ರ ನಮಗೂ ನಿಮ್ಗೆ ಏನೋ ಸಂಬಂಧ ಇದೆ ನೋಡ್ಬೇಕ್ರೆ ಕತ್ತಲೆ ಪ್ರೀತಿಯಂತ ಸೋದರಿಸಿದ್ರೆ ಸಂಬಂಧ ಇದೆ. ನಾವೆಲ್ಲರೂ ಯಾವ ರೀತಿ ಗೊತ್ತಾ ನಾವೆಲ್ಲರೂ ನಿಮ್ಗೆ ಬ್ಲಡ್ ರಿಲೇಟಿವ್ಸ್ ನಾವೆಲ್ಲರೂ ಗೊತ್ತಾ ರಕ್ತ ಸಂಬಂಧಿಗಳು ನಾವೆಲ್ಲ ಸ್ವಂತ ಸಹೋದರ ಸಹೋದರಿಗಳು ನಾವೆಲ್ಲರೇ ಗೊತ್ತಾ ಒಂದೇ ರಕ್ತದಲ್ಲಿ ಹುಟ್ಟಿದಂತ ಜನಗಳು ಅಲ್ಲೋಣ. ಅದೇ ಹೊಡಿತೀನಿ ವಚನ ಹೊಡಿತೀನಿ ವಚನ ಏನ್ ತೊಗೊಳ್ತೀನಿ ಅಪೊಸ್ತಲ ಕೃತ್ಯಗಳು 17:26 ವಚನ 17:26 ಅಪೊಸ್ತಲ ಕೃತ್ಯಗಳು ನೋಡ್ರ ಒಬ್ಬನಿಂದಲೇ ಎಲ್ಲಾ ಜನಗದವರನ್ನು ಹುಟ್ಟಿಸಿ ಒಬ್ಬನಿಂದಲೇ ಎಲ್ಲಾ ಜನಗದವರು ನಿಮ್ಮನ್ನ ದೇವರು ಹುಟ್ಟಿಸಿರಿ ಅಂತ ಅಂದ್ಬಿಟ್ಟು ಅಲ್ಲ ಅಂದ್ರೆ ಹಿ ಹ್ಯಾಸ್ ಮೇಡ್ ಆಫ್ ಒನ್ ಬ್ಲಡ್ ಆಲ್ ನೇಷನ್ಸ್ ಆಫ್ ಮೆನ್ ಟು ಡ್ವೆಲ್ ಇನ್ ಆಲ್ ದ ಪ್ಲೇಸಸ್ ಅಂತ ನೋಡ್ಬೇಕಾದ್ರೆ ವಿ ಆಲ್ ಆಫ್ ಬ್ಲಡ್ ರಿಲೇಟಿವ್ಸ್ ಅದರ ನೋಡ್ಬೇಕಾದ್ರೆ ಒಂದೇ ರಕ್ತದಿಂದ ಎಲ್ಲಾ ಜನಗದವ್ರು ಏನ್ ಮಾಡ್ತಾರೆ ಸೃಷ್ಟಿ ಮಾಡೋದು ಅದೇ ನೋಡ್ಬೇಕು ಪ್ರೀತಿಯಂತ ಸೋದರಿಸಿದ್ರೆ ಲೋಕದಲ್ಲಿಂತ ಪ್ರತಿಯೊಬ್ಬ ಜನಗದವರು ಅಲ್ಲ ಎಂತ ಮೂಲೆಯಲ್ಲಿರ್ಲಿ ಎಲ್ಲಾ ಮನುಷ್ಯರು ಏನ್ ಗೊತ್ತಾ ಎಲ್ಲರೂ ಬ್ಲಡ್ ರಿಲೇಟಿವ್ಸ್ ಅದರ ನಾವು ನೀವೆಲ್ಲ ಏನ್ರಿ ರಕ್ತ ಸಂಬಂಧಿಗಳು ಅಷ್ಟೇ ಅದರ ಅದೇನ್ ಮಾಡ್ತಾರೆ ಬೇರೆ ಬೇರೆ ಸ್ಥಳದಲ್ಲಿ ವಾಸ ಮಾಡ್ತೀವಿ ಅದೇ ನೋಡ್ಬೇಕಾದ್ರೆ ಯಾಕಂದ್ರೆ ನಾವೆಲ್ಲ ಬಂದಿರೋದು ಯಾರ ಮುಖಾಂತರ ಅಂತೆ ಒಬ್ಬ ಮನುಷ್ಯನ ಮುಖಾಂತರ ಒಬ್ಬ ಮನುಷ್ಯ ಯಾರಂದ್ರೆ ಆದಾಮ್ ಆದಾಮ್ ಮತ್ತೆ ಅವಳ ಮುಖಾಂತರ ಬಂದಿದೆ ನಾವೆಲ್ಲ ಹೇಳ್ತೇವೆ ರಕ್ತ ಸಂಬಂಧಿಗಳು ಅದರ ಹಂಗಿರ್ಬೇಕಾದ್ರೆ ಅದರ ಕಾಯಿನ್ ಆದಾಮ್ಗೆ ಹುಟ್ಟಿರೋ ಮೊದಲನೇ ಮಗ ಕಾಯಿನ್ ಇವ್ರು ಯಾರ್ದ ಮಗ ಆದ್ರು ಕಾಯಿನ್ ಯಾರ್ದ ಮಗ ಆದ್ರು ಬಟ್ ನಾವೆಲ್ಲ ರಕ್ತ ಸಂಬಂಧಿಗಳು ಅಂದ್ರೆ ಕಾಯಿನ್ ಯಾರ್ದ ಮಗ ಆದ್ರು ಅಂದ್ರೆ ತನ್ನ ಸ್ವಂತ ಸಹೋದರನೇ ಮಾಡಿದ್ರು ಅಲ್ಲಿ ಅಲ್ಲಿ ಮಗ ಆದ್ರೆ ಯಾಕಂದ್ರೆ ಇದು ದೇವರು ಮೊದಲು ಆ ಇರಂತ ಒಂದು ಸಮಯದಲ್ಲಿ ದೇವರು ಅನುಮತಿ ಮಾಡಿದ್ರು. ಆದ್ರೆ ಆನಂತರ ಧರ್ಮಶಾಸ್ತ್ರ ಬಂದಿದ್ಮೇಲೆ ದೇವ್ರೇ ಮಾಡ್ತಾರೆ ಮಾತನ ಇದು ಚೇಂಜ್ ಮಾಡಕ್ ನೋಡ್ತಾರೆ. ಯಾಕಂದ್ರೆ ದೇವ್ರ ಚಿತ್ತ ಏನಾಗಿತ್ತು ಅಂದ್ರೆ ಎಲ್ಲಾ ಮನುಷ್ಯರು ಒಬ್ಬೇ ಒಬ್ಬ ಮನುಷ್ಯನ ಮುಖಾಂತರ ಬರಬೇಕು ಅಂತಂದ್ಬಿಟ್ಟು ಯಾರ ಚಿತ್ತವಾಗಿತ್ತು ಅಂತಂದ್ರೆ ದೇವ್ರ ಚಿತ್ತವಾಗಿತ್ತು ಅಂತ ಹೇಳ್ತಾರೆ. ಅದೇ ನೋಡ್ಬೇಕು ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಸಿದ್ರೆ ಈಡೇನ್ ತೋಟದಲ್ಲಿ ಫಸ್ಟ್ ದೇವರು ಯಾಕ ಮಾತ್ರ ಸೃಷ್ಟಿ ಮಾಡಿದ್ರೆ ಆದ ಮತ್ತೆ ಅವಳನ್ನ ಸೃಷ್ಟಿ ಮಾಡ್ಬಿಟ್ಟು ದೇವ್ರೇ ಅಂತಂದ್ರೆ ಈಡೇನ್ ತೋಟದಲ್ಲಿ ಅಂತ ಎಲ್ಲಾ ಮರದ ಹಣ್ಣುಗಳನ್ನ ಏನ್ ಮಾಡಿ ನೀವು ತಿನ್ರಿ ಆದ್ರೆ ಒಳ್ಳೇದನ್ನು ಕೆಟ್ಟದನ್ನು ಅರಿವು ಉಂಟು ಮಾಡುವಂತ ಮರದ ಹಣ್ಣನ್ನು ಏನ್ ಮಾಡ್ಕೊಂಡ್ಬಿಡಿ ನೀವು ತಿನ್ನಕ್ ಹೋಗ್ಬಿಡಿ ತಿನ್ನಿ ತಿನ್ನ ನೀವ್ ಹಾಕ್ತೀರಾ ಸತ್ಯ ಸಾಯಿವೆ ಅಂತ ಮಾಡೋದು ದೇವರು ಒಂದು ಪ್ರಮಾಣ ಕೊಟ್ರು. ಆದ್ರೆ ಆ ಒಂದು ಸೇತಾನ ಏನ್ ಮಾಡೋದ್ರೆ ಸರ್ಪಾನ ಉಪಯೋಗಿಸ್ಕೊಂಡು ಅವಾಳ್ ಏಮಾಬಿಟ ಅಲ್ಲಿ ವಂಚಿಸ್ದ ಅಂದ್ರ ಅದಕ್ಕೆ ಅವಾಳ ಮುಖಾಂತರ ಆದಾಮ ಏನಾದ್ರೆ ವಂಚನೆಗೊಳಗಾದ ಅಂದ್ರ ಅವಾಗ ದೇವ್ರ ಏನಾಯ್ತಂದ್ರೆ ಲೋಕದಲ್ಲಿ ಏನ್ ಮಾಡುದಂದ್ರೆ ಒಂದು ಪಾಪನ ಒಂದು ಅನುಮತಿ ಕೊಟ್ರು. ಅದರ ನೋಡ್ಬೇಕ್ರೆ ಪಾಪದ ಮುಖಾಂತರ ಆ ಒಂದು ಸಂಬಳ ಮರಣ ಕೂಡ ಏನಾಯ್ತಲ್ಲಿ ಲೋಕದಲ್ಲಿ ಪ್ರವೇಶಿಸ್ತು ಅಂತ ಹೇಳ್ತಾರೆ. ಅವಾಗ ಏನಾಗಿದ್ ಲೋಕದಲ್ಲಿ ಪಾಪ ಕೊಡುವಂತ ಒಂದು ಸಂಬಳ ಮರಣನಾಗಿದ್ದು ಲೋಕದಲ್ಲಿ ಬಂದಿದ್ದು ಅದರ ಅದಕ್ಕೆ ಓದಿರ್ತೀನಿ ಒಂದು ವಚನ ಓದನ ಇದು ಯಾವ ರೀತಿ ಅಂತಂದ್ರೆ ರೋಮಾಪುರದಲ್ಲಿ 5:12 ಓದ್ಕೊಂಡು ಬಂದಿದ್ದೀನಿ. Romans 5:12 ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ನೋಡ್ರ ಲೋಕದಲ್ಲಿ ಸೇರಿದವು ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನಿಂದ ಲೋಕದಲ್ಲಿ ಪಾಪವು ಪಾಪದ ಮುಖಾಂತರ ಏನ್ಬಂದಲ್ಲಿ ಮರಣವು ಲೋಕದಲ್ಲಿ ಸೇರಿತು ಅಂತ ಹೇಳ್ತಾರೆ. ಅಂದ್ರೆ ಲೋಕದಲ್ಲಿ ಪಾಪ ಪಡೋದಕ್ಕೆ ಯಾರ ಕಾರಣ ಅಂತಂದ್ರೆ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಯಾರು ಅಂತಂದ್ರೆ ಆದಾಮು. ಆದಾಮ್ ಮಾಡಿರುವಂತ ಒಂದು ಪಾಪದಿಂದ ಲೋಕದಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ಎಲ್ಲಾರ ಮೇಲೆ ಮರಣ ಬಂದ್ಬಿಡ್ತು. ಅಲ್ಲ ಕರ್ತನೇ ಪ್ರಿಯತಿ ಅಂತ ಸಹೋದರ ಸಹೋದರ ಸ್ವಲ್ಪ ಯೋಚನೆ ಮಾಡಿ ಇದ್ರಿ. ಆದಾಮ್ ಪಾಪ ಮಾಡಿದ್ರೆ ಇದ್ದಿದ್ರೆ ಇವತ್ತು ನಮ್ಗೆಲ್ಲ ಏನಿರೋದು ನಿತ್ಯ ಜೀವ ಇರೋದು. ಆದ್ರೆ ಒಬ್ಬ ಮಂಚ ಆದಾಮ್ ಪಾಪ ಮಾಡಿರೋ ಕಾರಣದಿಂದ ಇವತ್ತು ನಮಗೆಲ್ಲ ಏನಾಗ್ಬಿಡುತ್ತೆ ಗೊತ್ತಾ, ನಮಗೆಲ್ಲ ಮರಣ ಬಂದ್ಬಿಡ್ತೀವಿ. ಯಾಕಂತಂದ್ರೆ ಈ ಒಂದು ದಂಡನೆ, ಈ ಒಂದು ಪಾಪ ನಮಗೆ ಯಾರಿಂದ ಬಂತು ನೋಡ್ಬೇಕಂದ್ರೆ ಆ ಮೊದಲೇ ಮನುಷ್ಯನಾಗಿರುತ್ತೆ ಆದಾಮಿಂದ ಬಂತು ಅಂತ ಹೇಳ್ತಾರೆ. ಓದಿ ನಿಮ್ಗೆ ಮುಂದೆ ಓದಿ ಹಂಗೆ. ಲೋಕದಲ್ಲಿ ಸೇರಿದವು ನೋಡ್ರ ಏನಂದ್ರೆ ಎಲ್ಲರೂ ಪಾಪ ಮಾಡಿದ್ರಿಂದ ಹೀಗೆ ಮರಣವು ಎಲ್ಲರ ಮೇಲೂ ವ್ಯಾಪಿಸ್ತು ಅಂತ ಹೇಳ್ತಾಂಗ. ಒಬ್ಬ ಮನುಷ್ಯ ಮುಖಾಂತರ ಲೋಕದಲ್ಲಿ ಪಾಪವು ಇದು ಎಲ್ಲರ ಮೇಲೆ ಇದ್ದಂಗೆ ವ್ಯಾಪಿಸ್ಬಿಟ್ಟಂಗ ಲೋಕದಂತೆ ಎಲ್ಲಾ ಮನುಷ್ಯ ಮೇಲೂ ಈ ಒಂದು ಮೊದಲೇ ಮನುಷ್ಯ ಮಾಡಿದಂತ ಒಂದು ಮರಣದಂಡನೆ ಎಲ್ಲರ ಮೇಲೂ ಬಂದ್ಬಿಡ್ತು ಅಂತ ಹೇಳ್ತಾರೆ. ನೋಡ್ಬೇಕು ಕರ್ತನೇ ಪ್ರೀತಿ ಅಂತ ಸಹೋದರ ದಾವಿದನ ಅದಕ್ಕೆ ಹೇಳ್ತಾನೆ ಸಂಗೀತದಲ್ಲಿ ಅದರ 51ನೇ ಅಧ್ಯಾಯ ಹೇಳ್ತಾರೆ, ನಾನು ತಾಯಿಯ ಗರ್ಭದಿಂದ ಪಾಪಿಯೇ ಅಂತ ಬರ್ತಾರೆ. ಅದೇ ನೋಡ್ಬೇಕಾದ್ರೆ ಓದಿತೀನಿ ವಚನ ಸಂಗೀತ ಕೀರ್ತನೆಗಳು 51ನೇ ಅಧ್ಯಾಯ 5ನೇ ವಚನ ಸಾಮಸ್ 51:5. ನೋಡ್ರ ಹುಟ್ಟಿನಿಂದ ನಾನು ಪಾಪಿಯೇ ನೋಡ್ರ ಮಾತೃ ಗರ್ಭದಿಂದ ನಾನು ದ್ರೋಹಿಯೇ ಅಲ್ಲ. ನೋಡ್ಬೇಕ್ರೆ ಎಲ್ಲಾ ಪಾಪಗಳು ಹುಟ್ಟೋದಕ್ಕಿಂತ ಮುಂಚೆನೆ ಆ ಒಂದು ಮನುಷ್ಯನ ಮೇಲೆ ಅಂದ್ರೆ ಒಂದೊಂದು ಹುಟ್ಟುವಂತ ಒಂದು ಮಗು ಮೇಲೆ ಇರ್ತಾರೆ ಫಸ್ಟೇ ಮರಣದಂಡನೆ. ಸರಿ ಹೇಳ್ಬೇಕು ಲೋಕದಲ್ಲಿ ಹುಟ್ಟಿದ ತಕ್ಷಣ ಮಕ್ಳಿಗಳು ಸಾಯ್ತಾರೆ ಯಾಕೆ ಕೊಟ್ಟ ಕಾರಣ ಅವ್ರ ಸ್ವಂತ ಪಾಪ ಕಾರಣ ಅಲ್ಲ. ಆದಾಮಿಂದ ಬಂದಿರಂತ ಮರಣದ ಒಂದು ದಂಡನೆ ಎಲ್ಲಾರ ಮೇಲೆ ಇರೋದ್ರಿಂದ ಅವರು ಆದಾಮ ಸಹಾಯ ನೋಡ್ತೀನಿ ಅದರ ಅದೇ ನೋಡಿದ್ರೆ ಇನ್ನೊಂದು ವಚನ ಓದಿಂತೀನಿ ರೋಮಾಪುರದಲ್ಲಿ 3ನೇ ಅಧ್ಯಾಯ 10ನೇ ವಚನ ರೋಮಾಪುರದಲ್ಲಿ 3ನೇ ಅಧ್ಯಾಯ 10ನೇ ವಚನ ಇದು ಶಾಸ್ತ್ರದಲ್ಲಿ ಬರೆದಿರುವಂತ ಮಾತುಗಳಿಗೆ ಸರಿಯಾಗಿದೆ. ನೀತಿವಂತನೂ ಇಲ್ಲ ಒಬ್ಬನಾದ್ರೂ ಇಲ್ಲ ನೀತಿವಂತನೂ ಇಲ್ಲ ಒಬ್ಬನಾದ್ರೂ ಇಲ್ಲ ಅಂತಂದ್ಬಿಟ್ಟು ಕರ್ತನಲ್ಲಿ ಪ್ರೀತಿಯಿಂದ ಸಹೋದರ ಸಹೋದರೆ ನೀತಿವಂತನೂ ಒಬ್ಬನೂ ಇಲ್ಲ ಅಂತಂದ್ಬಿಟ್ಟು ಅದಕ್ಕೆ ಯಾಕಂದ್ರೆ ಎಲ್ಲರೂ ಪಾಪದಲ್ಲಿ ಬಿದ್ದೋಗಿದ್ದಾರೆ. ಆದಾಮ ಮುಖಾಂತರ ಎಲ್ಲರ ಮೇಲೆ ಇದೆ ಪಾಪದ ದಂಡನೆ ಬಂದಿರೋದ್ರಿಂದ ಎಲ್ಲರೂ ಪಾಪದಲ್ಲಿ ಬಿದ್ದೋಗಿರೋದ್ರಿಂದ ನೀತಿವಂತನ ಒಬ್ಬನೂ ಇಲ್ಲ ಅಂತಂದ್ಬಿಟ್ಟು ಅದಕ್ಕೆ ಅಪೋಸ್ತಲರು ಪೌಲು ಅದೇ ಕರ್ತನಲ್ಲಿ ಪ್ರೀತಿಯಿಂದ ಸಹೋದರ ಸಹೋದರೆ ಲೋಕದಲ್ಲಿ ಪಾಪ ಹಿಂಬಂತೋ ಒಬ್ಬ ಮನುಷ್ಯನ ಮುಖಾಂತರ ಬಂದಿರೋ ಪಾಪ ಎಲ್ಲರ ಮೇಲೆ ಬಂದ್ಬಿಡ್ತು ಅಂತ ಹೇಳ್ತಾರೆ. ಅದರ ಇವಾಗ ಓದಿಂತೀನಿ ರೋಮಾಪುರದಲ್ಲಿ 5ನೇ ಅಧ್ಯಾಯ 13ನೇ ವಚನ ಓದಿ ನೋಡ ಅಂತೀನಿ ರೋಮಾಪುರದಲ್ಲಿ 5ನೇ ಅಧ್ಯಾಯ 13ನೇ ವಚನ ನೋಡಿ ಧರ್ಮಶಾಸ್ತ್ರ ಉಂಟಾಗೋದಕ್ಕಿಂತ ಮುಂಚೆಯೇ ಪಾಪವು ಲೋಕದಲ್ಲಿದ್ದಂತೆ. ಈ ಧರ್ಮಶಾಸ್ತ್ರ ಯಾವಾಗ ಕೊಟ್ಟರು ಅಂತ ನೋಡ್ಬೇಕಂದ್ರೆ ಮೋಶೆ ಮುಖಾಂತರ ಕೊಟ್ಟಿದ್ದು ಯಾವಾಗ ಅಂತಂದ್ರೆ ಆದಾಮನ ಸೃಷ್ಟಿ ಮಾಡಿ ನಿಯರ್ಲಿ 2000 ವರ್ಷದ ನಂತರ ದೇವರೇ ಮಾಡುದು ಧರ್ಮಶಾಸ್ತ್ರನ ಕೊಟ್ರು. ಅಲ್ಲ ನಾನು ಚೆನ್ನಾಗಿ ಗೊತ್ತಲ್ಲ ಆದಾಮ ಸೃಷ್ಟಿ ಮಾಡಿ 2000 ವರ್ಷದ ನಂತರ ಮೋಸೆ ಮುಖಾಂತರ ಮಾಡಿಕೊಟ್ರಂತೆ ಧರ್ಮಶಾಸ್ತ್ರ ಕೊಟ್ರಂತೆ. ಅದರ ಏನ್ ಹೇಳ್ತಾರೆ ಅಂದ್ರೆ ವಚನದಲ್ಲಿ ಹೇಳ್ತಾರೆ ಮೋಸೆ ಮುಖಾಂತರ ಧರ್ಮಶಾಸ್ತ್ರ ಕೊಡೋದಕ್ಕಿಂತ ಮುಂಚೆನೂ ಕೂಡ ಲೋಕದಲ್ಲಿ ಏನಿತ್ತಂತೆ ಪಾಪ ಇತ್ತು ಅಂತ ಹೇಳ್ತಾರೆ. ನೋಡ್ರ ಧರ್ಮಶಾಸ್ತ್ರ ಇಲ್ದಿರ್ಬೇಕಾದ್ರೆ ಪಾಪ ಲೆಕ್ಕಕ್ಕೆ ಬರೋದಿಲ್ಲ ಅಂತಂದ್ಬಿಟ್ರು. ಕತ್ತಲೆ ಪ್ರೀತಿ ಅಂತ ಸಹೋದರ ಸಹೋದರ ಯೋಚನೆ ಮಾಡ್ರಿ, ಧರ್ಮಶಾಸ್ತ್ರ ಇದ್ರೇನೆ ಪಾಪ ಏನ್ ಮಾಡಕ್ ಸಾಧ್ಯ ಲೆಕ್ಕ ಹಾಕೋದಕ್ಕೆ ಸಾಧ್ಯ ಅಲ್ರ. ಇವಾಗ ಈ ರೋಡಲ್ಲಿ ಬರ್ತಾ ಇರ್ತೀರಿ ಪೊಲೀಸ್ ಹಿಡ್ಕೊಂಡ್ಬಿಡ್ತಾರೆ, ಹೇ ಒಂದ್ ಮೇಲೆ ಬರ್ತಾ ಇದೆಯಾ ಫೈನ್ ಕಟ್ಟಪ್ಪ ಅಂತಂದ್ರೆ ನಾವು ಅವ್ರ ಏನ್ ಕೇಳ್ತೀರಿ ಫೈನ್ ಕಟ್ಬಿಡ್ತೀರಾ ಸುಮ್ನೆ ಸರ್ ಒನ್ ವೇ ಅಂತಂದ್ಬಿಟ್ಟು ಎಲ್ಲಿ ರೂಲ್ಸ್ ತೆಗಿರಿ ಫಸ್ಟ್ ಅಂತ ಹೇಳ್ತೀರಿ, ಲಾ ಎಲ್ಲಿ ತೆಗಿರಿ ಅಂತ ಹೇಳ್ತೀರಿ ಕರೆಕ್ಟಾ, ರೂಲ್ಸ್ ಇದ್ರೆ ನೋಡ್ತೀರಿ ನಾವೇನ್ ಮಾಡ್ತೀರಿ ಫೈನ್ ಕಟ್ತೀರಿ ಅಂತ ಹೇಳ್ತೀರಿ. ಅದೇ ರೀತಿ ನೋಡ್ಬೇಕಾದ್ರೆ ಧರ್ಮಶಾಸ್ತ್ರ ಇಲ್ದಿರ್ಬೇಕಾದ್ರೆ ಪಾಪ ಎಣಿಕೆ ಮಾಡೋದು ಹೆಂಗೆ? ದೇವ್ರು ಯಾರಿಗೂ ಹೇಳಿದ್ರ ಹಿಂಗ್ ಮಾಡ್ಬೇಡ ಹಿಂಗ್ ಮಾಡೋತೇನೆ ಹೇಳಿದ್ರ? ಆದಾಮ್ ಹೇಳ್ದಂಗೆ ಬರೀ ಯಾರಿಗೂ ಹೇಳಿದ್ರ? ದೇವ್ರ ಯೋಚನೆ ಮಾಡಿ, ಕಾಯಂಗ್ ಹೇಳಿದ್ರ? ಆಬೆಲ್ ಹೇಳಿದ್ರ? ಸೆತ್ತಿ ಹೇಳಿದ್ರ? ಮೆಥೂಸೆಲಾ ಹೇಳಿದ್ರ? ಯಾರ್ಯಾರು ಕೇಳಿದ್ರ? ಅಲ್ಲಿರಂತ ಏನಾಗ್ತದೆ ಹೇಳಿದ್ರ? ಯಾರಿಗೂ ಹೇಳಿದ್ರೆ ಹಂಗಿರ್ಬೇಕು ನೋಡ್ಬೇಕಾದ್ರೆ ನ್ಯಾಯದ ಪ್ರಕಾರ ಇವ್ರಿಗೆಲ್ಲ ಮರಣನೇ ಕೊಡಂಗಿಲ್ಲ, ಮರಣನೇ ಇವ್ರಿಗೆ ನಿಲ್ಲಿಸಂಗಿಲ್ಲ. ಯಾಕೊತ್ತಾ? ಆದಾಮ್ ಹೇಳಿರೋ ರೀತಿಯಲ್ಲಿ ದೇವ್ರು ಯಾರಿಗೂ ಏನೂ ಹೇಳಿಲ್ಲ. ಈ ತರ ಹಣ್ಣ ತಿನ್ನು, ತಿನ್ಬೇಡ, ತಿಂದ್ರೆ ನಿಮ್ಗೆ ಮರಣ ಕೊಡ್ತೀನಿ ಅಂದ್ಬಿಟ್ಟು ಹೇಳಿದ್ ಒಬ್ರಿಗೆ ಆದಾಮ್ಗೆ. ಅದು ಬಿಟ್ರೆ ನೆಕ್ಸ್ಟ್ ಹೇಳಿದ್ ಯಾವಾಗ ಅಂತಂದ್ರೆ ನೋವ ಒಂದು ಮೋಸೆಸ್ ಕಾಲದಲ್ಲಿ ಮಾತ್ರ, ಮೋಸೆ ಮುಖಾಂತರ ಧರ್ಮಶಾಸ್ತ್ರ ಕೊಟ್ಟಲ್ಲ ಅವಾಗ ಮಾತ್ರ ಹೇಳಿದ್ರು ಹೊರತು ಅದಕ್ಕಿಂತ ಒಂದು ಮುಂಚೆ ಯಾವಾಗಲೂ ಹೇಳಿಲ್ಲ. ಅದಕ್ಕೆ ಹೇಳ್ತಾರೆ ಹೇಳ್ತಾರೆ ವಚನ ಸರಿ ಓದಿಷ್ಟು ಇನ್ಸರಿ ನೋಡ್ರ ಪಾಪವು ಲೆಕ್ಕಕ್ಕೆ ಬರುದಿಲ್ಲ ಅಂತಂದ್ಬಿಟ್ರು. ಆಮೇಲೆ ಆದರೂ ಆದಾಮಿನ ಕಾಲದಿಂದ ಮೋಸೆಯ ಕಾಲದವರೆಗೂ ಮರಣದ ಆಳ್ವಿಕೆ ನಡೀತು ಅಂತ ನೋಡ್ರ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ. ಕಟ್ಟ ನೋಡ್ಬೇಕ್ರೆ ಮರಣನ ವಿಧಿಸಂಗೆ ಇಲ್ಲ, ಪಾಪನ ಹೆಣ್ಸಂಗೆ ಇಲ್ಲ, ಆದ್ರೂ ಕೂಡ ಮರಣದ ಆಳ್ವಿಕೆ ನಡೀತು ಅಂತ ಹೇಳ್ತಾರೆ. ಇದೆಂಗ್ ಸಾಧ್ಯ? ಹೆಂಗೆ ಸಾಧ್ಯ ಅಂದ್ರೆ ಅಪೋಸ್ಟಲ್ ಪೌಲ್ ಅದನ್ನೇ ಡಿಬೇಟ್ ಮಾಡ್ತಾ ಇರೋದು. ಇದು ಹೆಂಗೆ ಸಾಧ್ಯ ಅಂತಂದ್ರೆ ಆದಾಮಿಂದ ಬಂದಿರಂತ ಒಂದು ದಂಡನೆ ಯಾರ ಮೇಲೆ ಬಂತು? ಎಲ್ಲಾ ಮನುಷ್ಯ ಮೇಲೆ ಬಂದಿರೋ ಕಾರಣದಿಂದ ಏನಾಯ್ತು ಅಂತಂದ್ರೆ ಎಲ್ಲಾರ್ದು ದೇವರು ಆದಾಮದಲ್ಲೇ ಮಾಡ್ರು ಮರಣದಂಡನೆಗೆ ಒಪ್ಪಿಸ್ಕೊಟ್ಟಿರೋ ಕಾರಣದಿಂದ ಒಬ್ಬ ಮನುಷ್ಯನ ಮುಖಾಂತರ ಎಲ್ಲಾರ ಮೇಲೆ ಮಾಡ್ತೀವಿ ಇವಾಗ ಮರಣದಂಡನೆ ಬಂದ್ಬಿಡ್ತೀನಿ ಅಂತ. ಮುಂದೆ ಬದಿಷ್ಟು ನೋಡೋಣ. ಆದಾಮನು ದೇವರಾಗನೇ ಮೀರಿ ಮಾಡಿದ್ದ ಪಾಪಕ್ಕೆ ನೋಡ್ರಿ ಸಮಾನವಾದ ಪಾಪವನ್ನು ಮಾಡದೆ ಇದ್ದವರ ಮೇಲೆಯೂ ನೋಡೋದ ಎಷ್ಟು ಕ್ಲಿಯರ್ ಇದೆ ನೋಡಿ ವಚನ ನೋಡಿದ್ದೀನಿ. ಆದಾಮನಿಗೆ ಸರಿ ಸಮಾನವಾದ ರೀತಿಯಲ್ಲಿ ಪಾಪ ಮಾಡದೇವ್ರ ಮೇಲೆ ಕೂಡ ಅಂತಲ್ಲೇ ಮರಣದ ಆಳ್ವಿಕೆ ನಡೀತದೆ. ಅರ್ಥ ಆಯ್ತಾ ನಿಮ್ಗೆ? ಅರ್ಥ ಆಯ್ತಲ್ವಾ? ಹೇಳ್ತಾರೆ ಆದಾಮ್ ಪ್ರಕಾರ ಯಾವ ಮನುಷ್ಯ ಪಾಪ ಮಾಡಲೇನೋ ಸರಿ ಅವ್ರ ಮೇಲೆ ಕೂಡ ಮರಣದ ಆಳ್ವಿಕೆ ನಡೀತು ಅಂತ ಹೇಳ್ತಾರೆ. ಇದು ಹೆಂಗೆ? ಇದೆಂಗೆ ಅಂತಂದ್ರೆ ಒಬ್ಬ ಮನುಷ್ಯನ ಮುಖಾಂತರ ನೋಡ್ತಾ ಏನ್ ಬಂತು? ಪಾಪ ಬಂತು. ಆ ಪಾಪದ ಮುಖಾಂತರ ಮರಣ ಎಲ್ಲರೂ ಬಂದಿರೋದ್ರಿಂದ ಅವ್ರ ತಂದೆ ಮಾಡಿದ ರೀತಿಯಲ್ಲಿ ಮಕ್ಕಳು ಪಾಪ ಮಾಡಿದಾಗ ಸರಿ ಇವ್ರ ಮೇಲೆ ಬಂದಿರೋದ್ರಿಂದ ಒಬ್ಬ ಮನುಷ್ಯನ ಮುಖಾಂತರ ಬಂದಿರೋದ್ರಿಂದ ಎಲ್ಲಾರು ಮರಣ ಅನುಭವಿಸೋದಿಲ್ಲ ಆಯ್ತಂತೆ. ಅಲ್ಲ ನೆಕ್ಸ್ಟ್ ಆಮೇಲೆ ಮುಂದೆ ಬನ್ನಿ.
ಅದು ನಡೀತಿತ್ತು.
ಆಮೇಲೆ ನೋಡ್ರ ಅದಕ್ಕೆ ಕರ್ತಲ್ಲಿ ಪ್ರಿಯ ನೋಡ್ಬೇಕಾದ್ರೆ ಆದಾಮಿಂದ ಹಿಡಿದು ಯೇಸು ಕೃಷ್ಣ ಅವ್ರ ಮೊದಲ ಬರಿಕೆವರೆಗೂ ಏನಾಯ್ತು ಅಂದ್ರೆ ಫುಲ್ ಮರಣದ ಆಳ್ವಿಕೆ ಅಂತ ಲೋಕದಲ್ಲಿ ಎಲ್ಲಾರ ಮೇಲೂ ನಡೀತು ಅಂತ ನೋಡ್ತಾ ಇದ್ರು. ಅದೇ ವಚನ ಹೇಳ್ತಾ ಇದ್ರೆ ಆ ಆದಾಮನು ಮುಂದೆ ಬರಬೇಕಾದಂತ ಒಂದು ಪುರುಷನಿಗೆ ಏನಾಗಿದ್ದಂತೆ ಅವರು ಸೂಚಕ ಪುರುಷನಾಗಿದ್ದ ಅಂತ ಮುಂದೆ ಯಾರೋ ಒಬ್ಬ ಮನುಷ್ಯ ಬರ್ತಾ ಇದ್ರಂತೆ. ಆ ಮನುಷ್ಯನ್ಗೆ ಆದಾಮ ಏನಂತೆ ಒಂದು ಎಕ್ಸಾಂಪಲ್ ಅಂತ ಸೂಚಕ ಪುರುಷ. ಇನ್ನೂ ಸಿಗೋದಿಷ್ಟ ವಚನ ನೋಡ್ರ ಬರಬೇಕಾದಂತ ಒಬ್ಬ ಮನುಷ್ಯನ್ ಏನಾಗಿದ್ದಾನೆ ಇವಾಗ ಸೂಚಕ ಪುರುಷನಾಗಿದ್ದಾನೆ ಅಂತಂದ್ರ ಹಂಗಾರೆ ಕರ್ತಲೆ ಪ್ರೀತಿ ಅಂತ ಹೋದ್ರೆ ಆ ಮನುಷ್ಯ ಯಾರು? ಆ ಆದಾಮನು ಮೊದಲೇ ಆದಾಮನು ಅದ್ರ ಮುಂದೆ ಯಾರೋ ಒಬ್ಬ ಮನುಷ್ಯ ಬರ್ತಾ ಇದ್ರೆ ಆ ಮನುಷ್ಯನ್ಗೆ ಏನಾಗಿರುತ್ತೆ ಅವರು ಒಂದು ಎಕ್ಸಾಂಪಲ್ ಆಗಿರು ಅಂತ ಹೇಳ್ತಾರೆ. ಅಂದ್ರೆ ಆ ಮನುಷ್ಯ ಯಾರು ನೋಡ್ಬೇಕಾರೆ ನಮ್ಮ ರಕ್ಷಕನಾಗಿರಂತ ಯೇಸು ಸ್ವಾಮಿ ಅಂದ್ರ ನಮ್ಮ ಕರ್ತನು ಅಂದ್ರ ಭೂಲೋಕಕ್ಕೆ ಬರ್ಬೇಕಾದ್ರೆ ಹೆಂಗ್ ಬಂದು ಅಂದ್ರೆ ಆ ಮೊದಲೇ ಮನುಷ್ಯನಾಗಿರಂತ ಆದಾಮನ್ಗೆ ಸೂಚಕ ಪುರುಷನಾಗಿರೋ ಅವ್ರು ಭೂಲೋಕಕ್ಕೆ ಬರ ನೋಡ್ತೀನಿ ಅಂದ್ರ ಏನಕ್ಕೆ ಅಂತಂದ್ರೆ ರ್ಯಾನ್ಸಮ್ ಕೊಡಕ್ಕೆ. ಏನಕ್ಕೆ ಬಂದ್ರು ಅಂತಂದ್ರೆ ಒಂದು ವಿಮೋಚನೆ ಕೊಡೋದಿಕ್ಕೆ. ಅದಕ್ಕೆ ಬೈಬಲ್ ಅಲ್ಲಿ ಎಲ್ಲಾರು ಯೇಸು ಕ್ರಿಸ್ತನ್ಗೆ ಆದಾಮನು ಅಂತ ಹೆಸರು ಬರ್ತಿದ್ಯಾ ಎಲ್ಲಾರು ಕೊಟ್ಟಿದ್ದಾರ ಬೈಬಲ್ ಅಲ್ಲಿ ವಚನ ಓದಿರ್ತೀನಿ. ಮುಂದನೇ ಕುರಿತ 15:45 ವಚನ ನೋಡ್ರಿ ಮೊದಲನೇ ಮನುಷ್ಯನ ಅಂತ ಆದಾಮನು ಬದುಕುವ ಪ್ರಾಣಿ ಅಂತ ಬರ್ತಿದೆಯಲ್ಲ ನೆಕ್ಸ್ಟ್
ಕಡೆಯ
ಆದಾಮನು ನೋಡ್ರ ಬದುಕಿಸುವಂತ ಆತ್ಮನು ಅದರ ಕಡೆಯ ಆದಾಮನು ನೋಡ್ರ ಮೊದಲೆಯ ಆದಾಮನು ಅದರ ಆಮೇಲೆ ಪಡೆಯ ಆದಾಮನು ಅಂದ್ರೆ ನೋಡ್ಬೇಕ್ರೆ ಬೈಬಲ್ ಅಲ್ಲಿ ಯೇಸು ಕ್ರಿಸ್ತನಿಗೆ ಅಂತ ಸಿಗುತ್ತಾ ಸೆಕೆಂಡ್ ಆಡಮ್ ಅಂದ್ರೆ ಲಾಸ್ಟ್ ಆಡಮ್ ಅಂತಂದ್ಬಿಟ್ಟು ಯಾರಿಗೆ ಹೆಸರು ಅಂತಂದ್ರೆ ಬೈಬಲ್ ಅಲ್ಲಿ ಯೇಸು ಕ್ರಿಸ್ತನಿಗೆ ಸರಿ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಭೂಲೋಕ ಬರ್ಬೇಕ್ರೆ ಹೆಂಗೆ ಬಂದ್ರು ಅಂತಂದ್ರೆ 7ನೇ ಆದಾಮಕ್ಕೆ ಬಂದ್ರಂತೆ. 47ನೇ ವಚನ ಒಂದಿಷ್ಟ 47 ನೋಡ್ರ ಮೊದಲೇ ಮನುಷ್ಯನು ಮಣ್ಣಿಗೆ ಸಂಬಂಧಪಟ್ಟವನು ಆಮೇಲೆ ಎರಡನೇ ಮನುಷ್ಯನು ಪರಲೋಕದಿಂದ ಬಂದವನು. ಅದೇ ಹೇಳೋದಕ್ಕೆ ಕತ್ತಲೆ ಪ್ರೀತಿ ಅನಿಸೋದ್ರೆ ಎರಡನೇ ಮನುಷ್ಯನಂತೆ ಎರಡನೇ ಆದಾಮನು ಪರಲೋಕದಿಂದ ಬಂದಂತ ನಮ್ಮ ರಕ್ಷಣೆ. ಅದೇ ಹೇಳ್ಬೇಕಂದ್ರೆ ಯೇಸು ಭೂಲೋಕ ಬರ್ಬೇಕಾದ್ರೆ ಹೆಂಗೆ ಬಂದ್ರು ಅಂತಂದ್ರೆ ಎರಡನೇ ಆದಾಮಕ್ಕೆ ಬಂದ್ರಂತೆ. ಮೊದಲೇ ಆದಾಮ್ಗೆ ಈಕ್ವಲ್ ಆಗಿ ಎರಡನೇ ಆದಾಮ್ರು ಯಾರು ಬಂದಿದೆ ಅಂದ್ರೆ ನಮ್ಮ ರಕ್ಷಕನು. ಸರಿ ಯೇಸು ಸ್ವಾಮಿ ಭೂಲೋಕ ಬರ್ಬೇಕಾದ್ರೆ ಏನಕ್ಕೆ ಎರಡನೇ ಆದಾಮಗೆ ಬಂದ್ರು? ಏನಕ್ಕೆ ಎರಡನೇ ಆದಾಮಕ್ಕೆ ಬರ್ಬೇಕಾಗಿತ್ತು ನೋಡ್ಬೇಕ್ರೆ ಅದೇ ಈಡು ಏನ್ ಕೊಡಕ್ಕೆ ವಿಮೋಚನಾತ್ಮಕವಾಗಿ ಈಡ್ ಕೊಡಕ್ಕೆ ರ್ಯಾನ್ಸಮ್ ಕೊಡಕ್ಕೆ ಬಂದಂತೆ. ರ್ಯಾನ್ಸಮ್ ಅಂತ ಏನ್ ನೋಡ್ತಿದ್ರೆ ಕರೆಸ್ಪಾಂಡಿಂಗ್ ಪ್ರೈಸ್ ಸರಿ ಸಮಾನವಾಗಿರೋಂತ ಬೆಲೆ ಅಂದ್ರ ಅದೇ ಅರ್ಥ ಮಾಡ್ಕೋಬೇಕಾದ್ರೆ ಸರಿ ಸಮಾನವಾಗಿರೋ ಬೆಲೆ ಅಂತಂದ್ರೆ ಕರ್ತನ ಪ್ರೀತಿ ಅಂತ ಅಂದ್ರೆ ಒಂದು ಅಂಗಡಿಗೆ ಹೋಗ್ತೀರಿ ತರಕಾರಿ ಅಂಗಡಿಗೆ ಅಂದ್ರ ಒಂದ್ ಕೆಜಿ ಟೊಮೆಟೊ ಕೊಡು ಅಂತಂದ್ರೆ ಅವ್ನು ಎಷ್ಟು ಕೊಡ್ಬೇಕು ಇವಾಗ ಒಂದ್ ಕೆಜಿ ಬಟ್ಟ ಹಾಕ್ಬಿಟ್ಟು ಏನ್ ಮಾಡಬೇಕು ಇವಾಗ ಒಂದ್ ಕೆಜಿ ಟೊಮೆಟೊ ಕೊಡ್ಬೇಕು ಅಂದ್ರ 100 ಗ್ರಾಮ್ ಜಾಸ್ತಿ ಕೊಟ್ರೆ ನೀವು ಈಸ್ಕೊಂಡು ಹೋಗ್ಬಿಡ್ತೀರಾ ಅದರ ಅವ್ನು ಕೊಡ್ಬೇಕಲ್ಲ ಅದರ ಸೊ 100 ಗ್ರಾಮ್ ಕಮ್ಮಿ ಕೊಟ್ರೆ ಈಸ್ಕೊಂತೀರಾ ಅದು ಸರಿ ಸಂಬಂಧ ಬೆಲೆ ಆಗ್ಬಿಡ್ತೀರ ಅದರ ಸರಿ ಸಂಬಂಧವಾಗಿರೋ ಬೆಲೆ ಆಗೋದಿಲ್ಲ 100 ಗ್ರಾಮ್ ಕಮ್ಮಿ ಕೊಟ್ರೆ ಸರಿ ಸಂಬಂಧವಾಗಿರೋ ಬೆಲೆ ಆಗೋದಿಲ್ಲ ಅದೇ ರೀತಿ 100 ಗ್ರಾಮ್ ಜಾಸ್ತಿ ಕೊಟ್ಟರು ಕೂಡ ಏನಾಗೋದಿಲ್ಲ ಅದು ಸರಿ ಸಂಬಂಧವಾಗಿರೋ ಬೆಲೆ ಆಗೋದಕ್ಕೆ ಸಾಧ್ಯ ಇಲ್ಲ ಹೆಂಗಿರ್ಬೇಕು 1 ಕೆಜಿಗೆ ಸರಿಯಾಗಿ ಹೆಂಗಿರ್ಬೇಕು 1 ಕಿಲೋ ಇರಬೇಕು ಟೊಮೆಟೊ ಇರಬೇಕು ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸೌರಿಸಿದ್ರೆ ಇದೇ ಸರಿ ಸಮಾನವಾಗಿರೋ ಬೆಲೆ ಅಂದ್ರೆ ಏಸು ಕ್ರಿಸ್ತ ಭೂಲೋಕಕ್ಕೆ ಬರ್ಬೇಕ್ರೆ ಒಂದು ರ್ಯಾನ್ಸಮ್ ಆಗಿ ಸರಿ ಸಮಾನವಾಗಿರೋ ಬೆಲೆಗೆ ಆಗಿರ್ತಕ್ಕಂತ ಏನ್ ಮಾಡ್ಬಿಟ್ಟ ತಂದೆ ಆ ದೇವ್ರು ಯಾರು ಕಳ್ಸಿಕೊಟ್ರು ಅಂದ್ರೆ ತನ್ನ ಒಬ್ಬನೇ ಮಗನೇ ಕಳ್ಸಿಕೊಟ್ರು ಯಾಕೆ ಏಸು ಕ್ರಿಸ್ತನೇ ಬರ್ಬೇಕಾಯ್ತು ಭೂಲೋಕದಲ್ಲಿ ಅಷ್ಟೊಂದು ಜನಗಳು ಆದಾಮ್ ಇಟ್ಟಿರಂತ ಮನುಷ್ಯಗಳಿದ್ರಲ್ಲ ಆದಾಮ್ ಇಟ್ಟಿರಂತ ಒಂದು ಮಕ್ಕಳಿದ್ರಲ್ಲ ಇವರಲ್ಲಿ ಯಾರೋ ಒಬ್ರು ಹೋಗ್ಬಿಟ್ಟು ಆದಾಮನ ವಿಮೋಚನೆ ಮಾಡಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಕರ್ತನೇ ಪ್ರಿಯ ನೋಡ ಸೋದರ ಸೋದರೆ ಆದಾಮನ ವಿಮೋಚನೆ ಮಾಡಕ್ಕೆ ಯಾಕೆ ಏಸು ಕ್ರಿಸ್ತನೇ ಬರ್ಬೇಕಾಗಿತ್ತು ಆದಾಮ್ಗಿರಂತ ಅಷ್ಟೊಂದು ಜನಗಳು ಮಕ್ಕಳಿದ್ರಲ್ಲ ಯಾರೋ ಒಬ್ಬರೋಗ್ಬಿಟ್ಟು ಆದಾಮ್ಗೆ ಈಡ್ಕೊಡ್ಬೋದಲ್ಲ ರ್ಯಾನ್ಸಮ್ ಕೊಡ್ಬೋದಲ್ಲ ನೋಡಿದ್ದೀನಿ ಸರಿ ಸಮಾನವಾಗಿರೋ ಬೆಲೆ ಇವಾಗ ಆದಾಮ್ ಪಾಪ ಮಾಡ್ಬಿಟ್ಟವನೆ ಈ ಆದಾಮನ ವಿಮೋಚನೆ ಮಾಡಕ್ಕೆ ಆದಾಮ್ಗಿರಂತ ಯಾರೊಬ್ರು ಮಕ್ಕಳು ಹೋಗ್ಬಿಟ್ಟು ಆದಾಮ್ಗೆ ಬೆಲೆ ಕೊಡ್ಬೋದಲ್ಲ ಯಾಕೆ ಕೊಡಕ್ಕಾಗಿಲ್ಲ ಯಾಕಾಗಿಲ್ಲ ಯಾಕ ಬೈಬಲ್ ಹೇಳ್ತಂದ್ರೆ ಈ ಆದಾಮಿನ ಮಕ್ಕಳು ಎಲ್ಲರೂ ಏನ್ ಮಾಡಿದ್ರೆ ಪಾಪ ಮಾಡಿ ಪಾಪದಲ್ಲಿ ಬಿದ್ದೋಗಿದ್ದಾರೆ ಒಬ್ರು ನೀತಿವಂತರಿಲ್ಲ ಎಲ್ಲರೂ ಏನಾಗ್ಬಿಟ್ರೆ ಇವಾಗ ಪಾಪದಲ್ಲಿ ಬಿದ್ದು ಅನೀತಿವಂತ ಆಗಿದ್ದ ಅನೀತಿವಂತರು ಹೋಗ್ಬಿಟ್ಟು ನೀತಿವಂತನಿಗೆ ಜೀವ ಕೊಡಕ್ ಸಾಧ್ಯನಾ ಖಂಡಿತವಾಗೋ ಸಾಧ್ಯ ಇಲ್ಲ ಒಬ್ಬ ಪಾಪಿ ಹೋಗ್ಬಿಟ್ಟು ಒಬ್ಬ ಪಾಪಿನ ಏನ್ ಮಾಡಕ್ ಸಾಧ್ಯ ಇಲ್ಲ ವಿಮೋಚನೆ ಮಾಡಕ್ಕೆ ಸಾಧ್ಯ ಇಲ್ಲ ಅದೇ ಹೊಡ್ಬೇಕಾದ್ರೆ ಆದಾಮಿನಂತ ಮಕ್ಕಳು ಯಾರೋ ಆದಾಮ ನಿರ್ಮಾಣಕ್ಕೆ ಸಾಧ್ಯ ಇಲ್ಲ ಈಡುಕೊಟ್ಟಿ ರಕ್ಷಣೆ ಮಾಡಕ್ಕೆ ಸಾಧ್ಯನೇ ಇಲ್ಲ ವಚನ ಓದಿದ್ದೀನಿ ಕೀರ್ತನೆ 49:7-9 ಕೀರ್ತನೆ 49ನೇ ಅಧ್ಯಾಯ 7-9 ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು ಯಾರೋ ಒಬ್ರು ಹೋಗ್ಬಿಟ್ಟು ಈಡಿನ ಕೊಟ್ಬಿಟ್ಟು ತನ್ನ ಒಂದು ಸಹೋದರ ಅದರ ಮರಣನ ಒಂದೇ ರೀತಿಯಲ್ಲಿ ಈಡ್ಕೊಡೋದಿಕ್ಕೇನಿಲ್ಲ ಸಾಧ್ಯನೇ ಇಲ್ಲ ಅದೇ ಯಾಕಂದ್ರೆ ಎಲ್ಲರೂ ಪಾಪದಲ್ಲಿ ಬಿದ್ದೋಗಿ ಎಲ್ಲ ಅನೀತಿವಂತರಾಗಿರ್ತ ಹೋಗ್ಬಿಟ್ಟು ಒಬ್ರು ಏನ್ ಮಾಡಕ್ ಸಾಧ್ಯ ಇಲ್ಲ ಈಡ್ಕೊಡಕ್ಕೆ ಸಾಧ್ಯ ಇಲ್ಲ ಅದೇ ನೋಡ್ಬೇಕಾದ್ರೆ ಕರ್ತನೇ ಪ್ರೀತಿ ಅಂತ ಸೋರಿಸಿದ್ರೆ ಆದಾಮಿಗೆ ಬಂದ್ಬಿಟ್ಟು ಆದಾಮಿನ ಮಕ್ಕಳು ಒಬ್ರು ಕೂಡ ವಿಮೋಚನೆ ಕೊಡಕ್ ಸಾಧ್ಯ ಇಲ್ಲ ಬೆಲೆ ನೋಡ್ತಾಯ್ತು ಕಮ್ಮಿ ಆಗ್ಬಿಡ್ತಾ ಇತ್ತು ಅಂದ್ರೆ ಸರಿ ಓಕೆ ಇವಾಗ ಆದಾಮ್ಗೆ ಒಂದು ಆದಾಮ್ ಮಕ್ಕಳು ಕೊಡಕ್ ಸಾಧ್ಯ ಇಲ್ಲ ಆಕಾಶಿನ ಒಂದು ದೂತ ಬಂದು ಕೊಡ್ಬೋದಾಗಿತ್ತಲ್ಲ ಅಲ್ಲರ ನೋಡಿ ಇವಾಗ ಆದಾಮ್ ಪಾಪ ಮಾಡ್ದ ಇವಾಗ ಆದಾಮ್ನ ಕಾಪಾಡೋದಕ್ಕೆ ಆಕಾಶದಿಂದ ಒಬ್ಬ ದೂತ ಬಂದ್ಬಿಟ್ಟು ಆದಾಮ್ಗೆ ಏನ್ ಕೊಡ್ಬೋದು ಒಂದು ಈಡ್ ಕೊಡ್ಬೋದಾಗಿತ್ತಲ್ಲ ಇದ್ಯಾಕಾಗಿಲ್ಲ ಏನಕ್ಕಾಗಿಲ್ಲ ಗೊತ್ತರ ಒಬ್ಬ ದೂತ ಬಂದ್ಬಿಟ್ಟು ಆದಾಮ್ಗೆ ಒಂದು ಈಡ್ ಕೊಡಕ್ಕೆ ಸಾಧ್ಯವಾಗ್ತಾರಂದ್ರೆ ಅದು ಸರಿ ಸಮಾನವಾಗಿರೋ ಬೆಲೆ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಮನುಷ್ಯನ ಒಂದು ಯಾವ್ದಾದ್ರು ಸೃಷ್ಟಿ ಮಾಡಿದ್ರೆ ದೇವದೂತನ ಮನುಷ್ಯಕ್ಕಿಂತ ಮೇಲೆ ಮಾಡಿದ್ದಾರೆ ದೇವರು ಸೃಷ್ಟಿ ಮಾಡಿದ್ದಾರೆ ಅದರ ವಚನ ಓದಿದ್ದೀನಿ ಕೀರ್ತನೆ 8:4 ಕೀರ್ತನೆ 8:4 ಓದಿದ್ದೀನಿ ಮನುಷ್ಯ ಎಷ್ಟು ಮಾತ್ರದವನು ನೋಡ್ರ ಅವನನ್ನು ನೀನ್ ಯಾಕೆ ನೆನೆಸಬೇಕು ಅವನಲ್ಲಿ ನೀನ್ ಯಾಕೆ ಲಕ್ಷ್ಯ ಬಿಡಬೇಕು ನೋಡ್ರ ದೇವ ದೂತರಿಗಿಂತ ಸ್ವಲ್ಪ ಕಮ್ಮಿಯಾಗೆ ಮಾಡಿದ್ಯಲ್ಲ ಅದೇ ಹೊಡ್ಬೇಕು ಕರ್ತನೇ ಪ್ರೀತಿ ಅಂತ ಸೋದರಿಸಿದ್ರೆ ದೇವರು ಮನುಷ್ಯನ ಸೃಷ್ಟಿ ಮಾಡ್ಬೇಕು ಹೆಂಗ್ ಸೃಷ್ಟಿ ಮಾಡಿದ್ರೆ ದೇವ ದೂತರಿಗೆ ಸ್ವಲ್ಪ ಕಮ್ಮಿಯಾಗೆ ಮಾಡಿದ್ದಾರಂತೆ ಹಂಗಾರೆ ದೇವದೂತರು ಮನುಷ್ಯನಿಗಿಂತ ಸ್ವಲ್ಪ ಏನಾಗಿದ್ರೆ ಎತ್ತರದಲ್ಲಿದ್ದಾರೆ ಮೇಲೆ ಇಡೋರೆ ಹಂಗಿರ್ಬೇಕಾದ್ರೆ ಅಂತ ಒಬ್ಬ ದೂತ ಬಂದ್ಬಿಟ್ಟು ಈ ಒಂದು ಪರಿಪೂರ್ಣ ಅಂತ ಆದಾಮ್ಗೆ ಅದರ ವಿಮೋಚನೆ ಕೊಡಕ್ ಸಾಧ್ಯವಾಗ್ತದೆ ಅದು ಈಡಾಗೋದಿಕ್ಕೆ ಸಾಧ್ಯ ಇಲ್ಲ ಅದು ಸರಿ ಸಮಾನವಾಗಿರೋ ಬೆಲೆ ಆಗೋದಿಕ್ಕೆ ಸಾಧ್ಯ ಇಲ್ಲ ಅದು ಬೆಲೆ ಏನಾಗ್ತದೆ ಗೊತ್ತಾ ಜಾಸ್ತಿ ಆಗ್ಬೋದು ಅದೇ ನೋಡ್ಬೇಕಾದ್ರೆ ಯಾವುದೇ ಮನುಷ್ಯನ ಕೈಲಿ ಒಬ್ಬ ಮನುಷ್ಯನ ವಿಮೋಚನೆ ಮಾಡಕ್ಕೆ ಸಾಧ್ಯವಾಗಿಲ್ಲ ಪರಲೋಕದ ದೂತರು ಬಂದ್ಬಿಟ್ಟು ಆ ಮನುಷ್ಯನ ವಿಮೋಚನೆ ಮಾಡಕ್ಕೆ ಸಾಧ್ಯವಾಗಲಿಲ್ಲ ಅದರ ಸರಿ ಹಳೆ ಕಾಲದಲ್ಲಿ ಹೋರಿ ಎತ್ತುಗಳು ಬಲಿಗಟ್ಟಿಟ್ಟಲ್ಲ ಈ ಹೋರಿ ಎತ್ತುಗಳು ಬಲಿ ಮನುಷ್ಯನ ವಿಮೋಚನೆ ಮಾಡಕ್ಕೆ ಸಾಧ್ಯವಾಯ್ತಾ ನೋಡ್ಬೇಕಾರೆ ವಚನ ಓದಿ ಅಂತೀನಿ ಫೆಬ್ರವರಿಯಲ್ಲಿ 10:4 ಫೆಬ್ರವರಿ 10:4 ಬುಕ್ ಆಫ್ ಹೀಬ್ರೂಸ್ 10:4 ಹೋರಿಗಳು ಮತ್ತೆ ಹೋತಗಳ ರಕ್ತದಿಂದ ಪಾಪವು ಪರಿಹಾರ ಆಗೋದು ಅಸಾಧ್ಯ ಅಂತ ಅಂದ್ಬಿಟ್ರು. ಅಸಾಧ್ಯ ಒಂದು ಹೋರಿಗಳು ಮತ್ತೆ ಹೋತದ ರಕ್ತದಿಂದ ಪಾಪನ ವಿಮೋಚನೆ ಮಾಡೋದಕ್ಕೆ ಪಾಪನೆಲ್ಲ ತೊಳೆದಿಕ್ಕೆ ಇಲ್ಲ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಬೆಲೆ ಏನ ಮಾಡ್ತೀವಿ ಇವಾಗ ಕಮ್ಮಿ ಆಗ್ಬಿಟ್ಟು. ಯಾಕೆ ನೋಡ್ಬೇಕಾದ್ರೆ ಮನುಷ್ಯನ ಪ್ರಾಣಿಗಿಂತ ಸ್ವಲ್ಪ ಬೆಲೆ ಮಾಡಿದರೆ ಆ ಪ್ರಾಣಿ ಹೋಗ್ಬಿಟ್ಟು ಒಬ್ಬ ಮನುಷ್ಯನೇ ಮಾಡಕ್ಕೆ ಸಾಧ್ಯ ಇಲ್ಲ ವಿಮೋಚನೆ ಮಾಡಕ್ಕೆ. ಅದೇ ನೋಡ್ಬೇಕಾದ್ರೆ ಹಳೆ ಕಾಲದ ಎಷ್ಟೇ ಬಲಿಗಳು ಕೊಟ್ಟರು ಸರಿ ದೇವರ ನೀತಿನ ತೃಪ್ತಿ ಮಾಡ್ಬಿಟ್ಟು ಮನುಷ್ಯನೇ ಮಾಡಕ್ಕೆ ಸಾಧ್ಯ ಆಗಿಲ್ಲ ರಕ್ಷಣೆ ಮಾಡಕ್ಕೆ ಸಾಧ್ಯ ಇಲ್ಲ. ಅದೇ ನೋಡ್ಬೇಕಾದ್ರೆ ದೇವ್ರೇ ಮಾಡಗುತ್ತಾ ದೇವ್ರ ಲೋಕಾನೇ ಎಷ್ಟೋ ಪ್ರೀತಿ ಮಾಡಿ ಏನ್ ಮಾಡಗುತ್ತಾ ನಾನು ಒಬ್ಬನೇ ಮಗನ್ನ ಕಳ್ಸಿಕೊಟ್ರು ಎಲ್ಲಾರ್ದು ರಕ್ಷಣೆ ಮಾಡ್ಲಿಕ್ಕೋಸ್ಕರ ಅಂತಂದ್ರ ಅದಕ್ಕೆ ಯೇಸು ಸನ್ನ ಕಳ್ಸ್ಕೊಡ್ಬೇಕ್ರೆ ಯಾವ ರೀತಿ ಕಳ್ಸಿಕೊಟ್ರು ಬೈಬಲ್ ಓದಿ ಅಂತೀನಿ ವಚನ ಈ ಬ್ರೂಸ್ ಸೆಕೆಂಡ್ ಚಾಪ್ಟರ್ 9th ವರ್ಸ್ ಫೆಬ್ರವರಿಯಲ್ಲಿ 2nd ಅಧ್ಯಾಯ 9th ವಚನ ಇನ್ನೊಂದ್ಸರಿ ಓದಿ ನೋಡ್ರ ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟಂತ ಒಬ್ಬಾತನು ಅಂದರೆ ಯೇಸು ನೋಡ್ರ ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟ ಒಬ್ಬಾತನು ಪರಿಪೂರ್ಣವಾಗಿರೋ ಮನುಷ್ಯನ ಬಗ್ಗೆ ಹೋದ್ರಿ ಕೀರ್ತನೆ 8ನೇ ಅಧ್ಯಾಯದಲ್ಲಿ ದೇವರು ಅವನ ಹೆಂಗ ಸೃಷ್ಟಿ ಮಾಡಿದ್ರೆ ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟಂತ ಮನುಷ್ಯನು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಭೂಲೋಕಕ್ಕೆ ವಿಮೋಚನೆ ಮಾಡಕ್ಕೆ ಕಳಿಸಬೇಕಾದ್ರೆ ದೇವರು ಯಾವ ರೀತಿ ಕಳಿಸ್ಕೊಡ್ರು ಅಂತಂದ್ರೆ ದೇವದೂತರಿಗಿಂತ ಸ್ವಲ್ಪ ಕಮ್ಮಿಯಾಗಿ ಮಾಡಲ್ಪಟ್ಟಂತ ಒಬ್ಬ ಆತನ ಆ ಲೆವೆಲ್ಗೆ ಕಳಿಸ್ಕೊಟ್ರಂತೆ. ಏನಕ್ಕೆ ಅಂದ್ರೆ ಬೆಲೆ ಹೆಂಗಿರ್ಬೇಕಂತೆ ಸರಿ ಸಮಾನವಾಗಿರೋ ಬೆಲೆ ಆಗಿರ್ಬೇಕಂತೆ ಕರೆಸ್ಪಾಂಡಿಂಗ್ ಪ್ರೈಸ್ ಆಗಿರ್ಬೇಕಂತೆ. ಯಾಕಂದ್ರೆ ರ್ಯಾಂಕ್ ಸಮ ಆಗಿರ್ಬೇಕು ಅದೇ ಹೇಳ್ಬೇಕಾದ್ರೆ ಕರ್ತನೆ ಪ್ರೀತಿ ಅಂತ ಸೋದರ ಸೋದರೆ ತಂದೆಯ ದೇವರು ಯೇಸು ಕ್ರಿಸ್ತನ ಭೂಲೋಕ ಕಳಿಸ್ಬೇಕಾದ್ರೆ ಹೆಂಗ್ ಕಳಿಸ್ಕೊಟ್ರು ಅಂತಂದ್ರೆ ಸೇಮ್ ಆದಾಮ್ ಯಾವ ಲೆವೆಲ್ ಅಲ್ಲಿ ಇದ್ದಾವ ಇದೇ ಲೆವೆಲ್ ಅಲ್ಲಿ ಮನುಷ್ಯನಾಗಿ ಮಾಂಸ ರೂಪದಲ್ಲಿ ಮಾಡಂತಾರೆ ತನ್ನ ಮಗನ ಕಳ್ಸಿಕೊಟ್ರೆ ಇದು ಏನಾಯ್ತು ಸರಿ ಸಮಾನವಾಗಿರಂತ ಬೆಲೆ ಆಯ್ತು ಅಂತ ಹೇಳ್ತಾರೆ. ಅದೇ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಅಂದ್ರ ದೇವರ ಕೃಪೆಯಿಂದ ನಮಗೋಸ್ಕರ ಏನ್ ಅನ್ಬಸ್ಕೊತಾ ಮರಣನ ಅನ್ಬಸ್ಕಂತೆ ಓದಿದ್ದೀನಿ ಫೆಬ್ರವರಿಯಲ್ಲಿ 2nd ಚಾಪ್ಟರ್ 9th ವರ್ಸ್ ಇನ್ನೊಂದ್ಸಿ ಓದಿಸ್ತು ನನಗೆ ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ನೋಡ್ರ ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಏನ್ ಅನ್ಬಸ್ಬೇಕಂತೆ ಮರಣನ ಅನುಭವಿಸಬೇಕಾಯ್ತದೆ. ಕರ್ತನೆ ಪ್ರೀತಿಯನ್ನು ಸೌರಿಸಿದ್ರೆ ದೇವರ ಕೃಪೆಯಿಂದ ಯೇಸು ಕ್ರಿಸ್ತ ನಮ್ಗಾಗಿ ಏನು ಅನುಭವಿಸಬೇಕಂದ್ರೆ ಮರಣನ ಅನುಭವಿಸಬೇಕಾಯ್ತದೆ. ನೋಡಿ ದೇವರ ಕೃಪೆಯಿಂದ ಯೇಸು ಕ್ರಿಸ್ತ ಏನ ಅನುಭವಿಸೋದು ಮರಣ ಅನುಭವಿಸೋರು. ಯಾಕೆ ಯೇಸು ಕ್ರಿಸ್ತ ಮರಣ ಅನುಭವಿಸಬೇಕಾಯ್ತು ಯಾಕಂದ್ರೆ ಪಾಪ ಕೊಡೋದು ಸಂಬಳ ಏನ್ರಿ ಮರಣ ಅಂದ್ರೆ ಪಾಪ ಕೊಡೋದು ಸಂಬಳ ಮರಣ. ಅದರಿಂದ ಯೇಸು ಕ್ರಿಸ್ತ ನಮ್ಗಾಗಿ ಏನು ಅನುಭವಿಸಬೇಕಂದ್ರೆ ಮರಣ ಅನುಭವಿಸಬೇಕಾಯ್ತು. ಅದರ ಪಾಪ ಕೊಡೋದು ಸಂಬಳ ಬಂದ್ಬಿಟ್ಟು ನಿತ್ಯ ವೇದನೆ ಆಗಿದ್ದಂತಂದ್ರೆ ಯೇಸು ಕ್ರಿಸ್ತ ನಮಗೋಸ್ಕರ ಇವತ್ತವರೆಗೆ ಏನ್ ಮಾಡ್ಬೇಕು ನಿತ್ಯ ವೇದನೆ ಪಡಬೇಕಾಯ್ತು. ಆದ್ರೆ ಪಾಪ ಕೊಡೋದು ಸಂಬಳ ಏನ್ರಿ ಮರಣ. ಅದರ ಅದು ನೋಡ್ಬೇಕು ಬೇರೆ ಬೇರೆ ಕ್ಲಿಯರ್ ಆಗಿದೆ ವಚನ ಓದ್ಬಿಡಿದ್ರಿ ರೋಮಾಪುರದಲ್ಲಿ 6:23 ಓದ್ತೀನಿ. Romans 6:23 ಓದಿದ್ರಿ Romans 6:23 ಪಾಪವು ಕೊಡುವ ಸಂಬಳ ಮರಣ. ನೋಡ್ರ ಪಾಪ ಕೊಡುವ ಸಂಬಳ ಏನ್ರಿ ಮರಣ ಅಷ್ಟೇ. ಅದರಿಂದ ಯೇಸು ಕ್ರಿಸ್ತ ನಮ್ಗಾಗಿ ಏನು ಅನ್ಬಸ್ಕೊತಾ ಮರಣ ಅನ್ಬಸ್ಕಂತೆ. ಅದರ ಅದು ಮಾತ್ರ ಇದು ಸರಿ ಸಮಾನವಾಗಿರೋ ಬೆಲೆ ಸೇಮ್ ಲೆವೆಲ್ ಅಲ್ಲಿ ಬಂದ್ರು ಮನುಷ್ಯನ ರೂಪದಲ್ಲಿ ಮನುಷ್ಯ ರೂಪದಲ್ಲಿ ಇರಂತ ಒಬ್ಬ ಮನುಷ್ಯ ಅದರ ಸೇಮ್ ದಂಡನೆ ಮರಣ ಇತ್ತು ಇನ್ನು ವಿಮೋಚನೆ ಮಾಡಕ್ಕೆ ಮರಣ ಅನ್ಬೋಸಿದ್ರು. ಅದರ ಅದು ಮಾತ್ರ ಅಲ್ಲ ಇವನ್ ಸೇಮ್ ವಯಸ್ಸು ಕೂಡ ಅದರ ಆದಾಮನ ದೇವ್ರ ಸೃಷ್ಟಿ ಮಾಡ್ಬೇಕಾದ್ರೆ ಎಳೆಯ ಮಗುವಾಗ ಏನ್ ಮಾಡಕ್ ಹೋಗಿಲ್ಲ ಸೃಷ್ಟಿ ಮಾಡಕ್ ಹೋಗಿಲ್ಲ ಅದರ ಇನ್ಫ್ಯಾಂಟ್ ಆಗಿ ಏನ್ ಮಾಡಕ್ ಹೋಗಿಲ್ಲ ಸೃಷ್ಟಿ ಮಾಡಕ್ ಹೋಗಿಲ್ಲ. ಅದೇ ತರ ಯೇಸು ಕ್ರಿಸ್ತ ನಮ್ಗಾಗಿ ಜೀವ ಕೊಡ್ಬೇಕಾದ್ರೆ ಎಷ್ಟನೇ ವಯಸ್ಸಲ್ಲಿ ಜೀವ ಕೊಟ್ರಂದ್ರೆ 30ನೇ ವಯಸ್ಸಲ್ಲಿ. ಅದರ ಬೈಬಲ್ ಇದ್ರೆ ಅರಣ್ಯಕಾಂಡ 4ನೇ ಅಧ್ಯಾಯ 3ನೇ ವಚನ ಬರ್ಕೊಳ್ಳಿ ಅಂತಂದ್ರೆ ಮನೆಗೆ ಹೋಗಿ ಓದಿದ್ದೀನಿ. ಅರಣ್ಯಕಾಂಡ 4ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳ್ತಾರೆ ದೇವರ ಒಂದು ಆಲಯದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಬ್ಬ ಮನುಷ್ಯ 30ರಿಂದ 50 ವಯಸ್ಸವರೆಗೂ ಇರ್ಬೇಕಂತ ಹೇಳ್ತಾರೆ. ಆದ್ರೆ ದೇವರ ಪರಿಪೂರ್ಣ ಅಂತ ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ 30ನೇ ವಯಸ್ಸಲ್ಲಿ ಸೃಷ್ಟಿ ಮಾಡಿದ್ದು. ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಕೂಡ ಭೂಲೋಕದಲ್ಲಿ ತನ್ನ ದೀಕ್ಷಸ್ಥಾನ ಎಷ್ಟನೇ ವಯಸ್ಸು ತಗೊಂಡಿದ್ರು ನೋಡ್ಬೇಕಾದ್ರೆ 30ನೇ ವಯಸ್ಸು. ಯಾಕಂದ್ರೆ ಅದು ಬೆಲೆ ಹೆಂಗಿರ್ಬೇಕಾದ್ರೆ ಸರಿ ಸಮಾನವಾಗಿರೋಂತ ಬೆಲೆ ಆಗಿರ್ಬೇಕು ಈಕ್ವಲ್ ಕರೆಸ್ಪಾಂಡಿಂಗ್ ಪ್ರೈಸ್ ಆಗಿರ್ಬೇಕು ಅಂತ ಹೇಳ್ತಾರೆ. ಅದರ ಅದೇ ಕರ್ತನೆ ಪ್ರೀತಿ ಅಂತ ಸಹೋದರಿಸಿದ್ರೆ ದೇವರ ಒಂದು ಕೃಪೆಯಿಂದ ಯೇಸು ಕ್ರಿಸ್ತು ಏನ್ ಮಾಡುತ್ತೆ ಲೋಕದಲ್ಲಿ ಎಲ್ಲಾ ಜನಗಳಿಂದ ಸೇವ್ ಮಾಡುತ್ತೆ ಮರಣನ ಅನುಭವಿಸ್ತಾರೆ. ನೋಡ್ಬೇಕ್ರೆ ಯೇಸು ಕ್ರಿಸ್ತು ಬರೋದಕ್ಕಿಂತ 4000 ವರ್ಷ ಆಗಿರೋಂತ ಎಲ್ಲಾ ಮನುಷ್ಯರಿಗೂ ಯೇಸು ಕ್ರಿಸ್ತು ಬಂದಿದ್ದ ನಂತರ ಇರುವಂತ 2000 ವರ್ಷ ಎಲ್ಲಾ ಮನುಷ್ಯರಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಯೇಸು ಕ್ರಿಸ್ತು ಏನ್ ಮಾಡುತ್ತೆ ಮರಣ ಅನುಭವಿಸ್ಕೊಂತ ಅಂದ್ರ ಈ ರೀತಿ ಯೇಸು ಕ್ರಿಸ್ತ ಮಾಡಂತ ಎಲ್ಲಾ ಮನುಷ್ಯರಿಗೆ ಮಾಡವ್ರೆ ಮರಣನ ಅನುಭವಿಸ್ತಾರೆ ಅಲ್ವರ. ಇದರಿಂದ ಒಬ್ಬ ಮನುಷ್ಯ ಎಲ್ಲಾ ಒಂದು ಲೋಕದಿಂದ ಜನಗಳನ್ನ ವಿಮೋಚನೆ ಮಾಡೋಕೇನಾಯ್ತು ಸಾಧ್ಯವಾಯ್ತು. ಸರಿ, ಇದನ್ನ ಏನ್ ಪ್ರಯೋಜನ ಆಯ್ತು? ಇದೆಲ್ಲ ನಮ್ಗೆ ಗೊತ್ತಿರುತ್ತೆ ಬ್ರದರ್, ಇವೆಲ್ಲ ನಾವು ತುಂಬಾ ಸರಿ ಕೇಳ್ಬಿಟ್ಟಿದ್ರಿ. ಇದು ನೀವೇ ಬಂದು ಹೊಸದಾಗಿ ಏನ್ ಮಾಡ್ತಾ ಇದ್ರ, ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಬಂದು ಹೇಳ್ತಾ ಇದ್ರೆ ಇದೇನಿದು ಅದರ ಏನಿದು ಅಲ್ವರ? ಬೈಬಲ್ ಅಲ್ಲಿ ಇದೇ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಡಾಕ್ಟ್ರಿನ್ ಅದರ. ಇದೆಲ್ಲಾರ್ಗು ಗೊತ್ತು, ಎಲ್ಲಾ ಕ್ರೈಸ್ತವ್ರಿಗೂ ಗೊತ್ತಿದ್ದು ಅದರ. ಅರೆ, ಇನ್ನೊಂದು ತಿಳ್ಕೊಬೇಕಾದ ಬಹು ಮುಖ್ಯವಾಗಿರುವಂತಹ ಅಂಶ ಇದೆ. ಆ ವಚನ ಯಾವ್ದು ಅಂದ್ರೆ ಒಂದನೇ ಕುರಿತ 15:22 ಓದಿಂತೀನಿ. ಒಂದನೇ ಕುರಿತ 15:22. ನೋಡಿ, ಯಾವ ಪ್ರಕಾರ ಆದಾಮಿನ ಸಂಬಂಧದಿಂದ ಎಲ್ಲರೂ ಸಾಯುವರಾದರು. ಅದನ್ನ ಕರ್ತವ್ಯ ಪ್ರೀತಿ ಅಂತ ಸಂವರಿಸಿದ್ರೆ ಇವಾಗ ಆದಾಮಿನ ಸಂಬಂಧದಿಂದ ಎಲ್ಲರೂ ಏನಾಗ್ತಾರೆ? ಸಾಯ್ತಾ ಇದ್ದಾರೆ. ಲೋಕದಂತ ಪ್ರತಿಯೊಬ್ಬ ಮನುಷ್ಯ ಸಾಯ್ತಾ ಇರೋದು ಯಾರ ಸಂಬಂಧದಿಂದ? ಆದಾಮಿನ ಸಂಬಂಧ. ಎಲ್ಲ ಒಪ್ಕೊಂತೀರಾ? ಎಲ್ಲ ಕ್ರೈಸ್ತರು ಒಪ್ಕೊಂತೀರಾ? ಎಲ್ಲ ಕ್ರೈಸ್ತರು ಒಪ್ಕೊಂತೀರಾ? ಎಲ್ಲರೂ ಯಾರು ಸಾಯ್ತಾ ಇರೋದು? ಆದಾಮಿಂದ. ಅದನ್ನ ಯಾರು ಸಾಯ್ತಾರೆ? ಯಾವ ಯಾವ ಜಾತಿ ಜನಗಳು ಸಾಯ್ತಾರೆ? ಎಲ್ಲರೂ ಒಪ್ಕೊಂತೀರಾ? ಕ್ರಿಶ್ಚಿಯನ್ ಸಾಯ್ತಾ ಇದ್ದೀರಾ? ಮುಸ್ಲಿಮ್ಸ್ ಸಾಯ್ತಾ ಇದ್ದಾರಾ? ಹಿಂದೂಸ್ ಸಾಯ್ತಾ ಇದ್ದಾರಾ? ಅದರ ಯಹೂದಿಯರೆಲ್ಲ ಸಾಯ್ತಾ ಇದ್ದಾರಾ? ಇವರೆಲ್ಲ ಮರಣ ಒಂತರದು ಇವತ್ತು ಯಾರಲ್ಲಿ? ಆದಾಮ್ನಲ್ಲಿ. ಎಲ್ಲರ ಚಿಕ್ಕ ಚಿಕ್ಕ ಮಕ್ಕಳು ಹುಟ್ಟಿದ ತಕ್ಷಣ ಸತ ಬಿಡ್ತದೆ. ಅವ್ರ ಅಪ್ಪ ಅಮ್ಮ ಕೇಳಂತ ಒಂದೇ ಪ್ರಶ್ನೆ, ದೇವರೇ ನಿಮ್ಗೆ ಕಣಿಕರ ಇಲ್ವಾ? ನನ್ನ ಮಗನ ಯಾಕೆ ಬಲಿ ತಗೊಂಡ್ಬಿಟ್ಟೆ ಅಂದ್ಬಿಟ್ಟು ಅಂದ್ರ ಇವರೆಲ್ಲ ಯಾರು ಸಾಯ್ತಾ ಇರೋದು? ಆದಾಮ್ನ ಸಾಯ್ತಾರೆ. ಎಲ್ಲ ಒಪ್ಕೊಂತೀರಾ? ಅದರ ಒಪ್ಕೊಂತಿರ್ತಾರೆ. ಇದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ ಅದರ. ಎಲ್ಲರೂ ಸಾಯ್ತಾರೆ ಯಾರಲ್ಲಿ? ಆದಾಮ್ನಲ್ಲಿ. ಅವೆಲ್ಲರೂ ಆದಾಮ್ ಹುಟ್ಟಿರಂತ ಮಕ್ಕಳುಗಳೇ. ಎಲ್ಲಾ ಜಾತಿ ಜನಗಳು ಆದಾಮ್ ಹುಟ್ಟಿರೋ ಮಕ್ಕಳುಗಳೇ ಅದರ. ಇದು ಒಪ್ಕೊಂತಿರಲ್ವಾ? ಇನ್ನೊಂದು ಮುಖ್ಯವಾಗಿರೋ ಪಾಯಿಂಟ್ ಓದಿ, ಇವಾಗ ಮುಂದೆ ಓದಿ ಇಷ್ಟ ವಚನ. ಅದೇ ಪ್ರಕಾರ ಜಾತ ಇಟ್ಕೊಳ್ಳಿ. ಅದೇ ಪ್ರಕಾರ. ಯಾವ ಪ್ರಕಾರ? ಆದಾಮ್ನಲ್ಲಿ ಎಲ್ಲರೂ ಸಾಯ್ತಾರೋ ಪ್ರಕಾರನೇ ಇದೇ ಪ್ರಕಾರ. ನೋಡ್ರ, ಕ್ರಿಸ್ತನ ಸಂಬಂಧದಿಂದ ಕರ್ತವ್ಯ ಪ್ರೀತಿ ಅಂತ ಸೋದರರೇ, ಎಲ್ಲರಿಗೂ ಏನ್ ಬರ್ಬೇಕಂದ್ರೆ ಎಲ್ಲರಿಗೂ ಜೀವ ಬರ್ಬೇಕು. ಎಲ್ಲರೂ ಜೀವಿತರಾಗ್ತಾರೆ. ಇದೇ ಸತ್ಯ ವೇದ ಹೇಳೋದು. ಸತ್ಯ ವೇದ ಇದು, ಸುಳ್ಳಿನ ವೇದ ಅಲ್ಲ. ವಚನ ನೋಡಿ ಎಷ್ಟು ಸತ್ಯ ಹೇಳ್ತಾರೆ ಅಂದ್ರೆ, ಯಾವ ಪ್ರಕಾರ ಆದಾಮಿಂದ ಒಂದೊಂದು ಜಾತಿ ಜನಗಳು ಸಾಯ್ತಾ ಇದ್ರು, ಒಬ್ಬೊಬ್ಬ ಮನುಷ್ಯ ಸಾಯ್ತಾ ಇದ್ರು, ಕ್ರಿಸ್ತನಲ್ಲಿ ಏನಾಗ್ತದ? ಕ್ರಿಸ್ತನ ಸಂಬಂಧ ಎಲ್ಲರೂ ಏನಾಗ್ತಂತೆ? ಎಲ್ಲರೂ ಜೀವಿತರಾಗ್ತಾರೆ. ನೋಡ್ಬೇಕ್ರೆ, ಕ್ರಿಸ್ತನ ಒಂದು ಸಂಬಂಧದಿಂದ ಎಲ್ಲ ಸತ್ತೋಗಿರೋ ಮನುಷ್ಯಗೆ ಏನಿರ್ಬೇಕು? ಜೀವ ಇದ್ದೇ ಇರಬೇಕು. ಅಂದ್ರ ಯಾವ ಮನುಷ್ಯರಿಗೆ ಜೀವ ಇರಬೇಕು? ನೀವ್ ಹೇಳ್ರಿ, ಯಾವ ಮನುಷ್ಯರಿಗೆ ಜೀವ ಇರಬೇಕು? ಯಾವ ಜಾತಿ ಜನಗಳ ಜೀವ ಇರಬೇಕು ಇವಾಗ? ಬರೀ ಕ್ರೈಸ್ತವರ್ಗ? ಎಲ್ಲಾ ಮನುಷ್ಯರು ಯಾರ್ರಿ? ಹಿಂದೂಸ್ ಬರ್ತಾರ? ಮುಸ್ಲಿಮ್ಸ್ ಅವ್ರು ಬರ್ತಾರ? ಯಹೂದಿಯವ್ರು ಬರ್ತಾರ? ಅದರ ಬುದ್ಧಿಸ್ಟ್ ಬರ್ತಾರ? ನಾಸ್ತಿಕರು ಕೂಡ ಬರ್ತಾರೆ. ಅದೇ ವಚನ ಹೇಳೋದು. ಯಾವ ಪ್ರಕಾರ ಆದಾಮದ ಸಂಬಂಧ ಎಲ್ಲರೂ ಸಾಯ್ತಾ ಇದ್ರು, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧ ಎಲ್ಲರಿಗೆ ಬರಬೇಕು, ಜೀವ ಬದ್ದೇ ಬರಬೇಕು. ಅದ್ರ ಎಲ್ಲ ಸತ್ತೋಗ್ಬಿಟ್ಟಿರಲ್ಲ, ಇವ್ರಿಗೆಲ್ಲ ಹಿಂಗೆ ಜೀವ ಕೊಡಕ್ ಸಾಧ್ಯ? ಎಲ್ಲ ಸತ್ತೋಗ್ಬಿಟ್ರೆ, ಎಲ್ಲ ಮಣ್ಪಡಾಗ್ಬಿಟ್ಟಾರೆ, ಎಲ್ಲ ಮನುಷ್ಯ ಎಲ್ಲ ಹೋಗ್ಬಿಟ್ಟಿರುತ್ತೋ, ಪಾತಾಳಕ್ಕೆ ಹೋಗ್ಬಿಟ್ಟಾರೆ. ಈ ಮನುಷ್ಯಗೆಲ್ಲ ಜೀವ ಕೊಡ್ಬೇಕಾದ್ರೆ ಹಿಂಗೆ ಜೀವ ಕೊಡಕ್ ಸಾಧ್ಯ? ದೇವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡೋದು ನೋಡಿರ್ತೀನಿ. ಅದೇ ಅಧ್ಯಾಯದಲ್ಲಿ 21ನೇ ವಚನ ಓದಿತ್ತು ನೋಡೋಣ. ಇವಾಗ ಏನ್ ಹೇಳ್ತಾರೆ, ಹೆಂಗೆ ಪ್ಲಾನ್ ಅಂತ ನೋಡಿ. ನೋಡ್ರ, ಮನುಷ್ಯ ಮುಖಾಂತರ ಮರಣವು ಉಂಟಾದ ಕಾರಣ. ನೋಡ್ರ, ಮನುಷ್ಯ ಮುಖಾಂತರ ಸತ್ತೋಗಿ ಏನಾಗಬೇಕು? ಇವಾಗ ಪುನರ್ತಾವ ಉಂಟಾಗ ಕರ್ತನಲ್ಲಿ ಪ್ರೀತಿಯಿಂದ ಸೋದರ ಸೋದರೆ, ಮನುಷ್ಯನ ಮುಖಾಂತರ, ಆದಾಮ ಮುಖಾಂತರ ಎಲ್ಲರಿಗೆ ಮತ್ತೆ ಇವಾಗ ಮರಣ ಬಂತು. ಇದರಲ್ಲಿ ಏನ್ ಡಿಫ್ರೆನ್ಸಿಯೇಷನ್ ಇಲ್ಲ. ಮರಣ ಬರ್ಬೇಕಾದ್ರೆ ಇಂಥ ಜಾತಿ ಜನಗಳಿಗೆ ವ್ಯತ್ಯಾಸ ಬರ್ತಾರ? ಬೇರೆ ಜಾತಿ ಜನಗಳಿಗೆ ವ್ಯತ್ಯಾಸ ಬರ್ತಾರ? ಎಲ್ಲರಿಗೂ ಒಂದೇ ಮರಣ. ಮರಣದಲ್ಲಿ ನೋ ಡಿಫ್ರೆನ್ಸಿಯೇಷನ್ ಅಲ್ವರ. ಅದೇ ಪ್ರಕಾರ ಕ್ರಿಸ್ತನಲ್ಲಿ ಎಲ್ಲರಿಗೆ ಬರ್ಬೇಕು ಇವಾಗ ಜೀವ ಬರ್ಬೇಕು, ಪುನರ್ತನ ಬರ್ಬೇಕು. ಅಂದ್ರೆ ಪುನರ್ತನ ಯಾರಿಗಿರ್ಬೇಕು? ಎಲ್ಲಾ ಮನುಷ್ಯರಿಗೆ ಇರ್ಬೇಕು. ಬರೀ ಕ್ರೈಸ್ತವ್ರಿಗೆ ಮಾತ್ರ ಅಲ್ಲ, ಕರ್ತನೇ ಪ್ರೀತಿ ಅಂತ ಸೋದರ ಸತ್ಯವೇದ ಅದೇ ಹೇಳೋದು. ಅವಶ್ಯ ಏನ್ ಸೋದಿಸ್ತಾಯ್ತು ಓದಿತೀನಿ. ಮನುಷ್ಯ ಮುಖಾಂತರ ಮರಣವು ಉಂಟಾದ ಕಾರಣ, ಮನುಷ್ಯನ ಮೂಲಕ ಸತ್ತವರಿಗೇನಾಗಬೇಕು? ಪುನರ್ತನ ಆಗಬೇಕು. ಸತ್ತಿರೋಂತ ಎಲ್ಲಾ ಮನುಷ್ಯರು, ಎಲ್ಲಾ ಜಾತಿಯ ಮನುಷ್ಯರುಗಳಿಗೇನಾಗಬೇಕು ಇವಾಗ ತಿರ್ಗಾ ಪುನರ್ತನ ಆಗ್ಲೇಬೇಕು. ಸತ್ತೋಗಿರೋಂತ ಎಲ್ಲಾ ಮನುಷ್ಯರಿಗೆ ಜೀವ ಬರಬೇಕು ಅಂದ್ರೆ ದೇವರು ಯಾವ ರೀತಿ ಜೀವ ತರ್ತಾರೆ ಅಂತಂದ್ರೆ, ಸತ್ತೋಗಿರೋ ಎಲ್ಲಾ ಮನುಷ್ಯರಿಗೆ ಪುನರ್ತನ ಮುಖಾಂತರ, ಎಲ್ಲಾ ಮನುಷ್ಯರು ಪುನರ್ತನ ಮಾಡೋ ಮುಖಾಂತರ ಜೇರ ಮಾಡ್ತಾರೆ ಎಲ್ಲರೂ ಜೀವಂತವಾಗಿ ತರದ್ ನೋಡ್ತಾರೆ. ಇದು ಯಾವಾಗ ಆಗ್ತದೆ? ಇದು ಹೆಂಗಾಗ್ತದೆ? ವಚನ ಓದಿತೀನಿ. ಅಪೋಸ್ತಲ ಕೃತ್ಯಗಳು 24:15 ಓದಿತೀನಿ. ಅಪೋಸ್ತಲ ಕೃತ್ಯಗಳು 24:15.
ಇದಲ್ಲದೆ ನೀತಿವಂತರಿಗೂ ಅನೀತಿವಂತರಿಗೂ
ನೋಡ್ರ, ಇದಲ್ಲದೆ ನೀತಿವಂತರಿಗೂ ಅನೀತಿವಂತರಿಗೂ
ಪುನರುದ್ಧಾನವಾಗುವುದೆಂದು
ನೋಡ್ರ. ಯಾರಿಗೆ ಪುನರ್ತನ ಇದೆ? ನೀತಿವಂತರಿಗೂ ಇದೆಯಂತೆ, ಅನೀತಿವಂತರಿಗೂ ಇದೆಯಂತೆ. ಕರ್ತನ ಪ್ರೀತಿಯಂತೆ ಸಹೋದರ ಸಹೋದರೆ, ಪುನರ್ತನ ಯಾರಿಗಿದೆ? ಎಲ್ಲಾ ಮನುಷ್ಯರಿಗೂ ಇದೆ. ನೀತಿವಂತರಿಗೂ ಉಂಟು, ಅನೀತಿವಂತರಿಗೂ ಉಂಟು. ಅಲ್ಲ ನೋಡ್ಬೇಕು, ಇದೇ ನೀತಿವಂತರು ಯಾರು, ಈ ಅನೀತಿವಂತರು ಯಾರು? ಅಲ್ಲ ಕರ್ತನ ಪ್ರೀತಿಯಂತೆ ಸಹೋದರ ಸಹೋದರೆ, ಈ ನೀತಿವಂತರು ಯಾರು? ಈ ನೀತಿವಂತರಿಗೂ ಪುನರ್ತನ ಇದೆಯಂತೆ. ನಾವು ಅವಾಗೆ ವಚನ ಹೋದ್ರೆ ಲೋಕದಲ್ಲಿ ನೀತಿವಂತರು ಜನ ಬರುತ್ತೆ, ಒಬ್ಬರು ಇಲ್ಲ. ಆಗಿರ್ಬೇಕು ನೀತಿವಂತ ಎಲ್ಲಿ ಬಂತಿದ್ರು? ಇವ್ರು ಯಾರು ಗೊತ್ತಾ? ಯೇಸು ಕೃಷ್ಣ ವಿಶ್ವಾಸ ಮಾಡೋದ್ ಮುಖಾಂತರ, ಯೇಸು ಕೃಷ್ಣ ನಂಬಿಕೆ ಇಡೋದ್ ಮುಖಾಂತರ, ಯೇಸು ಕೃಷ್ಣ ಮುಖಾಂತರ ನೀತಿವಂತರಾಗೋರು ಕ್ರೈಸ್ತರು. ಇವ್ರಿಗೂ ಕೂಡ ಪುನರ್ತನ ಉಂಟಂತೆ. ಅದು ಮಾತ್ರ ನಂಬದೇ ಅಂತ ಅವಿಶ್ವಾಸಿ ಜನಗಳು, ಇನ್ನ ಅನೀತಿವಂತಿಕೆಯಲ್ಲಿರುವಂತ ಎಲ್ಲಾ ಜನಗಳಿಗೂ ಅವ್ರು ಕೂಡ ಇದೆಯಂತೆ, ಪುನರ್ತನ ಉಂಟಂತೆ. ನೋಡ್ಬೇಕು, ನೀತಿವಂತರಿಗೂ ಉಂಟು, ಅನೀತಿವಂತರಿಗೂ ಉಂಟು ಅಂತ. ಯೇಸು ಕೃಷ್ಣ ಮುಖಾಂತರ ಎಲ್ಲರಿಗೂ ರಕ್ಷಣೆ ಅಂತ ಅದೇ ಬೈಬಲ್ ಹೇಳ್ತಾರೆ, ಯೋಹಾನ 1:9 ಜೀಸಸ್ ಇಸ್ ದ ಲೈಟ್, ದಟ್ ಲೈಟ್ ಅಟ್ ಎವ್ರಿ ಮ್ಯಾನ್ ದಟ್ ಕಮಿಟ್ ಇನ್ ಟು ದ ವರ್ಲ್ಡ್ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಯೇಸು ಕ್ರಿಸ್ತ ಬೆಳಕಂತೆ, ಎಲ್ಲಾ ಮನುಷ್ಯರ ಜೀವನನ ಪ್ರಕಾಶ ಪಡಿಸುವಂತ ಒಂದು ಬೆಳಕಂತೆ, ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರೆ. ಯೋಚನೆ ಮಾಡಿ, ಲೋಕದಲ್ಲಿ ಎಷ್ಟೆಷ್ಟೋ ರೀತಿಯಲ್ಲಿ ಕಷ್ಟ ಸಂಕಟ ಪಡುವಂತ ಎಷ್ಟೋ ಜನಗಳಿದ್ದಾರೆ, ಇವ್ರಿಗೆಲ್ಲ ಯೇಸು ಕ್ರಿಸ್ತ ರಕ್ಷಕ ಅಲ್ವಾ? ಯೇಸು ಕ್ರಿಸ್ತ ಇಂಥವ್ರು ರಕ್ಷಕ. ಯೋಚನೆ ಮಾಡಿ ಅಂತೀನಿ, ನಾವು ಊಟ ತಿನ್ಬೇಕಾದ್ರೆ ಹೊಟ್ಟೆ ತುಂಬ ಊಟ ತಿಂತೀರಿ, ಅದರ ಎಷ್ಟು ನಮ್ಮ ಮಕ್ಕಳಿಗೆ ಹಸಿವಾಗಿರ್ಬೇಕಾದ್ರೆ ನಾವೇನ್ ಮಾಡ್ತೀರಿ? ಕನಿಕರೆ ನೋಡ್ಬಿಟ್ಟು ಬೇಕಾಗಿರೋದೆಲ್ಲ ಕೊಡ್ತೀರಿ. ಆದ್ರೆ ಎಷ್ಟೋ ಜನ ತಬ್ಲಿಗಳಾಗಿ, ಅದರ ಬೀದಿಪಾಲಾಗಿರೋ ಮಕ್ಕಳುಗಳವ್ರೆ, ಅದರ ಎಷ್ಟೋ ಜನಗಳಿಗೆ ಸರಿಯಾಗಿ ತಿನ್ನಕ್ಕೇನಿಲ್ಲ, ಊಟ ಇಲ್ಲ. ಯೋಚನೆ ಮಾಡಿ, ಆಫ್ರಿಕಾ ದೇಶದಲ್ಲಿ ಜನಗಳಿಗೆ ಸರಿಯಾಗಿ ಕುಡಿಯೋದಕ್ಕೇನಿಲ್ಲ, ಒಂದು ನೀರಿಲ್ಲ. ಇಂಥ ಜನ ಮಕ್ಕಳುಗಳಿಗೆ, ಇಂಥ ಒಂದು ಅಮಾಯಕರಾಗಿರುವಂತಹ ಒಂದು ಬಡ ಮಕ್ಕಳಿಗೆ ಯೇಸು ಕೃಷ್ಣ ರಕ್ಷಕ ಅಲ್ವಾ? ಖಂಡಿತವಾದ ಇವ್ರಿಗೂ ರಕ್ಷಕರೇ. ಇವರು ಇವಾಗ ಯೇಸು ಕೃಷ್ಣ ಏನ್ ಮಾಡ್ತಾ ಇಲ್ಲ ಅಲ್ಲಿ, ಅದ್ರೆ ನಂಬ್ತಾ ಇಲ್ಲ. ಅದ್ರ ನಂಬದಿರಕ್ಕೆ ಅವ್ರಿಗೆ ಕೆಲವು ಕಾರಣಗಳಿದೆ. ಕರ್ತನ ಪ್ರೀತಿ ಅಂತ ಸೋದರಿಸಿದ್ರೆ ಅವ್ರಿಗೂ ಕೂಡ ಯೇಸು ಕೃಷ್ಣ ರಕ್ಷಕನೇ. ಅದ್ರ ಅಡಿಗೆ ಮಾಡ್ಬೇಕಾದ್ರೆ ನಾ ಬೈಬಲ್ ಓದಿರುವಾಗ ಯೇಸು ಕೃಷ್ಣ ಅಂತೆ ಲೋಕರಕ್ಷಕ, ಲೋಕರಕ್ಷಕ ಅಂದ್ರೆ ನೋ ಎಕ್ಸೆಪ್ಷನ್ಸ್. ಅದರ ಬರೀ ಕ್ರೈಸ್ತವರಿಗೆ ಅಂತ ಹೇಳಿಲ್ಲ, ಲೋಕ ಅಂದ್ರೆ ಲೋಕ. ಅದರ ಕರ್ತನ ಪ್ರೀತಿ ಅಂತ ಸೋದರಿಸಿದ್ರೆ ನೋಡಿ, ಇವಾಗ ನಾನು ರಕ್ಷಣೆ ಹೊಂದಿದ್ದೀನಿ, ನಾನು ರಕ್ಷಣೆ ಹೊಂದಿ 13 ಆಯ್ತು. ಅದರ ಅದಕ್ಕಿಂತ ಮುಂಚೆ ನೋಡ್ಬೇಕಾದ್ರೆ ನಾನು ಬೇರೆ ರೀತಿಯಲ್ಲಿದ್ದೆ. ಇವಾಗ ನನಗೆ ಯೇಸು ಸ್ವಾಮಿ ಯಾವಾಗ ಸತ್ತಿದ್ದು, ನಾನು ಯಾವಾಗ ಯೇಸು ಸ್ವಾಮಿ ಅಂಗೀಕಾರ ಮಾಡಿದ್ದು, ಅವಾಗ ಯೇಸು ಸ್ವಾಮಿ ಯೆರೂಸಲೇಮ್ ಬಂದ್ಬಿಟ್ಟು ನನಗೂ ಸಿಂಹ ಸತ್ರ. ನಾನು ಹುಟ್ಟಕ್ಕೂ ಮುಂಚೆ ಮಾಡಿದ್ರು ಯೇಸು ಸ್ವಾಮಿ ನನ್ನ ಸತ್ರ ಅಲ್ವಾ? ಯೋಚನೆ ಮಾಡಿ, ಅಂದ್ರೆ ನನಗೆ ಸತ್ತಿರೋದು ಯೇಸು ಕ್ರಿಸ್ತು. ನಾನು ಆತನ ಅಂಗೀಕಾರ ಮಾಡೋಕ್ಕೂ ಮುಂಚೆನೆ ಯೇಸು ಕ್ರಿಸ್ತು ಸತ್ತಿರೋದು ನನಗೆ ಅವಸರ ಅಲ್ವಾ? ಹಂಗಿರ್ಬೇಕಾದ್ರೆ ಬೇರೆ ಎಲ್ಲ ಜನಗಳಿಗೂ ಅದೇ ತರ ಸತ್ತಿರೋಲ್ವಾ? ಯೇಸು ಕ್ರಿಸ್ತು ಹಂಗೇವಾದ ತನ್ನ ಮಾನತ್ವ ಒಂದು ಪ್ರಾಣನ, ಒಂದು ಪ್ರಾಣನ ಕೊಟ್ಟಿರೋದು. ಅದನ್ನ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಮುಖಾಂತರ ಲೋಕದ ಪ್ರತಿಯೊಬ್ಬ ಮನುಷ್ಯಗೆ ಇದೆ ಒಂದು ರಕ್ಷಣೆ ಉಂಟು ಅಲ್ಲ, ಅದ ನೋ ಎಕ್ಸೆಪ್ಷನ್ಸ್. ಅದಕ್ಕೆ ಬೈಬಲ್ ಹೇಳ್ತಾರೆ, ದೇವರು ಲೋಕನ ಎಷ್ಟೋ ಪ್ರೀತಿ ಮಾಡಿ ಮಾಡಂತೆ, ತನ್ನ ಒಬ್ಬನೇ ಮಗನ್ ಕೊಟ್ಟಿರೋದ್ರ ಲೋಕನ ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನ್ ಕೊಟ್ರೆ ಏನು ಗೊತ್ತಾ, ಒಬ್ಬ ಮನುಷ್ಯ ಕೂಡ ನಾಶ ಆಗ್ಬಿಟ. ವಚನ ಓದ್ರಿ ಅಂತೀನಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ವಚನ ಓದಿತೀನಿ. ಯೋಹಾನ 3:13 ಕ್ಷಮಿಸಿ, ಯೋಹಾನ 3:16 ಎಲ್ಲಾ ಕ್ರೈಸ್ತವ್ರಿಗೂ ತುಂಬಾ ಫೇವರೇಟ್ ಆಗಿರೋ ವರ್ಡ್ಸ್ ಅಲ್ವರ ಓದಿತೀನಿ ನೋಡಿ. ನೋಡ್ರ ಎಲ್ಲರೂ ನಿತ್ಯ ಜೀವ ಪಡಿಬೇಕು ಅಂತ ಏನ್ ಮಾಡುತ್ತೆ ಆತನ ಕೊಟ್ರ ನೋಡ್ಬೇಕ್ರೆ, ಯೇಸು ಕ್ರಿಸ್ತ ಮುಖಾಂತರ ಎಲ್ಲರೂ ರಕ್ಷಣೆ ಬಂದ್ಬಿಟ್ಟಿಗೆ ಬಿಟ್ಟ ಏನ್ ಮಾಡ ದೇವರು ತನ್ನ ಮಗನ ಕೊಟ್ಟು. ಅದೇ ನೋಡ್ಬೇಕ್ರೆ ಯೋಹಾನ ಹೇಳ್ತಾನ ಅಲ್ವರ, ಲೋಕದ ಒಂದು ಪಾಪನ ಹೊತ್ಕೊಂಡೋಗುವಂತ ಕುರಿ ಮರಿ, ಅದರ ಬಿಹೋಲ್ಡ್ ದ ಲ್ಯಾಂಬ್ ಆಫ್ ಗಾಡ್ ವಿತ್ ಟೇಕ್ ಇಟ್ ಅವೇ ದ ಸಿನ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಇಡೀ ಲೋಕದ ಒಂದು ಪಾಪಗಳನ್ನ ವಿಮೋಚನೆ ಮಾಡಂತ ಕುರಿ ಮರಿ ಯಾರಂತೆ? ನಮ್ಮ ರಕ್ಷಕ, ನಮ್ಮ ಕರ್ತನು. ಅದರ ಅದನ್ನೇನು ಎಕ್ಸೆಪ್ಷನ್ಸ್ ಮಾಡಿಲ್ಲ, ಎಲ್ಲರಿಗೂ. ಅದೇ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತು ಹೇಳ್ತಾನೆ ವಚನ, ಯೋಹಾನ 5:28 ಓದಿ. ಯೋಹಾನ 5:28 ವಚನ, 29 ವಚನ ಅಂತೀನಿ. ಜಾನ್ 5:28-29. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ನೋಡ್ರ ಆಶ್ಚರ್ಯ ಪಡಬೇಡ್ರಿ. ನಾ ಹೇಳಿದ್ರೆ ಸಮಾಜರು ಎಲ್ಲರೂ ಆತನ ಧ್ವನಿ ಕೇಳಿ ತಿರ್ಗಾ ಇದೇ ಭೂಮಿಗೆ ಎದ್ದು ಬರಂತ ಕಾಲ ಬರ್ತದೆ ಅಂತ ಅಂದ್ರು. ಅದರ ಯಾರು ಎದ್ದು ಬರ್ತಾರಂತೆ? ಬರೀ ಒಳ್ಳೆಯವರ, ಬರೀ ಕ್ರೈಸ್ತವರ, ಎಲ್ಲ ಮನುಷ್ಯರು ಎದ್ದು ಬರ್ತಾರಂತೆ. ಹೇಳಿದ್ದೀನಿ ಯೇಸು ಕ್ರಿಸ್ತ ಮುಂದೆ ಕೇಳ್ತಾರೆ, ಮುಂದೆ ಓದಿ. ಒಳ್ಳೇದನ್ನು ಮಾಡಿದವರಿಗೆ ನೋಡ್ರ ಜೀವಕ್ಕಾಗಿ ಪುನರ್ತನವಾಗುವುದು, ಆಮೇಲೆ ಕೆಟ್ಟದ್ದನ್ನು ನಡೆಸಿದವರಿಗೆ ಜೀವಕ್ಕಾಗಿ ಪುನರ್ತನವಾಗುವುದು. ನೋಡ್ಬೇಕ್ರೆ ಒಳ್ಳೇದ ಮಾಡಿದವ್ರಿಗೆ ಜೀವಕ್ಕಾಗಿ ಪುನರ್ತನ, ಕೆಟ್ಟದ್ದ ಮಾಡಿದವ್ರಿಗೆ ಎಂತಾರೆ ಒಂದು ತೀರ್ಪಿಗಾಗಿ ಪುನರ್ತನ. ಕರ್ತನ ಪ್ರೀತಿಯಿಂದ ಸೋದರಿಸಿದ್ರೆ ಈ ಒಂದು ಒಳ್ಳೆ ಜನಗಳು ಯಾರು, ಈ ಒಂದು ಕೆಟ್ಟ ಜನಗಳು ಯಾರು? ನೋಡ್ಬೇಕ್ರೆ ಒಳ್ಳೆ ಜನಗಳು ಒಬ್ರು ಇಲ್ಲ ಬಿಡ್ರಿ. ಅವಾಗ ಹೇಳ್ದಲ್ಲ ನೀತಿವಂತರು, ಅವರೇ ಇಲ್ಲಿ ಕೊಟ್ಟಿರಂತ ಒಳ್ಳೆ ಜನಗಳು ಯಾರಂದ್ರೆ ಕ್ರೈಸ್ತವರು. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಪಟ್ಟಿ ಅಲ್ಲಿ ಇಲ್ಲಿ ಸ್ವಲ್ಪ ಒಳ್ಳೆ ಒಳ್ಳೆ ಕೆಲಸ ಮಾಡಂತ ಒಂದು ಕ್ರೈಸ್ತವರುಗಳು, ಇವ್ರಿಗೂ ಏನಿದೆ ಅಂತೆ ಒಂದು ಪುನರ್ತನ ಉಂಟಂತೆ. ಅಂದ್ರೆ ಅದೇ ಪ್ರಕಾರ ಏನಂತೆ, ಅನೀತಿವಂತರು ಅವಾಗೆ ಹೋದಲ್ಲ ಅವ್ರು ಯಾರಂತೆ, ಕೆಟ್ಟ ಜನಗಳು ಅಂದ್ರೆ ಇವ್ರು ಕೂಡ ಏನಂತೆ, ಪುನರ್ತನ ಇದೆ. ಅದೇ ಕರ್ತನೆ ಪಿಡಿಕೆ ಅಂತ ಸೋದರ ಸೋದರೆ, ಯೇಸು ಕ್ರಿಸ್ತನ ಮುಖಾಂತರ ಎಲ್ಲರಿಗೂ ಪುನರ್ತನ ಇದೆ. ಒಳ್ಳೇದ್ ಮಾಡಿದವ್ರಿಗೆ ಜೀವಕ್ಕಾಗಿ ಪುನರ್ತನ, ಕೆಟ್ಟದ್ ಮಾಡಿದವ್ರಿಗೆ ತೀರ್ಪಿಗಾಗಿ ಪುನರ್ತನ. ತೀರ್ಪು ಅಂದ್ರ ಕರ್ತನೆ ಪ್ರೀತಿ ಅಂತ ಸೋದರಿಸಿದ್ರೆ ನ್ಯಾಯ ತೀರ್ಪು. ನ್ಯಾಯ ತೀರ್ಪು ಅಂದ್ರೆ ಏನೋ, ನಾವೆಲ್ಲರಿಗೂ ಜನರಲ್ಲಿ ಏನ್ ತಿಳ್ಕೊಂಡ್ಬಿದ್ದೆ ಅಂದ್ರೆ, ಯೇಸು ಕ್ರಿಸ್ತ ಎರಡನೇ ಬಡಿಕೆಯಲ್ಲಿ ಬರ್ತಾರೆ, ಹಂಗೆ ಮೇಘದ ಮೇಲೆ ಬಂದು ಒಂದ್ ದೊಡ್ಡ ಸಿಂಹಾಸನ ಕೂತ್ಕೊಂಡು ಒಂದ್ ದೊಡ್ಡ ಪುಸ್ತಕ ಇಟ್ಕೊಂಡು ಏನ್ ಮಾಡ್ತಾರೆ, ಎಲ್ಲರ ಪಾಪದ ಪಟ್ಟಿ ಇಟ್ಕೊಂಡಿರ್ತಾರೆ. ಆ ಪಾಪದ ಪಟ್ಟಿ ಮುಖಾಂತರ ಏನ್ ಮಾಡ್ತಾರೆ, ಎಲ್ಲರಿಗೂ ನ್ಯಾಯ ತೀರ್ಪು ಮಾಡ್ತಾರೆ ಅಂತ ಅಂದ್ರೆ, ಅಲ್ಲಿ ಬರ್ದಿರಂತ ಒಂದು ಪಾಪಗಳ ಸರಿಯಾಗಿ ಏನ್ ಮಾಡ್ತಾರೆ, ಅವ್ರಿಗೆ ನ್ಯಾಯ ತೀರ್ಪು ಮಾಡ್ತಾರೆ. ಆ ಕ್ಯೂನಲ್ಲಿ ಯಾರು ನಿಂತಿರ್ತಾರೆ, ಆ ಕ್ಯೂನಲ್ಲಿ ಜೋಸಫ್, ಆಮೇಲೆ ರಾಡ್ರಿಕ್ಸ್, ಡ್ಯಾನಿಯಲ್, ಅದರ ಟಾಮ್, ಡಿಕೆನ್, ಹ್ಯಾರಿ, ರಹಮಾನ್, ಅದರ ಆಮೇಲೆ ಇಬ್ರಾಹಿಮ್, ಅದರ ಆಮೇಲೆ ರಾಮ, ಅದರ ಕೃಷ್ಣ, ಇವರೆಲ್ಲ ನಿಂತಿರ್ತಾರೆ. ಅದರ ಇವ್ರಿಗೆಲ್ಲರಿಗೂ ಯೇಸು ಕ್ರಿಸ್ತ ಏನ್ ಮಾಡ್ತಾರಂತೆ, ತೀರ್ಪು ಮಾಡ್ತಾರಂತಂದ್ರ ಟಾಮ್, ಡಿಕೆನ್, ಹ್ಯಾರಿ ಅಂತ ಸಿಕ್ಕೊಂಡಿದ ತಕ್ಷಣ ಯೇಸು ಕ್ರಿಸ್ತ ಡೈರೆಕ್ಟ್ ಆಗಿ ಮಾಡ್ತಾರ, ಸೀದಾ ಎಲ್ಲಿ ಕಳ್ಸ್ಬಿಡ್ತಾರೆ, ಓ ಪಾಪ ನೀನೇನಂತೆ, ನೀನು ಕ್ರಿಶ್ಚಿಯನ್ ಆಗಿರೋ ಸೀಲ್ ಹೋಗ್ಬಿಡು, ನೀನು ಸ್ವರ್ಗ ಹೋಗ್ಬಿಡು. ಆಯ್ತು ಅನ್ಬೇಕಾದ್ರೆ ಬೇರೆ ಯಾರೋ ಇಲ್ಲ ಅಂತಂದ್ರೆ ಯೇಸು ಕ್ರಿಸ್ತ ಸೀರೆ ಎಲ್ಲಿ ಕಳಿಸ್ತಂತೆ, ನರ್ಕಕ್ಕೆ ಕಳಿಸ್ತಂತೆ. ಇದೇ ನ್ಯಾಯ ತೀರ್ಪು ಬಗ್ಗೆ ನಾನು ತಿಳ್ಕೊಂಡಿರೋದು. ಅದರ ಒಂದೇ ಅವ್ರು ವಚನ ಹೇಳ್ತೀನಿ, ವ್ಯವಸ್ಥೆ ಮಾಡ್ರಿ ಅಂತೀನಿ. ಕ್ಯೂನ ನಿಂತಿರೋದ್ರಲ್ಲ ಯಾರೋ, ಕ್ಯೂನ ನಿಂತಿರೋದ್ರಲ್ಲ ಯಾರೋ, ಎಲ್ಲ ಪಾಪಿಗಳೇ. ಅದರ ಇದು ಯೇಸು ಕ್ರಿಸ್ತನ ಗೊತ್ತಿಲ್ವ, ಗೊತ್ತಿರ್ತಾನೆ. ಅದರ ಅಪೋಸ್ಟಲ್ ಪೌಲ್ ಹೇಳಿದ್ರು, ನೀತಿವಂತ ಜನ ಅವರಂತೆ, ಅವನಿಗೆ ಕ್ಯೂನ ನಿಂತಿರೋರಲ್ಲ ಯಾರೋ, ಅದು ನ್ಯಾಯ ತೀರ್ಪು ಹೆಂಗ್ ಮಾಡ್ಬೇಕು, ಹೋಲ್ಸೆಲ ಕಲ್ಸ್ಬೇಕು ನಟಕ್ಕೆ. ಅದರ ವ್ಯವಸ್ಥೆ ಮಾಡ್ರಿ ಅಂತ ನ್ಯಾಯ ತೀರ್ಪು ಏನು, ನ್ಯಾಯ ತೀರ್ಪು ಅಂದ್ಬಿಟ್ಟು ವಚನದಲ್ಲಿ ಓದ್ಬೇಕು. ಅಂದ್ರೆ ಅದಕ್ಕೆ ಇವೆಲ್ಲ ಮೀಟಿಂಗ್ ಆಗಿದ ಮೇಲೆ ನಾವು ಒಂದು ಪಾಠಗಳನ್ನ ಶುರು ಮಾಡ್ತೀರಿ. ಅಂದ್ರೆ ಇದು ಕೋರ್ಸ್ ಇದೆ ಅಂದ್ರ, ಆ ಕೋರ್ಸ್ಗೆ ಬನ್ನಿ ನೀವು. ಆ ಕೋರ್ಸ್ ಅಲ್ಲಿ ಬಂದ್ರೆ ಬೈಬಲ್ನ ಯಾವ್ಯಾವ ರೀತಿ ಓದ್ಬೇಕು, ಯಾವ ರೀತಿ ತಿಳ್ಕೊಬೇಕು ಅಂತ ನಿಮ್ಗೆ ಸ್ಪಷ್ಟವಾಗಿ ಏನ್ ಮಾಡ್ತೀರಿ ಹೇಳ್ಕೊಡ್ತೀವಿ. ಅದೇ ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಸಿದ್ರೆ ನಿಮ್ಗೆ ಇತರ ರಿಪ್ಲೈ ಕಾರ್ಡ್ ಕೊಟ್ಟಿರ್ಬೋದು. ಯಾರೋ ಸಿಕ್ಕಿಲ್ಲ ಅಂತಂದ್ರೆ ದಯವಿಟ್ಟು ಎಂಟ್ರೆನ್ಸ್ ಅಂತ ಇದೆ, ಈ ರಿಪ್ಲೈ ಕಾರ್ಡ್ ಫಿಲ್ಅಪ್ ಮಾಡಿ ನಾವು ನೆಕ್ಸ್ಟ್ ಬರೋ ವಾರದಲ್ಲಿ ಎಲ್ಲಿ ಮೀಟಿಂಗ್ ಮಾಡ್ತೀರಿ, ಯಾವಾಗ ಮೀಟಿಂಗ್ ಮಾಡ್ತೀರಿ ಅಂತ ನಿಮ್ಗೆ ತಿಳಿಸ್ತೀರಿ. ನೀವು ದಯವಿಟ್ಟು ಬಂದು ಆ ಮೀಟಿಂಗ್ ನ ಪಾಲ್ಗೊಳ್ಳಿ, ಅವಾಗ ಇನ್ನ ಫರ್ದರ್ ಡೀಟೇಲ್ಸ್ ಕೊಡ್ತೀರಿ. ಇದಕ್ಕೆ ಯಾವುದೇ ರೀತಿ ಫೀಸ್ ಬೇಕಾಗಿಲ್ಲ, ಇವತ್ತಿಲ್ಲ, ಇನ್ನು ಕೋರ್ಸ್ ಮುಗಿದು ಕೂಡ ನಾವು ಇಸ್ಕೊಳ್ಳೋದಿಲ್ಲ. ನಿಮ್ಮ ಹತ್ರ ಯಾವುದೋ ದುಡ್ಡು ಬೇಕಾಗಿಲ್ಲ. ನಿಮ್ಮಿಂದ ನಮ್ಗೆ ಬೇಕಾಗಿರೋದು ಒಂದೇ ಏನಂದ್ರೆ, ಆಸಕ್ತಿಯಿಂದ ವಚನ ಕೇಳಿದ್ರೆ ಸಾಕು, ನೀನೇನು ಬೇಕಾಗಿಲ್ಲ. ಆನಂತರ ಮೀಟಿಂಗ್ ಮುಗಿದ ಮೇಲೆ ನೀವೆಲ್ಲ ಬೀಸ್ಕೊಡಿ, ಅದ್ರ ಹತ್ರ ನಿಮ್ ದಯವಿಟ್ಟು ನಿಮ್ ನಂಬರ್ಗಳನ್ನ ಕೊಡಿ, ನಾವು ಫೋನ್ ಮಾಡಿ ನಿಮ್ಗೆ ತಿಳಿಸ್ತೀರಿ. ಇದು ಯಾವುದೇ ರೀತಿ ಒಂದು ಡಿನಾಮಿನೇಷನ್ ಇಲ್ಲ, ಯಾವುದೇ ರೀತಿ ಒಂದು ಪಂಗಡ ಇಲ್ಲ. ಅದರ ಇದು ಸತ್ಯವೇದ ಮುಖಾಂತರ ಹೇಳುವಂತ ಅನೇಕ ಸತ್ಯಗಳು. ಅದಕ್ಕೆ ಕಟ್ಟಲು ಪ್ರೀತಿ ಅಂತ ಸೋದರ ಸೋದರೆ, ನ್ಯಾಯ ತೀರ್ಪು ಅಂದ್ರೆ ಏನು, ಅದರ ನಾವು ತಿಳ್ಕೊಂಡ ರೀತಿಯಲ್ಲಿ ಯೇಸು ಕ್ರಿಸ್ತ ಖಂಡಿತವಾಗಿ ಏನ್ ಮಾಡಕ್ಕೋಗಲ್ಲ, ನ್ಯಾಯ ತೀರ್ಪು ಮಾಡಕ್ಕೋಗಲ್ಲ. ಅದರ ಅದು ಜನರಲ್ ಆಗಿ ಏನ್ ತಿಳ್ಕೊಂಡಿದ್ದೀರಿ, ಯೇಸು ಕ್ರಿಸ್ತ ಬೈ ತಕ್ಷಣ ಒಂದೇ ದಿನದಲ್ಲಿ ಏನ್ ಮಾಡ್ತಾರೆ, ನ್ಯಾಯ ತೀರ್ಪು ಮಾಡ್ಬಿಡ್ತಾರೆ ಅಂತ. ಅದರ ವಚನ ಓದಿದ್ದೀನಿ, ಅಪೊಸ್ತಲ ಕೃತ್ಯಗಳು 17:31, ಅಪೊಸ್ತಲ ಕೃತ್ಯಗಳು 17:31. ನೋಡ್ರ, ನೀತಿಗೆ ಅನುಸಾರವಾಗಿ ಮಾಡ್ತಾನೆ ಯೇಸು ಕ್ರಿಸ್ತ, ಅನ್ಯಾಯ ಮಾಡೋದಂತೆ. ನೀತಿಗೆ ಅನುಸಾರವಾಗಿ ನ್ಯಾಯ ತೀರ್ಪು ಮಾಡೋದಕ್ಕೆ ಒಂದು ದಿನಾನೇ ಮಾಡೋಂತ ಇವಾಗ ಗುರುತು ಮಾಡೋದು. ನಾನು ಒಂದಿನ ಅಂದ್ರೆ ಯೇಸು ಕ್ರಿಸ್ತನ್ ಎಷ್ಟು ವರ್ಷ, ನಾವೆಲ್ಲ ಹೇಳ್ಕೊಂಡ್ಬಿದ್ರೆ ಒಂದಿನ 24 ಗಂಟೆ ಅಂತ, 24 ಗಂಟೆ ಅಲ್ಲ ಕ್ಷಮಿಸಿ, ಯೇಸು ಕ್ರಿಸ್ತನ್ಗೆ ಒಂದ್ ದಿನ ಅಂದ್ರೆ ಎಷ್ಟು ವರ್ಷ. ವಚನ ಓದಿಂತೀನಿ, 1000 ವರ್ಷ. 2 ಪೇತ್ರ 3:8 ಓದಿಂತೀನಿ, 2 ಪೇತ್ರ 3:8 ಅಂತ ವಚನ. ನೋಡ್ದ, ಕರ್ತನ ಎಣಿಕೆಯಲ್ಲಿ ಒಂದು ದಿನ ಅಂದ್ರೆ 1000 ವರ್ಷ. ಅಂದ್ರೆ ಯೇಸು ಕ್ರಿಸ್ತರು ಬಂದ್ಬಿಟ್ಟು ಒಂದು ದಿನ ನ್ಯಾಯ ತೀರ್ಪು ಮಾಡ್ತಾರೆ ಅಂದ್ರೆ ಎಷ್ಟು ವರ್ಷ ನ್ಯಾಯ ತೀರ್ಪು ಮಾಡೋದು, 1000 ವರ್ಷ ನ್ಯಾಯ ತೀರ್ಪು ಮಾಡ್ತಾರೆ. ಅದರ ಯೋಚನೆ ಮಾಡಿ, ಲೋಕದಂತೆ ಇರೋದಂತ ಎಲ್ಲಾ ಜನಗಳಿಗೂ ಯೇಸು ಕ್ರಿಸ್ತ ಬರೀ 1000 ವರ್ಷದಲ್ಲಿ ಬರೀ ತೀರ್ಪು ಮಾಡ್ತಾರ, ಬೇರೆ ಕೆಲಸ ಮಾಡೋದಿಲ್ಲ. ಅದರ ನಾವು ಬೈಬಲ್ ತೆಗೆದು ಓದ್ಬೇಕು, ಯೇಸು ಕ್ರಿಸ್ತ 1000 ವರ್ಷದಲ್ಲಿ ಇನ್ನೇನೇನೆಲ್ಲ ಕೆಲಸ ಮಾಡ್ತಾರ ಅಂತ ಬೈಬಲ್ ಏನ್ ಮಾಡ್ತಾವೋ ತೆಗೆದು ಓದ್ಬೇಕು. ಏನ್ ಮಾಡ್ತಾರೆ ವಚನ ತೆಗೆದಿರ್ತೀನಿ, ಪ್ರಕಟಣೆ 20, ಅದರಲ್ಲಿ 1-3 ಓದಿ. ಪ್ರಕಟಣೆ 20:3 ವಚನ 1-3. ಪರಲೋಕದಿಂದ ಇಳಿದು ಬರುತ್ತೆ ಕಂಡಂತೆ. ಅವನು ಪಿಶಾಚನು, ಸೈತಾನನು ಆಗಿರುವ ಪುರಾತನ ಸರ್ಪವೆಂಬಂತ ಘಟ ಸರ್ಪನನ್ನು ಹಿಡಿದು 1000 ವರ್ಷ ಮಾಡಿದ್ದೇವಾಗ ಬಂದಲ್ಲಿ ಇಟ್ರಂತಂದ್ರೆ, ಅಂದ್ರೆ ಯೇಸು ಕ್ರಿಸ್ತ ಎರಡನೇ ಬರೋ ರೀತಿಯಲ್ಲಿ ಬಂದ್ಬಿಟ್ಟು ಅವ್ರು ಮಾಡುವಂತ ಒಂದು ಕೆಲಸ ಏನು ಅಂತಂದ್ರೆ ಅದೇ ಹೇಳೋದು ಅಲ್ಲರ ಒಬ್ಬ ಬಲಿಷ್ಠ ಅಂತ ದೂತನಿಗೆ ಬಂದ ಆಕಾಶ ಅಂದ್ರೆ ಯೇಸು ಕ್ರಿಸ್ತನು ಎರಡನೇ ಬರಲಿಕ್ಕೆಲ್ಲ ಬರುವಂತ ಒಂದು ಸನ್ನಿವೇಶ ಬಂದ್ಬಿಟ್ಟು ಸೇತನ ಏನ್ ಮಾಡ್ತಂತಲ್ಲಿ ಸಾವಿರ ವರ್ಷ ಬಂದಂತಲ್ಲಿ ಇಡ್ತಾರಂತೆ ಅದರ ಅಂದ್ರೆ ಸಾವಿರ ವರ್ಷ ನ್ಯಾಯ ತೀರ್ಪು ಮಾಡ್ತಾರೆ ಆ ಸಾವಿರ ವರ್ಷ ನ್ಯಾಯ ತೀರ್ಪು ಮಾಡಬೇಕಂದ್ರೆ ಸೇತನ ಏನ್ ಮಾಡ್ತಾರೆ ಇವಾಗ ಬಂಧನದಲ್ಲಿ ಇರ್ತಾರೆ ಏನಕ್ಕೆ ಬಂಧನದಲ್ಲಿ ಇರ್ಬೇಕು ಅದರ ಏನಕ್ಕೆ ಅದೇ ವಚನದಲ್ಲಿ ಹೇಳ್ತಾರೆ ಹಂಗೆ ಮುಂದೆ ಬಂದು ಇಷ್ಟ ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ಅಂದ್ರೆ ಏನ್ ಮೀನಿಂಗು ಇವಾಗ ಬಿಟ್ಟಿದ್ದಾರೆ ಏನಕ್ಕೆ ಮರಳುಗೊಳಿಸಲಿ ಅಂತ ಆದ್ರೆ ಇನ್ನು ಮುಂದಕ್ಕೆ ಆ ತರ ಒಂದು ಸಾವಿರ ವರ್ಷಕ್ಕೆ ಒಂದು ದಿನದಲ್ಲಿ ಆ ತರ ದಿನದಲ್ಲಿ ಇನ್ನೂ ಜನಗಳನ್ನ ಮರಳುಗೊಳಿಸದ ಹಾಗೆ ಆತನ ಏನ್ ಮಾಡ್ತಂತಲ್ಲಿ ಅದು ಲೋಕದ ದಬ್ಬಿ ಅವನು ಬಾಗಿಲು ಮುಚ್ಚಿಬಿಡ್ತಂತೆ ಏನಕ್ಕೆ ಇನ್ನೂ ಜನಗಳೇ ಮಾಡ್ಬೋದು ಇವಾಗ ಮೋಸ ಕೊಡಿಸ್ಬಾರ್ದು ಅಂದ್ರೆ ಭೂಮಿಲಿ ಯಾರು ಇರ್ಬೇಕು ಭೂಮಿಲಿ ಯಾರು ಇರ್ಬೇಕು ಜನಗಳು ಇರ್ಬೇಕು ಆ ಜನಗಳು ಯಾರು ಅದೇ ಸತ್ತೋಗಿ ತಿರ್ಗಾ ಪುನರ್ತನಾಗಿ ಬರುವಂತ ಒಂದು ಜನಗಳು ಕ್ರಿಸ್ತನ ಒಂದು ಎರಡನೇ ಬರಬೇಕಲ್ಲಿ ಆತನ ಭೂಲೋಕದಲ್ಲಿ ಸಾವಿರ ವರ್ಷ ಏನ್ ಮಾಡ್ತಾರೆ ಆಳ್ವಿಕೆ ಮಾಡ್ತಾರೆ ಆವಾಗ ಸತ್ತೋಗಿರುವಂತ ಪ್ರತಿಯೊಬ್ಬ ಮನುಷ್ಯರು ಏನಾಗ್ತಾ ಇದೇ ಭೂಮಿಗೆ ಬರ್ತಾರೆ ಯಾರು ಬರ್ತಾರೆ ಬರೀ ಕ್ರೈಸ್ತವರ ಬರೀ ಕ್ರೈಸ್ತವರಲ್ಲ ಲೋಕದಂತ ಪ್ರತಿಯೊಬ್ಬ ಜಾತಿ ಜನಗಳು ಅದರ ಹಿಂದೂಸ್ ಮುಸ್ಲಿಮ್ಸ್ ಬುದ್ಧಿಸ್ಟ್ ಏತಿಸ್ಟ್ ಅದರ ಜೂಸ್ ಎವ್ರಿಬಡಿ ವಿಲ್ ಕಮ್ ಆನ್ ಟು ಸೇಮ್ ಅರ್ತ್ ಅದರ ಎಲ್ಲಾರ್ಗೂ ಇದೆ ರಕ್ಷಣೆ ಇದೆ ಅಂತ ಅದಕ್ಕೆ ಇನ್ನೂ ಜನಗಳ ಮರಳುಗೊಳಿಸೋದಾಗಿ ಸೇತನ ಏನ್ ಮಾಡ್ತದೆ ಅದು ಅಷ್ಟು ದಬ್ಬಿ ಅದು ಅಂದ್ರೆ ಸಾವಿರ ವರ್ಷದಲ್ಲಿ ಜನಗಳಿಗೆ ಏನ್ ಕೊಡ್ಬೇಕು ಜ್ಞಾನ ಕೊಡ್ಬೇಕು ಸತ್ಯ ಕೊಡ್ಬೇಕು ಯೇಸು ಕ್ರಿಸ್ತ ಸಾವಿರ ವರ್ಷದಲ್ಲಿ ತೀರ್ಪು ಮಾಡ್ಬೇಕು ಜನಗಳಿಗೆ ಏನ್ ಕೊಡ್ಬೇಕು ಸತ್ಯನ ಕೊಡ್ಬೇಕು ಈ ತರ ವಚನ ಇದೆ ಬೈಬಲ್ಲಿ ಇದೇ ವಚನ ತೆಗೆದಿಂತೀನಿ ಯೆಶಾಯದಲ್ಲಿ 26 ಯೆಶಾಯದಲ್ಲಿ 26ನೇ ಅಧ್ಯಾಯ 9ನೇ ವಚನ ಯೆಶಾಯ 26:9 ಆಮೇಲೆ ನೋಡ್ರ ಯೇಸು ಕ್ರಿಸ್ತು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನ ನಡೆಸುವಾಗ ನೋಡ್ರ ಭೂನಿವಾಸಿಗಳು ಧರ್ಮಜ್ಞಾನ ಪಡ್ಕೊಳ್ತಾರಂತೆ ಅಂದ್ರೆ ಭೂನಿವಾಸಿಗಳೇ ಧರ್ಮಜ್ಞಾನ ಹೋಗ್ಬೇಕು ಬೈಬಲ್ ಜ್ಞಾನ ಹೋಗ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತು ಮಾಡಕ್ಕೆ ಸೇತನಾಗ್ರೆ ಕಟ್ಟಾಕ್ಲೇ ಬೇಕಾರೆ ಅದನ್ನೇ ಮಾಡೋದವರು ಯೇಸು ಕ್ರಿಸ್ತು ಎಣ್ಣೆ ಬರಿಕೆ ಬರ್ಬೇಕಾದ್ರೆ ಸಾವಿರ ವರ್ಷ ಸೇತನ ಕಟ್ಟಾಕ್ಬಿಟ್ಟು ಎಲ್ಲಾ ಜನಗಳಿಗೆ ಏನ್ ಕೊಡ್ತಾ ಗೊತ್ತಾ ಸತ್ಯದ ಜ್ಞಾನ ಕೊಡ್ತಾರೆ ಆ ಸತ್ಯದ ಜ್ಞಾನ ಕೊಟ್ಬಿಟ್ಟೆ ಅದ್ರ ಪ್ರಕಾರ ಏನ್ ಮಾಡಕ್ ಹೋಗೋದು ತೀರ್ಪು ಮಾಡಕ್ ಹೋಗೋದು ಅದರ ನಾವು ನೆನ್ಸ್ಕೊಂಡ ರೀತಿಯಲ್ಲಿ ಏನ್ ಮಾಡಕ್ ಹೋಗೋಣ ಇಷ್ಟು ವರ್ಷ ಮಾಡಿದಂತ ಎಲ್ಲ ಪಾಪಗಳಿಗೆ ಜಡ್ಜರ್ ಬುಕ್ ತೆಗ್ದ್ಬಿಟ್ಟು ಇದು ನೋಡ್ಬಿಟ್ಟು ಹೇಳುವಂತ ಅವಶ್ಯಕತೆನೇ ಇಲ್ಲ ಯೇಸು ಕ್ರಿಸ್ತನಿಗೆ ಅವ್ರಿಗೇನು ಗೊತ್ತಿಲ್ವಾ ಯೋಚನೆ ಮಾಡ್ರಿ ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಯಾರಿಗೋಸ್ಕರ ಸತ್ತಿರೋದು ನಮ್ಮ ಪಾಪಗಳನ್ನ ಸೇವ್ ಮಾಡಿದವರು ಅವ್ರು ಸತ್ತಿರೋದು ಅದ್ರಲ್ಲಿ ಡೌಟ್ ಇದೆಯಾ ಅದರ ಆತನ ಬಾಸುಂಡೆಗಳಿಂದ ನಮಗೇನಾಗಂತೆ ಗುಣವಾಯ್ತು ಅಂತ ಬೈಬಲ್ ಸ್ಪಷ್ಟವಾಗಿ ಕೊಟ್ಟವ್ರೆ ಹಂಗಿರ್ಬೇಕಾದ್ರೆ ಅವ್ರು ಮಾಡಿರೋ ದಂಡಗಳಿಗೆ ತಿರುಗಿ ಅವ್ರಿಗೆ ಶಿಕ್ಷೆ ಕೊಟ್ರೆ ಯಾವ ನ್ಯಾಯ ಯೋಚನೆ ಮಾಡ್ರಿ ಕರ್ತನ ಪ್ರೀತಿ ಅನ್ಸೋದ್ರೆ ಇದು ನಿಮ್ಗೆ ಇನ್ನೂ ಅರ್ಥ ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ ದುಬೈಲೆಲ್ಲ ಹೆಂಗಿದೆ ಅಂತಂದ್ರೆ ಅರಬ್ ಕಂಟ್ರೀಸ್ ಅಲ್ಲೆಲ್ಲ ಯಾರೋ ಒಂದು ಮಿಸ್ಟೇಕ್ ಮಾಡಿದ್ರೆ ಅಂತಂದ್ರೆ ಅಲ್ಲೇ ಸ್ಪಾಟ್ ಅಲ್ಲಿ ಜಡ್ಜ್ಮೆಂಟ್ ಮಾಡಿ ಅಲ್ಲೇ ಪ್ರಾಂಟಿಗೆ ಹೋಗ್ಬಿಡ್ತಾರೆ ಇದಕ್ಕೆ ಇನ್ನೊಂದ್ಸರಿ ಹೋಗ್ಬಿಟ್ಟು ಕೋರ್ಟು ಕಚೇರಿ ಕಂಪ್ಲೇಂಟ್ ಗಿಮೆಂಟ್ ಎಲ್ಲ ಏನ್ ಮಾಡಕ್ ಹೋಗಲ್ಲ ಸ್ಪಾಟ್ ಅಲ್ಲೇ ಜಡ್ಜ್ಮೆಂಟ್ ಅದರ ಲೈಕ್ ಇಮ್ಯಾಜಿನ್ ಮಾಡಿ ನಾನು ದುಬೈನಲ್ಲಿ ಇದ್ದೀನಿ ಅಂತಂದ್ಬಿಟ್ಟು ಅದರ ನನಗೇನು ಕೊಡ್ಬೇಕು ನಾನು ಕಳ್ತನ ಮಾಡ್ಬಿಡಿದೀನಿ ಕಳ್ತನ ಮಾಡಿದ್ರೆ ಅಲ್ಲಿ 50 ಚಡಿಯೇಟು ಕೊಟ್ಟಂತೆ ಎಷ್ಟು 50 ಚಡಿಯೇಟು ಇದು ಬೇಕಾ ನೀವು ಇಂಟರ್ನೆಟ್ ಅಲ್ಲಿ ತೆಗ್ಬಿಟ್ಟು ನೋಡಿದ್ದೀನಿ ಹೆಂಗೆ ಕೊಡ್ತಾರೆ ಚಡಿಯೇಟು ಅಂತಂದ್ರೆ ಆ ಮನುಷ್ಯ ತಿರುಗಿ ಅದೊಳ್ಬಾರ್ದು ಹಂಗೆ ಕೊಡ್ತಾರೆ ಭಯಂಕರ ಚಡಿಯೇಟ್ಗಳು ಅದಲ್ದ್ರ ಅವ್ನು ಚಡಿಯೇಟು ಕೊಡ್ಬೇಕಾದ್ರೆ ಪಕ್ಕದಲ್ಲಿ ಆಂಬುಲೆನ್ಸ್ ನಿಂತ್ಕೊಂಡಿರ್ತಾರೆ ನೋಡಿ ನೋಡ್ಬೋದು ಗಾಡಿ ಇದೆ ನೋಡಿ ಆಂಬುಲೆನ್ಸ್ ಅದರ ಅವನೇನೋ ಹೊಡೆದೇ ಏನೋ ಮೂರ್ಛೆ ಬಿದ್ದೋಗ್ಬಿಟ್ಟ ಅಂತಂದ್ರೆ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ವಾಪಸ್ ಕರ್ಕೊಂಡ್ಬಂದು ಬಾಕಿ ಏನ್ ಮಾಡ್ತಾರಂತೆ ಕೊಡ್ತಾರಂತೆ ಅದರ ಇವಾಗ ನಾನು ದುಬೈನಲ್ಲಿ ಇದ್ದೀನಿ ಅದರ ಇವಾಗ ನಾನೇನ್ ಮಾಡ್ಬಿಡ್ತೀನಿ ಕಳ್ತನ ಮಾಡ್ಬಿಡ್ತೀನಿ ಇವಾಗ ನನಗೇನ್ ಕೊಡ್ಬೇಕು ನನಗೇನ್ ಕೊಡ್ಬೇಕು ಇವಾಗ 50 ಚಡಿಯೇಟು ಕೊಡ್ಬೇಕು ಅಂತ ಕೊಡಿ ಇವಾಗ ಇಮ್ಯಾಜಿನ್ ಮಾಡಿ ನನ್ನ ಪರ್ಸನಾಲಿಟಿಗೆ 50 ಚಡಿಯೇಟುಗಳೇನು ಬೇಕಾಗಿಲ್ಲ ಅದರ ಉಪ್ಪು ಅಂದ್ರೆ ಆರೋಗ್ತೀನಿ ಅದರ ಇನ್ನು 50 ಚಡಿಯೇಟು ಬಿಡ್ರಿ 7-8 ಸೌಂಡ್ಗೆ ಏನಾಗ್ತೀನಿ ಬಿದ್ದೋಗ್ಬಿಡ್ತೀನಿ ಅವಾಗ ಅಂತ ಸಂದರ್ಭದಲ್ಲಿ ಅದರ ನನ್ನ ಕೈಲಿ ಏನಂತೆ ತೊಗೊಳಕ್ಕೆ ಶಕ್ತಿ ಇಲ್ಲ ಅಂತ ಕೊಡಿ ಅದರ ಅವಾಗ ನಮ್ಮ ಬಿಡ್ತಾರೆ ಯಾರು ಬಂದ್ಬಿಟ್ಟು ಬ್ರದರ್ ಅವ್ರ ಕೈಲಿ ಆಗಲ್ಲ ಸರ್ ದಯವಿಟ್ಟು ಬಿಟ್ಬಿಡಿ ಅವ್ರನ್ನ ಅವ್ರ ಬದಲಾಗೆ ಅವ್ರು ಕೊಡೋಂತ ಚಡಿಯೇಟು ನನಗೆ ಕೊಡಿ ಅಂತಂದ್ಬಿಟ್ಟು ನನಗೆ ಕೊಡ್ಬೇಕಂತ ಎಲ್ಲ ಚಡಿಯೇಟು ಅವ್ರಿಗೆ ತೊಗೊಂಡಿದ ಮೇಲೆ ಬಾಪ ರಾಜು ಹಿಂಗು 50 ಚಡಿಯೇಟು ಕೊಡ್ತೀನಿ ಅಂತಂದ್ರೆ ನ್ಯಾಯನ ಈ ನ್ಯಾಯನ ಯೋಚನೆ ಮಾಡ್ರಿ ಇದು ಅನ್ಯಾಯ ತಾನೇ ಇದು ಅದನ್ನೇ ಯೇಸು ಕ್ರಿಸ್ತ ಬೈಬಲ್ ಹೇಳ್ತಾರದು ಅಲ್ಲರ ಅವರು ಎರಡನೇ ಬರುವಿಕೆಯಲ್ಲಿ ತೀರ್ಪು ಮಾಡ್ದಂತೆ ನ್ಯಾಯವಾಗಿ ತೀರ್ಪು ಮಾಡ್ತಂತೆ ಅನ್ಯಾಯವಾಗಿ ಮಾಡಕ್ ಹೋಗಲ್ಲ ಅವರು ತೀರ್ಪು ಮಾಡಕ್ ಹೋಗಲ್ಲ ಅದರ ನ್ಯಾಯವಾದ ತೀರ್ಪು ನ್ಯಾಯ ತೀರ್ಪು ಅಂದ್ರೆ ಏನು ಇದ್ರ ಬಗ್ಗೆ ಫರ್ದರ್ ಫುಲ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ 2 ಅವರ್ ಮಾತಾಡ್ಬೋದು ಆದ್ರೆ ನಮ್ಮ ಹತ್ರ ಇವಾಗ ಅಷ್ಟು ಸಮಯ ಇಲ್ಲ. ನೀವು ಇದಾಗಿ ನಂತರ ಬರುವಂತ ಅನೇಕ ಪಾಠಗಳಿಗೆ ಬನ್ನಿ, ಎಲ್ಲಿ ಅಂತ ಅನೇಕ ಆಳವಾಗಿರೋ ವಿಚಾರಗಳನ್ನ ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ. ಅದೇ ನೋಡ್ಬೇಕು, ನಾನು ವಚನ ಓದಿದ್ದೀನಿ, ಯೋಹಾನ ಓದಿದ್ದೀನಿ, ಯೋಹಾನ ಮೂರನೇ ಅಧ್ಯಾಯದಲ್ಲಿ 17ನೇ ವಚನ ಓದಿ ಸರ್. ಜಾನ್ 3:16 ಓದ್ರಿ, 3:17 ಓದಿ, ನ್ಯಾಯ ತೀರ್ಪು ಬಗ್ಗೆ ಹೇಳ್ತಾರಲ್ಲಿ. ಆತನನ್ನು ಕಳಿಸಿಕೊಟ್ಟನೆ ಹೊರತು. ನೋಡ್ರ ಎಷ್ಟು ಚೆನ್ನಾಗಿದೆ ನೋಡ್ರಿ, ಹೇಳ್ತೀನಿ ಅಲ್ರ ಆಮೇನ್ ನೋಡಿ ವಚನ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ರ. ತೀರ್ಪು ಮಾಡೋದಕ್ಕೆ ಅಲ್ವಂತೆ, ದೇವರು ಚೆನ್ನಾಗಿ ಗೊತ್ತು ಆಡಿ ತೀರ್ಪು ಏನಾಗ್ಬಿಟ್ಟಿದೆ ಅವ್ರಿಗೆ ಕೊಟ್ಬಿಟ್ಟಿದೀನಿ ಎಲ್ಲ ಮಾಡಕ್ ಹೋಗಿದ್ರೆ ಅಲ್ವರ ಅವ್ರಿಗೆ ತೀರ್ಪು ಮಾಡೋದಕ್ಕೆ ಅಲ್ವಂತೆ. ರಕ್ಷಣೆ ಕೊಡೋದಕ್ಕೋಸ್ಕರ ಯಾರನ್ನ ಕಳಿಸಿರೋದು? ಯೇಸು ಕೃಷ್ಣ ಬಿಡ ಅಂದ್ರೆ ನ್ಯಾಯ ತೀರ್ಪು ಅಂದ್ರೆ ಏನು ಅಲ್ವರ? ಅಪೋಸ್ತಲನ ಪೌಲ ಹೇಳ್ತಾರೆ ನೀತಿವಂತರು ಒಬ್ರು ಇಲ್ಲ ಜೀವನದಲ್ಲಿ, ನಮ್ಗೆ ಯೇಸು ಕೃಷ್ಣ ನ್ಯಾಯ ತೀರ್ಪು ಮಾಡ್ಬೇಕು ಅಂದ್ರೆ ಅದರ ಅದರ ಅರ್ಥ ಏನು ಅಂತ ನೋಡಬೇಕು ಬೈಬಲಲ್ಲಿ. ಹುಡುಕಿ ನೋಡ್ಬೇಕು ಕರ್ತನಲ್ಲಿ ಪ್ರೀತಿ ಸೋದರ, ಅದೇ ನೋಡ್ಬೇಕ್ರೆ 1000 ವರ್ಷದಲ್ಲಿ ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಬರಬೇಕಾದ್ರೆ ಸೇತಾನ ಕಟ್ಟಾಕ್ಬಿಟ್ಟು ಎಲ್ಲರಿಗೂ ಸತ್ಯ ಜ್ಞಾನ ಕೊಡ್ತಾರೆ. ಆವಾಗ ಸತ್ಯ ತಿಳಿಯೋದಕ್ಕೆ ಏನ್ ಮಾಡ್ತಾರೆ? ಅವ್ರಿಗೆ ಅವಕಾಶ ಕೊಡ್ತಾರೆ. ಇವಾಗ ನೀವು ಕೇಳ್ಬೋದು ಬ್ರದರ್, ಇವಾಗೇ ಇಷ್ಟೊಂದು ಮಿಷನರಿ ಆಕ್ಟಿವಿಟೀಸ್ ಮಾಡಿ 33% ವರ್ಡ್ ಕನ್ವರ್ಟ್ ಆಗಿದೆ. ಇವಾಗ 1000 ವರ್ಷದಲ್ಲಿ ಕೇಳ್ತಾರೆ ಅಂತ ಏನು ಗ್ಯಾರಂಟಿ? ನಾವು ಅದ್ಗೇನ್ ಮಾಡ್ಬೇಕು? ಇವಾಗ ಏನಕ್ಕೆ ಕೇಳ್ತಾ ಇಲ್ಲ ಬೈಬಲ್ ಹುಡುಕ್ಬೇಕು. ಇವಾಗ ಏನಕ್ಕೆ ಕೇಳ್ತಾ ಇಲ್ಲ, ಇವಾಗ ಯಾರಿದ್ದಾರೆ ಗೊತ್ತಾ? ಸೇತಾನ್ ಇದಾನ ಅಂತ ನೋಡಿದ್ದೀನಿ. 2 ಕೊರಿಂಥ 4:4 ಓದಿದ್ದೀನಿ, 2 ಕೊರಿಂಥ 4:4
ಉದಯವಾಗಬಾರದೆಂದು
ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ನೋಡ್ರ, ನಂಬಿಕೆ ಇಲ್ಲದವರ ಮನಸ್ಸೇ ಮಾಡಂತಲ್ಲಿ ಮಂಕ್ ಮಾಡ್ಬಿಟ್ರ ಅಂತ ನೋಡ್ಬೇಕ್ರೆ. ಈ ಪ್ರಪಂಚ ದೇವರೇ ಮಾಡೋದು, ಇವಾಗ ಎಲ್ಲಾರು ಕಣ್ಗಳನ್ನ ಮಂಕ್ ಮಾಡ್ಬಿಟ್ರೆ ಹಂಗಿರ್ಬೇಕಾದ್ರೆ ಕೂಡಂಗೋಗ್ಬಿಟ್ಟು ನೀನು ಕಣ್ಣೋಡ್ಕೊಂಡು ಹೋಗಪ್ಪ ಹುಷಾರ ನೋಡ್ಕೊಂಡು ಹೋಗ್ತಾ ಹೇಳಕ್ ಸಾಧ್ಯನ? ಅದೇ ಹೇಳ್ತಾರಲ್ಲ, ಕೂಡ ಕೂಡನ ಗೈಡ್ ಮಾಡಿದ ಇಬ್ಬರೇ ಏನಾಗ್ತದೆ ಅಲ್ಲಿ ಬಿಟ್ಟರೆ ಯೇಸು ಸಮಯ ಹೇಳಿದ್ರು ಹಂಗಿರ್ಬೇಕ್ರೆ ಎಲ್ಲ ಕೂಡ್ರಾಗ್ಬಿಟ್ಟಾರೆ. ಲೋಕದಂತ ಎಲ್ಲಾ ಜನಗಳಿಗೆ ಸೇತನ ಕಣ್ಣ ಏನ್ ಮಾಡ್ಬಿಟ್ರೆ ಮಂಕ್ ಮಾಡ್ಬಿಟ್ಟನೆ ಅಂತ ಜನಗಳು ಸತ್ಯ ಅದ ಕೇಳ್ತಾರ? ಖಂಡಿತವಾಗಿ ಕೇಳಲ್ಲ. ಅಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಈ ಪ್ರಪಂಚ ದೇವನ ಕಟ್ಟಾಕ್ಬೇಕು, ಆ ಕಣ್ಣಿಗೆ ಹಾಕಿರ್ತ ಮುಸುಕೆ ಮಾಡ್ಬೇಕು, ತೆಗೆಬಿಡ್ಬೇಕು. ಆವಾಗೇ ಜನಗಳು ಸತ್ಯನೇ ಮಾಡಕ್ ಸಾಧ್ಯಾ ಸ್ವೀಕಾರ ಮಾಡ್ತಾರೆ. ಇದನ್ನೇ ಮಾಡ್ತಾನೆ ಯೇಸು ಕೃಷ್ಣ. ನೋಡಿದ್ದೀನಿ ಯೇಷಾಯದಲ್ಲಿ ಓದಿಂತೀನಿ, ಯೇಷಾಯ 29:18 ಓದ್ಕೊಂಬನಿ, ಯೇಷಾಯ 29:18-24 Isaiah 29:18-24 ಆ ದಿನದಲ್ಲಿ ಕಿವುಡರು ಶಾಸ್ತ್ರದ ಮಾತನ್ನು ಕೇಳುವರು. ಆಮೇಲೆ ನೋಡ್ರ ಮೊಬ್ಬು ಕತ್ತಲಲ್ಲಿ ಕೂಡ ಏನಂತಾರೆ ಕೂಡರ ಕಣ್ಣು ಕಾಣುವುದು. ಇದ್ಯಾರು ಕೂಡ್ರು? ಇದ್ಯಾರು ಕಿವುಡ್ರು? ಅಲ್ರ ಯೇಸು ಕೃಷ್ಣ ಹೇಳ್ತಾರೆ ಏನ್ ಕಿವುಡ್ರು ಯಾರು ಕೂಡ್ರು ಅಂತಲ್ರ, ಕಣ್ಣಿದ್ದು ಕೂಡ್ರಾಗಿರೋರು, ಕಿವಿ ಇದ್ರು ಕಿವುಡ್ರಾಗಿರೋರು. ಯೇಸು ಕೃಷ್ಣ ಹೇಳ್ತಾರೆ ಕಿವಿದೇ ಮಾಡ್ಲಿ ಕೇಳಲಿ. ಹಂಗಿರ್ಬೇಕ್ರೆ ಎಷ್ಟೋ ಜನಗಳಿಗೆ ಕಿವಿ ಇದೆ. ಅದರ ಯೋಚನೆ ಮಾಡಿರ್ತೀವಿ ನಾವು 10,000 ಪ್ಯಾಂಪ್ಲೆಟ್ಸ್ ಹೆಚ್ಚು ಕಮ್ಮಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ, ಇಲ್ಲಿ ಬಂದಿರೋದು ಎಷ್ಟು ಜನ ಯೋಚನೆ ಮಾಡ್ರಿ, ಎಷ್ಟು ಜನ ಕಣ್ಣಿಲ್ವಾ ಯೋಚನೆ ಮಾಡ್ರಿ, ಎಷ್ಟು ಜನ ಕಿವಿ ಇಲ್ವಾ ಅದರ? ಯಾಕೆ ಕಿವಿ ಇದ್ರು ಏನಾಗಲ್ಲ ಕೇಳಲ್ಲ, ಕಣ್ಣಿದ್ರು ಏನ್ ಮಾಡಲ್ಲ ನಾವು ನೋಡಲ್ಲ. ಆ ತರ ಇರೋಂತ ಎಷ್ಟೋ ಜನಗಳಿದ್ದಾರೆ. 1000 ವರ್ಷದಲ್ಲಿ ಸೇತಾನ ಕಟ್ಟಾಕ್ಬೇಕಾರೆ ಎಲ್ಲರ ಕಿವಿಗಳನ್ನು ತೆರೀತಾರೆ, ಎಲ್ಲರ ಕಣ್ಣುಗಳನ್ನ ತೆರೀತಾರೆ. ಅವಾಗ ಏನಾಗ್ತದೆ? ಎಲ್ಲ ಸತ್ಯ ಅಂತ ಕಲಿತಾರೆ. ಮುಂದೆ ಇಷ್ಟ ನಂಗೆ ನೋಡ್ರ ಯಾಕೆ ಅಂತಂದ್ರೆ ಭಯಂಕರರು ಅದರ ವಿಶೇಷ ಭಯಂಕರ ಸೇತಾನ ಕಟ್ಟಾಕ್ತದೆ. ಸೇತಾನ ಕಟ್ಟಾಕದಿಂದ ಎಲ್ಲರೂ ಸತ್ಯ ಜ್ಞಾನಕ್ಕೆ ಬರ್ತಾ ಇದೆ. 24ನೇ ವಚನ ಓದಿಸ್ತದೆ, ಅದರಲ್ಲಿ 24th verse ಅಲ್ಲ 24ನೇ ವಚನ ನೋಡ್ರ ನೋಡ್ರ ತಪ್ಪಿದ ಹೃದಯ ಉಳ್ಳವರು ಅಲ್ವರ. ಆಮೇಲೆ ಗುಣಗುಟ್ಟವರು ಉಪದೇಶ ಮಾಡಿರ್ತಾರೆ. ಅವಾಗ ಯಾವಾಗ? ಇವಾಗ ಎಲ್ಲ ಕರ್ತನೆ ಬಿಡಿ. ಇವಾಗ ಸೇತನದಿಂದ ಯಾರು ಸತ್ಯ ಕೇಳಲ್ಲ, ಇವಾಗ ಸ್ವಲ್ಪ ಜನ ಮಾತ್ರ ಕೇಳ್ತಾರೆ ಅಲ್ವರ. ಅಂದ್ರೆ ಇವ್ರಿಗೇನು ರಿವಾರ್ಡು ಬ್ರದರ್? 1000 ವರ್ಷದಲ್ಲಿ ಎಲ್ಲರಿಗೂ ರಕ್ಷಣೆ ಬರಬೇಕಾದ್ರೆ ಎಲ್ಲರೂ ಸತ್ಯ ಕೇಳ್ತಾರೆ ಅಂತಾರೆ. ನಾವ್ಯಾಗ ಬ್ರದರ್ ಕೂತು ನಿಮ್ಗೆ ಸ್ಪೆಷಲ್ ಆಗಿ ಕೇಳಬೇಕು ಅಂತಂದ್ರೆ ನಮ್ಗೆ ಸ್ಪೆಷಲ್ ರಿವಾರ್ಡ್ ಅದರ. ಇವಾಗ ಯೇಸು ಕೃಷ್ಣ ನಂಬುದೇ ವಿಶೇಷವಾಗಿರುವಂತ ರಕ್ಷಣೆ ಅದರ. ಅವರು ಕ್ರಿಸ್ತನ ಜೊತೆಗೆ ಪರಲೋಕದಲ್ಲಿ ಏನ್ ಮಾಡ್ಬೋದು? 1000 ವರ್ಷ ಆಳ್ವಿಕೆ ಮಾಡ್ಬೋದು. ಇದೇ ನಮ್ಗೆ ಸಭೆಗೆ ಕೊಟ್ಟಂತ ಒಂದು ಆಶೀರ್ವಾದ. ಅರೆ ಲೋಕ ಜನಗಳಿಗೆ? ಲೋಕ ಜನಗಳಿಗೆ ಆತರ ಇರೋದಿಲ್ಲ. ಅದೇ ನೋಡಿದ್ರೆ ಸಭೆ ಬಗ್ಗೆ ಓದಿದ್ದೀನಿ, ಪ್ರಕಟಣೆ 20ರಲ್ಲಿ 6 ಪ್ರಕಟಣೆ 20ನೇ 6ನೇ ವಚನ ನೋಡ್ರ, ಪ್ರಥಮ ಪುನರುತ್ಥಾನದಲ್ಲಿ ಸೇರುವನು ಧನ್ಯನು ಪರಿಶುದ್ಧನಾಗಿದ್ದಾನೆ. ಇಂಥವ್ರ ಮೇಲೆ ಎರಡನೇ ಮರಣದ ಅಧಿಕಾರ ಇಲ್ಲ. ನೋಡ್ರ, ಕ್ರಿಸ್ತನೊಂದಿಗೆ ಮಾಡ್ತದೆ 1000 ವರ್ಷ ಆಳ್ವಿಕೆ ಮಾಡ್ತಾನೆ ಕರ್ತನೊಬ್ಬರು. ಇದ್ಯಾರು ಸಭೆ? ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡಂತ ಮೊದಲನೇ ಪುನರ್ತನ ಓದುವಂತ ಒಂದು ಸಭೆ. ಎಲ್ಲಾರ್ಗು ಪುನರ್ತನ ಇದೆ. ಆದಾಮ ಸಾಯೋ ಪ್ರಕಾರ ಕ್ರಿಸ್ತನ್ ಎಲ್ಲರಿಗೆ ಇದೆ ಪುನರ್ತನ ಉಂಟು ಬಿಟ್ಟು. ಮೊದಲ ಪುನರ್ತನ ಯಾರಿಗೆ ಅಂದ್ರೆ ಸಭೆಗೆ. ಇವರು ಕ್ರಿಸ್ತನಿಗೆ ಮಾಡ್ತಾರೆ 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಯಾರ ಮೇಲೆ ಅಂದ್ರೆ ಎಲ್ಲ ಅನೀತಿವಂತರಾಗಿರ್ತ ಮನುಷ್ಯರ ಮೇಲೆ. ಸತ್ಯನ ಕೊಡೋದಕ್ಕೋಸ್ಕರ ಏನ್ ಮಾಡ್ತಾರೆ? ಅವ್ರ ಮೇಲೆ ಆಳ್ವಿಕೆ ಮಾಡ್ತಾರೆ. ಅದಕ್ಕೆ ಕರ್ತನ ಪ್ರೀತಿಯನ್ನು ಸೋದರಿಸಿದ್ರೆ ಬೈಬಲ್ ಅಲ್ಲಿ 2 ರಕ್ಷಣೆ ಇದೆ. ಒಂದು ಪರಲೋಕದ ರಕ್ಷಣೆ ಉಂಟು, ಇನ್ನೊಂದು ಭೂಲೋಕದ ರಕ್ಷಣೆ ಉಂಟು. ಅದರ ವಚನಗಳು ಓದ್ಬಿಡಿ ಜನರಲ್ಲಿ. 1 ತಿಮೋಥಿ 4:10 1 ತಿಮೋಥಿ 4:10 ವಚನ ಓದಿದ್ರಿ. ನೋಡ್ರ, ಎಲ್ಲಾ ಮನುಷ್ಯರಿಗೂ ರಕ್ಷಕ ಅಂತೆ. ವಿಶೇಷವಾಗಿ ನಂಬೋರ್ಗೆ ಯೇಸು ಕ್ರಿಸ್ತ ರಕ್ಷಕ, ಎಲ್ಲರಿಗೂ ರಕ್ಷಕ. ಇವಾಗ ಯಾರು ನಂಬ್ತಿರೋ ಅವ್ರಿಗೆ ವಿಶೇಷವಾಗಿರಂತ ರಕ್ಷಕ ಯಾರಂದ್ರೆ ನಮ್ಮ ಯೇಸು ಕ್ರಿಸ್ತನ. ಅಲ್ವರ ಎಲ್ಲರಿಗೂ ರಕ್ಷಕನೇ. ಇವಾಗ ನಂಬರ್ಗೆ ಸ್ಪೆಷಲ್ ಆಗಿರುವಂತ ರಕ್ಷಣೆ ಪರಲೋಕದ ರಕ್ಷಣೆ. ಅಲ್ವರ ಅದೇ ಹೊಡಬೇಕ್ರೆ 2 ತರ ರಕ್ಷಣೆ ಇದೆ. ಒಂದು ಪರಲೋಕದ ರಕ್ಷಣೆ ಇದೆ, ಇನ್ನೊಂದು ಭೂಲೋಕ ರಕ್ಷಣೆ ಇದೆ. ಅಂದ್ರೆ ಅದೆಲ್ಲ ಇವೆಲ್ಲ ಯಾವಾಗ ನೆರವೇರ್ತದೆ ಓದಿ ವಚನ ಅಂತೀನಿ. 1 ತಿಮೋಥಿ 2:3 ಓದ್ಬಿಡೋಣ. 1 ತಿಮೋಥಿ 2:3-6 ನೋಡ್ರ, ಸತ್ಯದ ಜ್ಞಾನಕ್ಕೆ ಸೇರ್ಬೇಕು ಅಂದ್ರೆ ದೇವ್ರ ಚಿತ್ತ ಅಂತೆ. ದೇವ್ರ ಚಿತ್ತ ತಡೆಯಕ್ ಸಾಧ್ಯನ? ಯೋಚನೆ ಮಾಡ್ರಿ. ದೇವ್ರ ಒಂದ್ಸರಿ ಕೈ ನೀಡ್ಬಿಟ್ರೆ ಅದನ್ನ ಹಿಂದೆ ತೊಗೊಳಕ್ಕೆ ಯಾರ ಕಲ್ಲ ಸಾಧ್ಯ ಇಲ್ಲ. ಅದ್ರ ಅದೇ ರೀತಿ ಹೊಡ್ಬೇಕ್ರೆ ದೇವ್ರೊಂದ್ ಮಾತು ಹೇಳ್ಬಿಟ್ಟಂದ್ರೆ ಆ ನೆರವೇರಿಸಿದ ದೇವ್ರ ವಾಪಸ್ಸು ಹಿಂತಿರುಗದೆ ಅಂತ ವಚನ ಬೈಬಲ್ ಓದ್ತೀನಿ. ಹಂಗಿರ್ಬೇಕ್ರೆ ದೇವ್ರ ಚಿತ್ತ ಎಲ್ಲಾ ಮನುಷ್ಯರು ರಕ್ಷಣೆ ಬಂದ್ಬಿಟ್ಟು ಸತ್ಯ ಬರ್ಬಂದ್ರು ದೇವ್ರ ಚಿತ್ತ ಅಂತ ಅನ್ಬೇಕ್ರೆ ಏನ್ ಸತ್ಯ? ಸತ್ಯ ಅಂದ್ರೆ ಯಾವ್ದು? ಓದಿಷ್ಟ ಮುಂದಕ್ಕೆ. ನೋಡ್ರ, ಇದೇ ಸತ್ಯ. ದೇವರು ಒಬ್ಬನೇ. ನೋಡ್ರ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥರು ಒಬ್ಬನೇ. ಯಾರಂತೆ ಅದು? ನೋಡ್ರ, ಮನುಷ್ಯನಾಗಿರಂತ ಕ್ರಿಸ್ತೇಸು ಮತ್ತೆ ಕರ್ತನೆ ಪ್ರೀತಿ ಅನ್ಸಿದ್ರೆ ಈ ಒಂದು ಸತ್ಯ ಲೋಕದಲ್ಲಿರಂತ ಎಷ್ಟು ಜನ ಮನುಷ್ಯರು ಗೊತ್ತಿದೆ? ಯೋಚನೆ ಮಾಡಿದ್ರೆ ದೇವರು ಒಬ್ಬರೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥರು ಯಜನಂತೆ ಒಬ್ಬರೇ ಅಂತ. ಅದು ಯೇಸು ಕ್ರಿಸ್ತ ಮುಕ್ತಿ ಎಷ್ಟು ಜನ ಗೊತ್ತು? ಇವತ್ತೆಲ್ಲ ಯಜನ ಏನ್ ಮಾಡ್ತಾರೆ? ಹಾ, ದೇವರಿದ್ದಾರೆ, ಯಜನ ದೇವರವ್ರೆ, ಅದಲ್ಲೇ ಕೋಟ್ಯಾನೆ ಕೋಟಿ ದೇವರುಗಳವ್ರೆ, ಅದಕ್ಕೆ ಯಜನ ಬ್ರೋಕರ್ಗಳವ್ರೆ, ಅದಿಗೆ ಏನ್ರೆ ಲಕ್ಷಾಂತರ ಕೋಟ್ಯಾಂತರ ಜನ ಬ್ರೋಕರ್ಗಳವ್ರೆ. ಈ ಮನುಷ್ಯರುಗಳಿಗೆ ಈ ಜನ ಮೀಡಿಯೇಟರ್ ಅಂತೆ, ಮಧ್ಯಸ್ಥರ ಮುಕ್ತಿ ಯಜನ ಅಂತಾರೆ. ಲೋಕದಲ್ಲಿ ಅನೇಕ ಜನ ನಂಬುತ್ತಾರೆ. ಯಾಕೆ ನಮ್ಮ ಕ್ರೈಸ್ತವ್ರೆ ತೊಗೊಳ್ರಿ ಅಂತೀರಿ? ನಮ್ಮ ಕ್ರೈಸ್ತವ್ರೇ ನಂಬುತ್ತಾರೆ. ಹಾ, ದೇವರು ಒಬ್ಬರೇ, ಮನುಷ್ಯರು ಮಧ್ಯಸ್ಥರು ಒಬ್ಬರೇ ನಂಬ್ತಾರ? ಸೆಂಟ್ ಆಂಟನಿ ಅವರು ಇದ್ದಾರೆ, ಸೆಂಟ್ ಜೇವಿಯರ್ ಇದ್ದಾರೆ, ಆಮೇಲೆ ಸೆಂಟ್ ಮೇರಿ ಇದ್ದಾರೆ, ಸೆಂಟ್ ತೆರೆಸಾ ಇದ್ದಾರೆ. ಅಂದ್ಬಿಟ್ಟು ಏನ್ ಮಾಡ್ತಾರೆ? ಅನೇಕ ಜನ ಮಧ್ಯಸ್ಥರು ಅಂತ ಏನು ಬ್ರೋಕರ್ ಆಟಿ ಆಫೀಸ್ ವ್ಯವಸ್ಥೆ ಮಾಡ್ರಿ. ಸರ್, ನಿಮ್ಗೆ ಯಾವ ಡಿಪಾರ್ಟ್ಮೆಂಟ್ ಬೇಕು? ನೀನ್ ಬಾಬ, ನಾನು ಲೈಸೆನ್ಸ್ ಮಾಡ್ಕೊಡ್ತು, ನಿಮ್ಗೆ ಆಗ್ಬೇಕು ಪರ್ಮಿಟ್ ನನ್ ಬಾ ತಗೊಂಡ್ಬಿಡು. ಏನ್ ಬರೀ ಕೆಲಸ ಇಲ್ವಾ? ವ್ಯವಸ್ಥೆ ಮಾಡ್ರಿ. ದೇವ್ರಿಗೆ ಮನುಷ್ಯರಿಗೆ ಮಧ್ಯಸ್ಥರು ಇದ್ದಾನಂತೆ, ಒಬ್ಬರೇ ಇರೋದು. ನೋ ಆರ್ಟಿಒ ಡಿಪಾರ್ಟ್ಮೆಂಟ್ ಇಲ್ಲ, ಮಲ್ಟಿಪಲ್ ಎಲ್ಲ ಇಲ್ಲ ಇಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ ಯಾರಿದ್ರ? ಯೇಸು ಕ್ರಿಸ್ತ ಮುಖಾಂತರ ಇಲ್ಲಿ ಹೋಗ್ಬೋದು ಡೈರೆಕ್ಟಾಗೆ. ಈ ಸತ್ಯ ಇದನ್ನ ಕ್ರೈಸ್ತವ್ರಿಗೆ ಗೊತ್ತು, ಮೆಜಾರಿಟಿ ಕ್ರೈಸ್ತವ್ರಿಗೆ ಗೊತ್ತಿಲ್ಲ. ಈ ಲೋಕದವ್ರಿಗೆ ನಿಲ್ಲಿ ಗೊತ್ತಾಗ್ತದೆ. ಇದು ಯಾವಾಗ ಗೊತ್ತಾಗೋದು? ಯೇಸು ಕ್ರಿಸ್ತನ ಒಂದು 1000 ವರ್ಷದಲ್ಲಿ ಈ ಸತ್ಯ ತಿಳಿಸೋದಕ್ಕೋಸ್ಕರ ಯೇಸು ಕ್ರಿಸ್ತ 2 ಬರೀಕೆ ಬರೋದು. ಅಲ್ವರ ಅದಕ್ಕೆ ಹೊಡ್ಬೇಕಂತ ನಾನು ಇನ್ನೊಂದ್ಸೆ ವಚನ ಓದಿದ್ದೀನಿ. ನೋಡೋಣ, ಓದಿ ಸರ್. 2:3-6 ಓದಿದ್ದೀನಿ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರ್ಬೇಕು. ಬಿಟ್ಟು ಯಾರ ಚಿತ್ತ ಅಂತೆ? ದೇವ್ರ ಚಿತ್ತ ಅಂತೆ. ನೋಡ್ರ, ದೇವ್ರ ಚಿತ್ತ ಇಲ್ಲ. ಇವತ್ ನಾವೇನ್ ಹೇಳ್ತೀರಿ? ಈ ವಚನ ಹೇಳ್ತಾರೆ ಎಲ್ಲಾ ಮನುಷ್ಯರು ರಕ್ಷಣೆ ಅಂದ್ಬಿಟ್ಟು ಸತ್ಯ ಜ್ಞಾನಕ್ಕೆ ಬರೋದು ಯಾರ ಚಿತ್ತ? ದೇವ್ರ ಚಿತ್ತ. ಇವಾಗ ನಾವು ಯಾರಿಗೂ ಸತ್ಯ ಹೇಳ್ಬೇಕು ಹೇಳ್ತೀರಿ? ಫಸ್ಟ್ ಯಾರೋ ಒಬ್ರಿಗೆ ಯೇಸು ಕ್ರಿಸ್ತನ ಬಗ್ಗೆ ಅವರು ನಂಬಿಲ್ಲ, ಅವ್ರಿಗೆ ಫಸ್ಟ್ ಅವಾಗ ಏನ್ ಹೇಳ್ತೀರಿ? ನೀವು ಯೇಸು ಕ್ರಿಸ್ತನ ಬಗ್ಗೆ ತಿಳ್ಕೊಳ್ಳಿ, ನಿಮ್ಗೆ ಏನಾಗ್ತದೆ? ರಕ್ಷಣೆ ಬರ್ತಾರೆ. ಸತ್ಯ ತಿಳ್ಕೊಳ್ಳಿ, ನಿಮ್ಗೆ ಏನಾಗ್ತದೆ? ರಕ್ಷಣೆ ಬರ್ತಾರೆ ಹೇಳೋದು ಕರೆಕ್ಟ. ಈ ವಚನದಿಂದ ಹೇಳ್ತಾರೆ ದೇವರು ಸತ್ಯ ಅಂತ ತಿಳ್ಕೊಳ್ಳಿ, ರಕ್ಷಣೆ ಹೊಂದಿ, ಇದು ನನ್ನ ಚಿತ್ತ ಅಂತ ಹೇಳ್ತಾರ. ಹೇಳ್ತಾರೆ ವಚನ ಏನು ಸೋದಿಸ್ತ ನೋಡೋಣ. ದೇವ್ರು ಫಸ್ಟ್ ಹೇಳ್ತಾರೆ ರಕ್ಷಣೆ ಅಂದ್ರೆ, ಆಮೇಲೆ ನೆಕ್ಸ್ಟ್ ಏನ್ ಬರ್ಲಿ? ಸತ್ಯ ಜ್ಞಾನಕ್ಕೆ ಬರ್ಲಿ. ಬಿಟ್ಟು ಇದು ಯಾರು ಚಿತ್ತ ಅಂತೆ? ಏನಪ್ಪ ದೇವ್ ಚಿತ್ತಾನೆ ಬೇರೆ ನಮ್ ಚಿತ್ತಾನೆ ಬೇರೆನ? ನಾವೆಲ್ಲ ಫಾರ್ವರ್ಡ್ ಗೇರ್ ಅಲ್ಲಿ ಹೋಗ್ತಾರೆ, ದೇವ್ ರಿವರ್ಸ್ ಗೇರ್ ಹೋಗ್ತವ್ರ? ನಾವು ರಿವರ್ಸ್ ಗೇರ್ ಹೋಗ್ತಾ ಇದ್ರೆ ಯಾರು ಫಾರ್ವರ್ಡ್ ಗೇರ್ ಹೋಗ್ತಾರದ? ದೇವರು ಹೋಗ್ತಾರೆ, ನಮ್ದು ಗೊತ್ತಿಲ್ಲ ನೋಡ್ರಿ ಅಷ್ಟೇ ಅಲ್ವರ. ಬೈಬಲ್ ಎಷ್ಟು ಕ್ಲಿಯರ್ ಹೇಳ್ತಾವ್ರಿ, ಫಸ್ಟ್ ರಕ್ಷಣೆ ಒಂದ್ಬೇಕು. ಯಾಕೆ? ದೇವ್ರಿಗೆ ಚೆನ್ನಾಗಿ ಗೊತ್ತು ಎಲ್ಲ ಅಮಾಯಕ ಜನಗಳು ಮರಣದಲ್ಲಿ ಏನಾಗಲ್ಲ, ಎಲ್ಲ ನಾಶ ಆಗ್ಬಿಟ್ಟು. ಅವ್ರಿಗೇನ್ ಕೊಡ್ಬೇಕು? ಫಸ್ಟ್ ರಕ್ಷಣೆ ಕೊಡಬೇಕು, ಆಮೇಲೆ ಸತ್ಯ ಜ್ಞಾನ ಕೊಡಕ್ ಸಾಧ್ಯ ಅಂತ ಅಂದ್ಬಿಟ್ಟು ದೇವ್ರು ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡೋಣ. ನೋಡ್ಬೇಕು, ಎಲ್ಲಾ ಮನುಷ್ಯರು ರಕ್ಷಣೆಗೊಳಿಸಿ ಸತ್ಯ ಜ್ಞಾನಕ್ಕೆ ತರಬೇಕು ಅಂದ್ಬಿಟ್ಟು ಯಾರು ಚಿತ್ತ ಅಂತೆ? ದೇವ್ರ ಚಿತ್ತ ಅಂತಂದ್ಬಿಟ್ಟು ದೇವ್ರ ಬ್ಯೂಟಿಫುಲ್ ಅಂತ ಅದಿ ನೋಡ್ಬೇಕು. ಬೈಬಲ್ ಓದ್ತಾರೆ ಯೇಸು ಕ್ರಿಸ್ತ ಲೋಕ ರಕ್ಷಕ ಅದರ ಅದಿ ನೋಡ್ಬೇಕಾರೆ ಯಾವ ರೀತಿ ಅಂದ್ರೆ ಕ್ರಿಸ್ತನ ಎರಡನೇ ಬರ್ಬೇಕಲ್ಲ ಯೇಸು ಕ್ರಿಸ್ತ ಖಂಡಿತವಾಗೂ ಎಲ್ಲರಿಗೂ ಲೋಕ ರಕ್ಷಕ. ಅದಕ್ಕೆ ಯೇಸು ಕ್ರಿಸ್ತ ಹುಟ್ಟಬೇಕಾರೆ ದೂತಗಳಲ್ಲಿ ಬಂದು ಹೇಳ್ತಾರೆ ಎಲ್ಲರಿಗೂ ಏನ್ ಒಂದು ಸಂತೋಷವನ್ನು ಉಂಟು ಮಾಡೋಂತ ಶುಭ ವರ್ತಮಾನವನ್ನು ಏನ್ ಮಾಡ್ತೀನಿ ನಿಮಗೆ ತಿಳಿಸ್ತೀನಿ. ಕರ್ತನ ಪ್ರೀತಿ ಅನ್ಸೋದ್ರೆ ಇದೇ ಒಂದು ಶುಭ ವರ್ತಮಾನ. ದಿಸ್ ಇಸ್ ದ ಗಾಸ್ಪಲ್ ಅದರ ಈ ಒಂದು ಸುವಿಶೇಷನ ದೇವ್ರು ಫಸ್ಟ್ ಯಾರಿಗೆ ಹೇಳಿದ್ರು ಗೊತ್ತಾ? ಯಾರಿಗೆ ಹೇಳಿದ್ರು ಸುವಿಶೇಷನ? ಯಾರಿಗೆ ಹೇಳಿದ್ರು ಸುವಿಶೇಷನ ದೇವ್ರು ಫಸ್ಟ್? ಯಾರಿಗೆ ಹೇಳಿದ್ದು? ಯೇಸು ಕ್ರಿಸ್ತ ಹುಟ್ಟಿದ ಮೇಲೆ ಹೇಳಿದ್ರ? ಇಲ್ಲ, ಯೇಸು ಕ್ರಿಸ್ತ ಹುಟ್ಟಿದ್ದಕ್ಕಿಂತ ಮುಂಚೆ ಯಾರಿಗೆ ಹೇಳಿದ್ದ? ಎಲ್ಲ ಡಿಸೆಂಬರ್ 25 ಏನ್ ಮಾಡ್ತೀರಿ? ಗುಡ್ ನ್ಯೂಸ್ ಅಂದ್ಬಿಟ್ಟು ಏನ್ ಮಾಡ್ತೀರಿ? ಆಚರಣೆ ಮಾಡ್ತೀರಿ. ಯಾಕೆ ಅವತ್ತೇ ಮಾಡೋಣ ದೂತ್ರಗಳು ಬಂದು ಹೇಳಿದ್ರು ಅಂತಂದ್ರ ಹಾಗೆ ಇದಕ್ಕಿಂತ ಮುಂಚೆ ಸುವಿಶೇಷ ಯಾರು ಗೊತ್ತಿಲ್ವಾ? ವಚನ ಓದಿಂತೀನಿ, ಗಲಾತಿಯರು 3:8 ಜಲ್ಲಿ ಓದಿ. ಶಾಸ್ತ್ರವು ಮೊದಲೇ ಕಂಡು ಅಬ್ರಾಹ್ಮನಿಗೆ ನಿನ್ನ ಮೂಲಕ ಶುಭ ವರ್ತಮಾನವನ್ನು ಅಬ್ರಾಹ್ಮನ್ ತಿಳಿಸ್ಬಿಟ್ರಂತೆ. ವ್ಯವಸ್ಥೆ ಮಾಡ್ರಿ, ಅಂದ್ರೆ ಶುಭ ವರ್ತಮಾನ ಅಂದ್ರೆ ಗುಡ್ ನ್ಯೂಸ್ ಅಂದ್ರೆ ಅಂದ್ರೆ ಯೇಸು ಕ್ರಿಸ್ತ ಬಂದಾಗಿಂದ ಶುಭ ವರ್ತಮಾನ ಇಲ್ಲ, ಅದು ಮುಂಚೆನೇ ಇತ್ತಂತೆ. ಫಸ್ಟ್ ಯಾರಿಗೆ ಹೇಳಿದಂತೆ ಅದ? ಅಬ್ರಾಹ್ಮ ಹೇಳಿದ್ರೆ ಶುಭ ವರ್ತಮಾನ ಏನು? ನಾವು ಬೈಬಲ್ ಓದ್ಬೇಕು. ಕರ್ತಲ್ಲಿ ಪ್ರೀತಿ ಅಂತ ಸೋರಿಸಿದ್ರೆ ಅದಕ್ಕೆ ಬೈಬಲ್ ನ ಓದೋ ರೀತಿ ಇದೆ. ಸುಮ್ನೆ ಹಂಗೆ ಬೈಬಲ್ ಎತ್ಕೊಂಡ್ಬಿಟ್ಟು ಓದ್ಬಿಟ್ರೆ ಏನಾಗಲ್ಲ ನಮ್ಗೆ, ಕಡಿತವಾಗ ಅರ್ಥ ಆಗಲ್ಲ. ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಇದ್ರಿ. ಪ್ರಸಂಗಿ 11 ಅಧ್ಯಾಯ 1 ವಚನ ಓದಿಸ್ತು ಜಲ್ಲಿ.
ಪ್ರಸಂಗಿ
ನಿನ್ನ ಆಹಾರವನ್ನೇ ಮಾಡೋ ನೀರಿನ ಮೇಲೆ ಚೆಲ್ಲು. ಬಹುದಿನ ಮೇಲೆ ಸಿಗ್ತದೆ ಅದರ. ಇವಾಗ ನಾವೆಲ್ಲ ಆಹಾರ ತಗೊಂಡು ಏನ್ ಮಾಡ್ತೀರಿ? ತಿಂಗಳ ಒಂದ್ಸರಿ ಏನ್ ಮಾಡ್ತೀರಿ? ಪರ್ಚೇಸ್ ಮಾಡ್ಕೊಂತೀರಿ ಆಹಾರಗಳು. ತಗೊಂಡಾಗ ಎಲ್ಲಿಡ್ತೀರಿ? ಎಲ್ಲರೂ ಒಂದ್ ಡಬ್ದಲ್ಲಿ ಇಡ್ತೀರಿ, ಇಲ್ಲಾಂದ್ರೆ ಫ್ರಿಡ್ಜಲ್ಲಿ ಇಡ್ತೀರಿ. ಬೈಬಲ್ ಏನ್ ಹೇಳ್ತಾರೆ ನೋಡ್ರಿ, ಎಲ್ಲಿಗೆ ಹಾಕ್ಬೇಕಂತೆ? ನಡೀರಿ ನಾಳೆಯಿಂದ ಎಲ್ಲ ಹಂಗೆ ಮಾಡೋಣ, ಎಲ್ಲ ಗಂಟು ಮುಂಡೆ ಕಟ್ಬಿಟ್ಟು ಸೀದಾ ತಗೊಂಡು ಎಲ್ಲ ಹಾಕೋಣ, ನೀರು ಬಂದು ಹಾಕ್ಬಿಡೋಣ. ಬಹು ದಿನಗಳ ನಂತರ ಏನಾಗ್ತದೆ ಇದು? ಓ ವಾಪಸ್ ಸಿಗ್ತಲ್ಲ, ಒಳ್ಳೇದಾಯ್ತು ಬಿಡಿ, ಟೆನ್ಷನ್ ಇಲ್ವಲ್ಲ. ಬೇಕಾದ್ರೆ ಅವಾಗ ಏನ್ ಮಾಡೋಣ? ನೀರಿಗೆ ಎತ್ಕೊಂಡ್ರೆ ಆಯ್ತು ಅಲ್ವರ, ಹಂಗ್ ಮಾಡಕ್ಕಾಗ್ತದ? ಹಾಗಾದ್ರೆ ಬೈಬಲ್ ಹೆಂಗ್ ಓದೋದು? ಬೈಬಲ್ ಹಿಂಗೆ ಕೊಟ್ಟಾರಲ್ಲ ಆಹಾರ ಅಂತ ಎಲ್ಲಿಗೆ ಹಾಕೋದು? ಫ್ರಿಜ್ಜಲ್ಲಿಕ್ಕು ಅಂತ ಎಲ್ಲಿಕ್ಕು ಅಂತಾರೆ ನೋಡ್ರಿ ಇದ್ರಿ. ಒಂದು ಇದ್ದಲ್ಲಿಕ್ಕು ಅಂತ ಸ್ಟೋರೇಜಲ್ಲಿಕ್ಕು ಅಂತಾರ, ಎಲ್ಲಿಕ್ಕು ಅಂತಾರೆ ನೀರು ಬಲ್ ಹಾಕ್ಬಿಡು ಅಂತ ಹೇಳ್ತಾರಲ್ಲ. ಇವ್ ಹೆಂಗ್ ಚೆನ್ನಾಗಿ ಅರ್ಥ ಮಾಡ್ಕೊಳೋದು? ಅದಕ್ಕೆ ಬೈಬಲ್ನ ಸ್ಟಡಿ ಮಾಡೋದಿಕ್ಕೂ ಬೈಬಲ್ನ ರೀಡ್ ಮಾಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದರ ಬೈಬಲ್ನ ಓದೋದಿಕ್ಕೂ ಅದನ್ನ ಓದಿ ಅರ್ಥ ಮಾಡ್ಕೊಳಕೇನಿದೆ ತುಂಬಾ ವ್ಯತ್ಯಾಸ ಇದೆ. ಅದೇ ಕರ್ತಲ್ಲಿ ಪ್ರೀತಿಯನ್ನು ಸೋದರಿಸಿದ್ರೆ ನಾನು ಫಸ್ಟ್ ಹೇಳಿದೆ, ಈ ಮೀಟಿಂಗು ಬೇರೆ ಎಲ್ಲ ಮೀಟಿಂಗ್ ಅಂತಾರಲ್ಲ, ಇದು ಬೈಬಲ್ ಬಗ್ಗೆ ಇರುವಂತಹ ಅನೇಕ ವಿಚಾರಗಳನ್ನ ತಿಳ್ಕೊಳ್ಳುವಂತ ಒಂದು ಮೀಟಿಂಗು, ದೇವರ ಯೋಜನೆ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಮೀಟಿಂಗು. ಅಂದ್ರೆ ಅದೇ ಕರ್ತಲ್ಲಿ ಪ್ರೀತಿಯನ್ನು ಸೋದ ಇನ್ನೊಂದು ವಚನ ಓದಿದ್ದೀನಿ ಬೇಕಾದ್ರೆ. ಮತ್ತೆ 19:24 ಓದಿ, Matthew 19:24. ಒಂಟೆ ಸೂಜಿ ಕಣ್ಣಲ್ಲಿ ನುಗ್ಗೋದು ಸುಲಭ ಅಂತ ಇಲ್ಲ, ಸೂಜಿ ಕಣ್ಣಲ್ಲಿ ದಾರ ನುಗ್ಗೋದೇ ಕರ್ತಾರಪ್ಪ. ಈ ಒಂಟೆ ಅಲ್ಲಿ ಕರ್ತಾರೆ ಹೋಗ್ತೀವಿ ಇವಾಗ ಅದರ ಯಾವಾಗ ಟ್ರೈ ಮಾಡಿದಿರ? ಸೂಜಿ ಕಣ್ಣಲ್ಲಿ ದಾರ ಹೋಗೋದೇ ಇರುತ್ತೆ, ಬಲು ಕಷ್ಟ ಅಂತ. ಇವು ಸೂಜಿ ಕಣ್ಣಲ್ಲಿ ಒಂಟೆ ಅಲ್ಲಿ ಕರ್ತಾರೆ ಹೋಗ್ಬಿಟ್ಟವ. ಅದರ ಯೇಸು ಕ್ರಿಸ್ತ ಹಿಂಗೆ ಹೇಳಿದ್ರೆ ಹೆಂಗೋ ಬೈಬಲ್ ಅರ್ಥ ಮಾಡ್ಕೊಳೋಣ ನಮಂಗ್ರೆ. ಅದರ ಅದಕ್ಕೆ ಬೈಬಲ್ ನ ಓದೋದೇ ಮಾಡ್ಕೊ ಫಸ್ಟ್ ತಿಳ್ಕೊಬೇಕು. ಸುಮ್ನೆ ಬೈಬಲ್ ಹಂಗೆ ಕಕ್ಕ ಪಕ್ಕ ಅಂತ ಓದ್ಕೊಂಡು ಹೋಗ್ಬಿಟ್ಟನಾಗಲ್ಲ, ಆದಿಕಾಂಡಿಂದ ಪ್ರಕಟವರ್ಗ ನಿಜವಾದ ನಮ್ಗೆ ಏನೂ ಅರ್ಥ ಆಗಲ್ಲ. ಬೈಬಲ್ ನ ಓದೋದಿಕ್ಕೆ ಒಂದೇನಿದೆ, ಒಂದು ವಿಧಾನ ಇದೆ. ಅದಕ್ಕೆ ಇದಾಗಿದಂತ ಬರುವಂತ ಕೂಟಗಳಲ್ಲಿ ಬನ್ನಿ, ಇದ್ರ ಬಗ್ಗೆ ಅನೇಕ ವಿಚಾರಗಳೇ ಮಾಡ್ತೀನಿ ನಿಮ್ಗೆ ತಿಳಿಯಪಡಿಸ್ತೀನಿ. ಅರ್ಥ ಏನೋ ಎಲ್ಲ ಅರ್ಥ ಇದೆ, ಎಲ್ಲ ಬೈಬಲ್ನಿಂದ ನೋಡ್ತೀರಿ. ಬೈಬಲ್ಗೆ ಬೈಬಲ್ ಡಿಕ್ಷನರಿ, ಇದುವರೆಗೂ ಹೇಳಿದಂತ ಎಲ್ಲ ಮಾತುಗಳು ಇಲ್ಲಿದೆ, ಬೈಬಲ್ ಇದೆ. ಇದೇ ರೀತಿ ಮುಂದೆ ಬರುವಂತ ಎಲ್ಲ ವಾಕ್ಯಗಳು ನೋಡ್ಬೇಕಾದ್ರೆ ಎಲ್ಲಿ ನೋಡ್ತೀರಿ? ಎಲ್ಲ ಬೈಬಲ್ ಮುಖಾಂತರ ನೋಡ್ತೀನಿ. ಇನ್ನೊಂದು ವಚನ ಓದಿತೀನಿ, ಮತ್ತೆ 13:12 Matthew 13:12 ಓದಿತೀನಿ. ಇದ್ದವನಿಗೆ ಕೊಡೆ ಪಡುವುದು ಅವನಿಗೆ ಮತ್ತು ಹೆಚ್ಚಾಗುವುದು. ಇಲ್ಲದವನ ಕಡೆಯಿಂದ ಇದ್ದದನ್ನು ಕೂಡ ಏನ್ ಮಾಡ್ತಾ ಇದ್ದಲ್ಲೇ ಸೆಕೆಯಲ್ಲಿ ಪಡ್ತಾರಂತೆ. ಅದರ ಇದೇನು ಅರ್ಥ ಇದು ವ್ಯವಸ್ಥೆ ಮಾಡ್ರಿ. ಇವಾಗ ಇಲ್ದಿರೋದನ್ನೇ ಕೊಡ್ಬೇಕು, ಕಟ್ತಾನೆ ಯಾರಿಗಿಲ್ವೋ ಅವ್ರಿಗೆ ಏನ್ ಮಾಡ್ಬೇಕು ಕೊಡ್ಬೇಕು, ಇರೋರ್ಗೇನು ಕೊಡ್ಕೋಬೇಕು, ಇರೋದು ತುಂಬಾ ಇದೆ ಅವ್ರಿಗೇನು ಕೊಡ್ಕೋಬೇಕು, ಯಾರಿಗಿಲ್ಲ ಅವ್ರಿಗೆ ಕೊಡ್ಬೇಕು. ಇದು ಏಸು ಕ್ರಿಸ್ತನಿಗೆ ಅನ್ಯಾಯ ಮಾಡ್ತಾರೆ ನೋಡ್ರಿ ಅಂತೀನಿ. ಅದರ ಇದ್ದವ್ರಿಗೆ ಏನ್ ಮಾಡ್ತಂತೆ ಅಧಿಕವಾಗಿ ಕೊಡ್ತಾರಂತೆ, ಇಲ್ದಿರೋರ್ಗೆ ಏನ್ ಮಾಡ್ತಾರೆ ಅದು ಕೂಡ ತಗೊಂಡ್ಬಿಡ್ತಾರೆ. ನಿಮ್ಮ ಒಂದ್ ಕಾರ್ ಇದ್ರೆ ಇನ್ನೊಂದ್ ಕಾರ್ ಏನ್ ಮಾಡ್ತಾರೆ ಕೊಡ್ತಾರಂತೆ ಗ್ಯಾರಂಟಿ. ನಿಮ್ಮ ಒಂದ್ ಕಾರ್ ಇಲ್ವಾ ಇರೋ ಸೈಕಲ್ ಕೂಡ ಏನ್ ಮಾಡ್ಬಿಡ್ತಾರೆ ನಾ ತಗೊಂಡ್ಬಿಡ್ತಾರಂತೆ ಗ್ಯಾರಂಟಿನಾ. ಈ ವಚನಗಳು ಹೆಂಗ್ ಅರ್ಥ ಮಾಡ್ಕೊಡ್ತಂಗಾರೆ ಅಂದ್ರೆ ಏಸು ಕ್ರಿಸ್ತ ಎಲ್ಲ ಮಾಡೋದು ಸರಿನಾ? ಈ ತರ ಅನ್ಯಾಯ, ಈ ತರ ಪಾರ್ಶಿಯಾಲಿಟಿ ಮಾಡೋದು ನ್ಯಾಯನ? ಯೋಚನೆ ಮಾಡ್ರೆ ಅದರ ಈ ವಚನದ ಅರ್ಥ ಏನು ಎಲ್ಲ ಇದೆ ಅಂತೀನಿ. ಬನ್ನಿ ಅಡಿಗೆ ಮಾಡ್ಬೇಕು ಕರ್ತನೆ ಪ್ರೀತಿಯನ್ನು ಸೋದರಸೋದ್ರೆ. ನಾವು ಈ ತರ ಒಂದು ಮೀಟಿಂಗ್ಸ್ ಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಫುಲ್ಲು ಒಂದು ವರ್ಷದವರೆಗೂ ಅನೇಕ ಒಂದು ಪಾಠಗಳೇನ್ ಮಾಡ್ತೀವಿ ನಿಮ್ಗೆ ಕಲ್ಸ್ಕೊಡ್ತೀರಿ. ಅಂದ್ರೆ ಇದನ್ನ ನೋಡ್ಬೇಕ್ರೆ ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕಾದ್ರೆ ಕೂಡ ನಾವು ಹೇಳ್ಕೊಡಕ್ಕೆ ಸಿದ್ಧವಾಗಿದ್ರಿ. ಕನ್ನಡ, ತಮಿಳು, ಹಿಂದಿ, ಇಂಗ್ಲಿಷ್, ತೆಲುಗು ಯಾವ ಭಾಷೆಯಲ್ಲಿ ಇದ್ರೆ ಸರಿ, ನಿಮ್ಗೆ ಕೇಳೋದಕ್ಕೆ ನಿಮ್ಗೆ ಆಸಕ್ತಿ ಇತ್ತು ಅಂತಂದ್ರೆ ನಮ್ಮ ಹತ್ರ ದಯವಿಟ್ಟು ನೀವು ಅದನ್ನ ತಿಳಿಸಿ ನಿಮ್ಗೆ ಅದ್ರ ಬಗ್ಗೆ ಮಾಡ್ತೀರಿ. ಅನೇಕ ಆಳವಾಗಿರುವಂತಹ ವಿಚಾರಗಳನ್ನ ಏನ್ ಮಾಡ್ತೀವಿ ಬೈಬಲ್ ಮುಖಾಂತರ ನಿಮ್ಗೆ ನಮಗೆ ತಿಳಿಯಪಡಿಸ್ತೀರಿ. ಅದಕ್ಕೆ ಕರ್ತನ ಪ್ರತಿನಿಧಿಸಿದ್ರೆ ನಾವು ಹೇಳ್ಕೊಂಡಂತ ಮುಖ್ಯವಾಗಿರೋದು ಬಂದೇನಂದ್ರೆ ಬೈಬಲ್ನ ಯಾವ ರೀತಿ ಓದು ತಿಳ್ಕೊಳೋದು. ಬೈಬಲ್ ಇತರ ಅನೇಕ ರಹಸ್ಯಗಳಿದೆ, ಇದನ್ನ ಹೆಂಗೆ ಓದಿ ನಾವು ತಿಳ್ಕೊಳೋದು, ಹೆಂಗೆ ಡಿಕೋಡ್ ಮಾಡೋದು ಬೈಬಲಲ್ಲಿ, ಎಷ್ಟೋ ವಚನಗಳು ಓದ್ತೀವಿ ನಮ್ಗೆ ಗೊತ್ತಾಗೋದಿಲ್ಲ, ಇದು ಹೆಂಗೆ ಅರ್ಥ ಮಾಡ್ಕೊಳೋದು. ಬೈಬಲ್ನ ಅನೇಕ ದರ್ಶನಗಳಿದೆ, ಅನೇಕ ಕನಸುಗಳಿದೆ, ಅದರ ಇದನ್ನ ಹೆಂಗೆ ಓದಿ ನಾವು ಅರ್ಥ ಮಾಡ್ಕೊಳೋದು. ಅದರ ಇದ್ರ ಬಗ್ಗೆ ವಿಷನ್ಸ್, ಪ್ರಾಫಸೀಸ್, ಬೈಬಲ್ ಅಂತ ಅನೇಕ ಪ್ರಾಫಸಿಗಳೇ ಮಾಡ್ತೀವಿ ನಾವು. ಇಲ್ಲ ನಮ್ಗೆ ಓದಿ ತಿಳಿಸ್ತೀವಿ ಅಂದ್ರೆ ಲೋಕದಲ್ಲಿ ಏನಕ್ಕೆ ದೇವರು ಕೆಟ್ಟಿದ್ದ ಬಿಟ್ಟಾರೆ? ನಮ್ಮ ಬೈಬಲ್ ಓದ್ರೆ ಅವಾಗ್ತಾನೆ ಆ ಸಾವಿರ ವರ್ಷದಲ್ಲಿ ಸೇತಾನೆ ಮಾಡ್ತಾರೆ ಕಟ್ಟಾಕ್ ಇವಾಗ ಏನಕ್ಕೆ ಬಿಟ್ಟವ್ರೆ, ಇವಾಗ ಏನಕ್ಕೆ ಬಿಟ್ಟ ದೇವ್ರು, ಇವಾಗ ಕಟ್ಟಕ್ ಹೋದಲ್ಲ ದೇವ್ರು ಏನಕ್ಕೆ ಇವಾಗ ಬಿಟ್ಟಿದ್ರಿ, ಇದೆಲ್ಲ ಏನ್ ಕಾರಣ? ಇವೆಲ್ಲ ಪ್ರಶ್ನೆಗಳಿಗೂ ಸತ್ಯವೇದ ಮುಖಾಂತರ ಉತ್ತರ ನಿಮ್ಗೆ ಕೊಡಲಾಗ್ತದೆ. ಕರ್ತನ ಪ್ರೀತಿಯಿಂದ ಸೋದರ ಸೋದರೆ, ಅದು ಮಾತ್ರ ಅಲ್ಲ, ಅದರ ಇಸ್ರೇಲ್ ಜನಗಳಿಗೆ ದೇವ್ರು ಕೊಟ್ಟಂತ ಒಂದು ಧರ್ಮಶಾಸ್ತ್ರದ ನ್ಯಾಯ ಪ್ರಮಾಣದ ಒಂದು ಏರ್ಪಾಡು, ಅದರ ಒಂದು ದೇವದರ್ಶನ ಗುಡಾರ, ಇದಂತ ಅನೇಕ ಆಳವಿದಂತ ವಿಚಾರಗಳು ಇದನ್ನ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ದೇವರು, ಹೋರಿ ಎತ್ತುಗಳನ್ನ ಬಲಿ ಕೊಡ್ತಾ ಇದ್ರು, ಈ ರಕ್ತಗಳನ್ನ ಹಿಂದಿರಿ ಈ ತರ ಪರ್ಟಿಕ್ಯುಲರ್ ರೀತಿಯಲ್ಲಿ ಹಾಕಿ ಅಂತ ಇದ್ರು, ಆಮೇಲೆ ಧೂಪಗಳು ಹಾಕುವಂತ ಇದ್ರು, ಆಮೇಲೆ ಆಲೆಯ ನೋಡೋಗ್ಬಿಟ್ಟು ಈ ರಕ್ತ ಪ್ರೋಕ್ಷ ಮಾಡುತ್ತದೆ, ಇವೆಲ್ಲ ಓದ್ಬೇಕಾದ್ರೆ ಹೆಂಗಿದೆ ಅಂತಂದ್ರೆ ಏನಪ್ಪ ದೇವ್ರು ಇತ್ತ ಎಲ್ಲ ಕೆಲಸ ಮಾಡ್ತಾ ಇದ್ರ ಅಂತ ನಮ್ಗೊಂಥರ ಒಂದು ಏಸಿಗೆ ತರ ಅನ್ಸ್ತದೆ. ಆದ್ರೆ ಇದೆಲ್ಲ ಆಳವಾಗಿರುವಂತಹ ವಿಚಾರಗಳಿದೆ, ಇದನ್ನ ಬಗ್ಗೆ ನಾವು ಹೇಳೋಣ. ಅದೇ ತಿಳ್ಬೇಕ್ರೆ ನಾವು ಎಷ್ಟೋ ಯುಗಗಳ ಬಗ್ಗೆ ಓದಿದ್ದೀರಿ, ಅದರ ಬೇರೆ ಬೇರೆ ಧರ್ಮದಲ್ಲಿ ನಾವು ಕೇಳ್ತೀವಿ, ಅಂದ್ರ ಎಂತ ದ್ವಾಪರ ಯುಗ, ಕ್ಷೇತ್ರಯುಗ, ಕಲಿಯುಗ, ಈ ತರ ಎಷ್ಟೋ ಯುಗಗಳನ್ನ ಬಗ್ಗೆ ನಾವು ಓದಿತ್ತೀರಿ. ಈ ತರ ಯುಗಗಳ ಬಗ್ಗೆ ಕೂಡ ಬೈಬಲ್ನ ಇದೆ ಕರ್ತನ ಪ್ರಿಯ. ನಾವು ನೋಡೋಣ ಯಾವ ಯುಗಗಳು ಇತ್ತು, ಯಾವ ಯುಗಗಳು ಬರ ಹೋಗ್ತದೆ, ಅದರ ಇವಾಗಿರುವಂತಹ ಯುಗಗಳು ಯಾವುದು, ಏನಾಗ್ತಾರೆ ಮುಂದೆ ಬರುವಂತಹ ಕಾಲಗಳಲ್ಲಿ, ಇವೆಲ್ಲ ಬೈಬಲ್ ಮುಖಾಂತರ ನಿಮ್ಗೆ ನೋಡೋಣ. ಅದು ಮಾತ್ರ ಅಲ್ಲ, ಅದರ ಇವಾಗ ಏನ್ ಹೇಳ್ತಾರೆ ಸೈನ್ಸ್ ಬಿಟ್ಟು, ಸೈಂಟಿಸ್ಟ್ ಏನ್ ಹೇಳ್ತದೆ, ಮನುಷ್ಯನ ಸೃಷ್ಟಿ ಮಾಡಿ ಎಷ್ಟೋ ಕೋಟ್ಯಾನುಕೋಟಿ ವರ್ಷಗಳಾಯ್ತು ಅಂತಂದ್ಬಿಟ್ಟು, ಮನುಷ್ಯನ ಸೃಷ್ಟಿ ಮಾಡಿ ಎಷ್ಟು ವರ್ಷ ಆಯ್ತು ನಾವು ನೋಡೋಣ. ಆದಾಮಿಂದ ಹಿಡಿದು ಕ್ರಿಸ್ತನ ಮೊದಲನೇ ಬರಿಗೆ ಅವ್ರಿಗೆ ಎಷ್ಟು ವರ್ಷ ಆಗಿರುತ್ತೋ ಬೈಬಲ್ ಮುಖಾಂತರ ನಮ್ಗೆ ಏನ್ ಮಾಡ್ತೀರಿ ಎಲ್ಲ ಕ್ಲಿಯರ್ ಆಗಿ ನೋಡುತ್ತೀರಿ. ಅದು ಮಾತ್ರ ಅಲ್ಲ, ಇಸ್ರೇಲ್ ಅಲ್ಲಿರುವಂತ ಒಂದು ನದಿ ಇರೋಂತ ಒಂದೇ ಒಂದು ನದಿ ಅದರ ಈ ನದಿ ಏನ್ ಸ್ಪೆಷಾಲಿಟಿ ಅಂತಂದ್ರೆ ಇದುವರೆಗೂ ಒಂದೇ ದಿನ ಕೂಡ ಇದು ಡ್ರೈ ಆಗಿದ್ದೇ ಇಲ್ಲ. ಈ ನದಿ ಕಂಟಿನ್ಯೂಸ್ ಆಗಿ ರಿವರ್ ಜೋರ್ಡನ್ ಫ್ಲೋ ಆಗ್ತಾ ಇದೆ. ಆದ್ರೆ ಏನ್ ಸ್ಪೆಷಾಲಿಟಿ ಅಂದ್ರೆ ಇದುವರೆಗೂ ಓವರ್ ಫ್ಲೋ ಆಗಿರಲಿಲ್ಲ. ಡೆಡ್ ಸೀಯಿಂದ ಎಂಡ್ ಆಗ್ತದೆ ಇದು, ಡೆಡ್ ಸೀಯಿಂದ ನೀರು ಹೋಗೋದಕ್ಕೆ ಮುಂದೆ ಎಲ್ಲೋ ಸ್ಥಳ ಇಲ್ಲ. ಈ ನದಿದು ಸ್ಪೆಷಾಲಿಟಿ ಏನು ಎಲ್ಲ ಸತ್ಯವೇದ ಮುಖಾಂತರ ನಿಮಗೆ ಉತ್ತರ ಕೊಡೋಕ್ಕಾಗ್ತದೆ. ಅದೇ ರೀತಿ ನೀವು ನೋಡಿದ್ದೀರಾ ಈಜಿಪ್ಟ್ ಅಲ್ಲಿರೋಂತ ಪಿರಮಿಡ್, ಅದರ ಇದಕ್ಕೂ ಬೈಬಲ್ಗೆ ಸಂಬಂಧ ಇದೆಯಾ? ಖಂಡಿತವಾಗೂ ಸಂಬಂಧ ಇದು. ಇದ್ರ ಬಗ್ಗೆ ಬೈಬಲ್ ಅನ್ನು ಹೇಳ್ತಾರೆ, ಎಲ್ಲಿ ಹೇಳ್ತಾರೆ ಇದ್ರಲ್ಲಿ ದೇವರು ಬೈಬಲ್ ಬಗ್ಗೆ ಏನ್ ಸಂಬಂಧ ಇಟ್ಟವ್ರೆ? ಇದನ್ನೇ ಮಾಡೋದು ನಾವು, ನಮ್ಮ ಮುಂದೆ ಬರೋ ಪಾಠಗಳಿಗೆ ಹೋದಾರ. ಅದೇ ರೀತಿ ನೋಡ್ಬೇಕ್ರೆ ದೇವರು ಸೋಲೊಮನ್ ಗಡಿ ಅಂತ ಕಟ್ಟಿರೋ ಆಲಯ, ಆಲಯದಲ್ಲಿರುವಂತ ಅನೇಕ ವಿಚಾರಗಳು ನನ್ಗೇನ್ ದೇವ್ರು ಇಟ್ಟವ್ರೆ? ಎಜಿಕಲ್ ಟೆಂಪಲ್ ಅದರ ಎಜಿಕಲ್ ಬರುವಂತ ಒಂದು ಒಂದು ಇದು, ಆಮೇಲೆ ಇಸ್ರೇಲ್ ಬಗ್ಗೆ ಇರುವಂತ ಚರಿತ್ರೆ ಅಂದ್ರ ಇವತ್ತು ಲೋಕದಲ್ಲಿ ನೋಡ್ತೀರಿ ಎಲ್ಲಾ ಕಡೆ ಏನಾಗ್ತಾರೆ ಬರೀ ಗಲಿ ಬಿಲಿಗಳು, ಎಲ್ಲಾ ಕಡೆ ಯುದ್ಧಗಳು ಅದರ ಇವೆಲ್ಲ. ನೆಕ್ಸ್ಟ್ ಏನಾಗ್ಬೋದು ಅಂತ ನಮ್ಗೆ ಭಯ ಅಂತಂದ್ರೆ ಯಾವಾಗಪ್ಪ ಥರ್ಡ್ ವರ್ಲ್ಡ್ ವಾರ್ ಆಗ್ತಾರೆ ಅಂತ ನಮ್ಗೆ ಭಯ. ಈ ಥರ್ಡ್ ವರ್ಲ್ಡ್ ವಾರ್ ಬಗ್ಗೆ ಕೂಡ ಬೈಬಲ್ ಹೇಳಿದರೆ ಇದನ್ನೆಲ್ಲ ನಾವು ಏನ್ ಮಾಡೋಣ, ಅನೇಕ ಪಾಠಗಳಿದೆ ಅದೆಲ್ಲ ಓದೋಣ. ಕರ್ತನಲ್ಲಿ ಪ್ರೀತಿ ಅಂತ ಸೋದರ, ಈ ರೀತಿ ನೋಡ್ಬೇಕ್ರೆ ಇದು ವಾರಕ್ಕೆ ಒಂದ್ಸತಿ ಇಡೀ ಒಂದು ವರ್ಷದವರೆಗೂ ಏನಾಗಿರ್ತಾರೆ ಒಂದು ಒಂದು ಪಾಠ ಇರ್ತದೆ. ಸಾಮಾನ್ಯವಾಗಿ ಇದನ್ನ ನಾವು ಭಾನುವಾರದತ್ತು ಸಂಜೆ ಹೊತ್ತು ಮಾಡೋಣ ಅಂತಿದ್ರಿ. ಅದರ ಅದಕ್ಕೆ ನೀವು ದಯವಿಟ್ಟು ನೀವು ಮಾಡಬೇಕಾದಂತ ಒಂದು ಕೆಲಸ ಏನು ಅಂತಂದ್ರೆ ಮುಖ್ಯವಾಗಿರೋದು ಇನ್ನೊಂದು ಪ್ರಕಟಣೆ ಬಗ್ಗೆ ಕೂಡ ನಾವು ಹೇಳ್ತೀರಿ, ಆಮೇಲೆ ಎಜಿಕಲ್ ಪುಸ್ತಕದ ಬಗ್ಗೆ ಕೂಡ ಫುಲ್ ಡೀಟೇಲ್ಸ್ ತಿಳ್ಕೊಡ್ತೀರಿ, ಆಮೇಲೆ ಇದ್ರ ಬಗ್ಗೆ ನಾವು ಏನೇನು ಪಾಠ ಹೇಳ್ಕೊಡ್ತೀರೋ ಅದ್ರ ಬಗ್ಗೆ ಫುಲ್ ಸಿಡಿಗಳು ನಿಮ್ಗೆ ನಾವು ಕೊಡ್ತೀವಿ ನಿಮ್ಗೆ. ಅದೇ ತಗೊಂಡ್ಬೇಕಾದ ಸಂಬಂಧಪಟ್ಟಂತ ನೋಟ್ಸ್ ಕೂಡ ನಿಮ್ಗೆ ಏನ್ ಮಾಡ್ತೀರಿ ಫುಲ್ ಕಳ್ಸಿಕೊಡ್ತೀರಿ. ಅದರ ಒಂದು ವರ್ಷದವರೆಗೂ ಇದು ಒಂದು ಇರ್ತದೆ. ಅದರಿಂದ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಇದುಗಳನ್ನ, ಈ ತರ ರಿಪ್ಲೈ ಕಾರ್ಡ್ ಇದೆ, ಈ ರಿಪ್ಲೈ ಕಾರ್ಡ್ನ ದಯವಿಟ್ಟು ನೀವು ಫಿಲ್ ಅಪ್ ಮಾಡಿಬಿಟ್ಟು ಇದನ್ನ ನೀವು ಅಲ್ಲಿ ವಾಲಂಟಿಯರ್ಸ್ ಇದ್ದಾರೆ ಈ ಒಂದು ರಿಪ್ಲೈ ಕಾರ್ಡ್ ನ ಫಿಲ್ಅಪ್ ಮಾಡ್ಬಿಟ್ಟು ಅಲ್ಲಿ ಸೋದರ ಅಂತ ವಾಲಂಟಿಯರ್ಸ್ ಇದ್ದಾರೆ, ಅವ್ರ ನೀವು ಕೊಡಿ ಈ ರಿಪ್ಲೈ ಕಾರ್ಡ್ ನ. ಇಲ್ಲಿ ನೀವು ಏನು ಮುಖ್ಯವಾಗಿ ಫಿಲ್ಅಪ್ ಮಾಡಬೇಕಂದ್ರೆ ಬ್ಯಾಂಕ್ ಸೈಡಲ್ಲಿ ನಿಮ್ದು ಅಡ್ರೆಸ್ ಡೀಟೇಲ್ಸ್ ಇದೆ ಅದರ. ಈ ಅಡ್ರೆಸ್ ಡೀಟೇಲ್ಸ್ ನೀವು ಏನ್ ಮಾಡಬೇಕು ಅಂತಂದ್ರೆ, ನಿಮ್ಮ ಏನು ಬರ್ದಿದ್ರು ಪರವಾಗಿಲ್ಲ, ನಿಮ್ಮ ಹೆಸರು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಬರೆದ್ರೆ ಸಾಕು, ನಾವು ನಿಮಗೆ ಫೋನ್ ಮಾಡ್ತೀನಿ. ಈ ಒಂದು ಬರುವಂತಹ ಒಂದು ಕ್ಲಾಸಸ್ಗಳು ಯಾವಾಗಿರ್ತಾರೆ ಅಂತ ಕೂಡ ನಾವು ಏನ್ ಮಾಡ್ತೀವಿ, ನಿಮ್ಗೆ ಇಂಟ್ರೆಸ್ಟ್ ನಿಮ್ಗೆ ಹೇಳ್ತೀವಿ ನಾವು. ದಯವಿಟ್ಟು ಇನ್ಫಾರ್ಮೇಶನ್ ಫಿಲ್ಅಪ್ ಮಾಡಿಕೊಡಿ. ಈ ಕೆಳಗಡೆ ನಿಮ್ಗೆ ನೋಡಬಹುದು ಯಾವ್ಯಾವ ಕ್ಲಾಸಸ್ಗಳಿದೆ ಅಂತ ಬಿಟ್ಟು ಫುಲ್ ಡೀಟೇಲ್ಸ್ ಹಾಕಿದೆ. ಇದನ್ನ ನಿಮ್ಗೆ ಏನ್ ಮಾಡ್ತೀವಿ, ನೀವು ನಾವು ನಿಮ್ಗೆ ಅದನ್ನ ನೀವು ಇಟ್ಕೊಳ್ಳಿ. ಬರುವಂತ ಒಂದು ವಾರಗಳಲ್ಲಿ ಇದನ್ನ ಯಾವಾಗ ಮಾಡ್ತೀರಿ ಮತ್ತೆ ಎಲ್ಲಿ ಮಾಡ್ತೀರಿ ಅಂತ ಬಿಟ್ಟು ನಿಮ್ಗೆ ಏನ್ ಮಾಡ್ತೀವಿ, ನಾವು ಫರ್ದರ್ ಆಗಿ ನಾವು ತಿಳಿಸ್ತೀರಿ. ಅದರ ಮೋಸ್ಟ್ಲಿ ಒಂದು ಬರುವಂತ ಒಂದು ಶನಿವಾರದಲ್ಲೇ ಈ ಒಂದು ಸ್ಥಳದಲ್ಲೇ ಒಂದು ಮೀಟಿಂಗ್ ಇಡೋಣ ಅಂತ ಬಿಟ್ಟು ಒಂದು ಒಂದು ಪ್ಲಾನ್ ಇದೆ. ಹಾಲ್ ವೇಕೆಂಟ್ ಆಗಿದೆ ಅಂತ ನೋಡ್ತಾ ಇದ್ರಿ. ಅದರ ಆದ್ರೆ ಶನಿವಾರ ಬರುವ ಶನಿವಾರ ಸಂಜೆ ಒಂದು 6 ಗಂಟೆಗೆ ಇದೇ ಸ್ಥಳದಲ್ಲಿ ಇರ್ತಾರೆ, 5:30-6 ಗಂಟೆಗೆ ಸ್ಥಳದಲ್ಲಿ ಇರ್ತಾರೆ. ಇಲ್ಲದೇ ಇದ್ರೆ ಬೇರೆ ಸ್ಥಳದಲ್ಲಿ ಇತ್ತು ಅಂತಂದ್ರೆ ನಿಮ್ಗೆ ಫಸ್ಟ್ ನಾವು ಇನ್ಫಾರ್ಮ್ ಮಾಡ್ತೀರಿ. ಅಲ್ಲಿ ನೋಡ್ಬೇಕ್ರೆ ಇದ್ರೆ ಮುಂದಿನ ಶನಿವಾರ ಸಂಜೆ 5:00 ಇದೇ ಸ್ಥಳದಲ್ಲಿ ಇರ್ತಾರೆ. ಇವತ್ತು ಅನೇಕ ಜನಗಳು ಹೊಸದಾಗಿ ಬಂದಿದ್ದೀರಾ, ಇನ್ನ ಅನೇಕ ಜನಗಳು ಬರಲಿಲ್ಲ, ನಿಮ್ಗೆ ಇದರಲ್ಲಿ ಏನೋ ಪ್ರಯೋಜನ ಇತ್ತು ಅಂತಂದ್ರೆ, ನಿಮ್ಗೆ ತುಂಬಾ ಇದ್ರೆ ಇಂಟ್ರೆಸ್ಟ್ ಆಯ್ತು, ಇದು ಯೂಸ್ಫುಲ್ ಆಯ್ತು ಅಂತಂದ್ರೆ, ಬರುವಂತ ವಾರಗಳಲ್ಲಿ ಇನ್ನ ನಿಮ್ಗೆ ಗೊತ್ತಿರೋ ಅನೇಕ ಸೋದರ ಸೋದರಿಗಳನ್ನ ನೀವು ದಯವಿಟ್ಟು ಕರ್ಕೊಂಡ್ ಬರಬೇಕು ಅಂತ ನಾವು ಕೇಳ್ಕೊಂಡು ಹಾಕ್ತೀವಿ. ನಮ್ದು ಯಾವ್ದೇ ರೀತಿ ಒಂದು ಡಿನಾಮಿನೇಷನ್ ಇಲ್ಲ, ಅದನ್ನ ನೀವು ಅದ್ರ ಬಗ್ಗೆ ಯಾವ್ದೇ ರೀತಿ ನೀವು ಒಂದು ಭಯ ಪಡೋಂತ ಒಂದು ಬೇಕಾಗಿಲ್ಲ ನೋಡ್ಬೇಕ್ರೆ. ಯಾಕಂದ್ರೆ ಅನೇಕ ಜನಗಳು ಫೋನ್ ಮಾಡಿ ನೀವು ಯಾವ ಪಂಗಡ ನೀವು ಯಾವ ಡಿನಾಮಿನೇಷನ್ ಅಂತ ಕೇಳಿದ್ರು, ಅದಕ್ಕೆ ನೋಡ್ಬೇಕ್ರೆ ನಾವು ಯಾವ್ದೇ ಒಂದು ಡಿನಾಮಿನೇಷನ್ ಗೆ ನಾವು ಏನ್ ಮಾಡಕ್ ಹೋಗಲ್ಲ. ನಾವು ಬಿಲಂಗ್ ಆಗಿಲ್ಲ, ಅದರ CSA ಆಗಲಿ, ರೋಮನ್ ಕ್ಯಾಥಲಿಕ್ ಆಗಲಿ, ಅಥವಾ ಪ್ರೊಟೆಸ್ಟೆಂಟ್ಸ್ ಇಲ್ಲ ಅಂತ ಯಾವುದೇ ಡಿನಾಮಿನೇಷನ್ ಆಗಲಿ, ಅಥವಾ ಜೆಹೋವಾ ವಿಟ್ನೆಸ್ ಆಗಲಿ, ಅಥವಾ ಉಂಗ್ಲಿ ಜೀಸಸ್ ಆಗಲಿ, ಅಥವಾ ಯಾವುದೇ ಒಂದು ಡಿನಾಮಿನೇಷನ್ಗೆ ನಾವು ಸೇರೋಂತ ಒಂದು ಇವರಲ್ಲ. ಅದ್ರ ನೋಡ್ಬೇಕಾದ್ರೆ ನಮ್ದು ಏನಂತಾರೆ ಗಾಸ್ಪಲ್ ಮಿನಿಸ್ಟ್ರಿ ಅಂತ ಅಂದ್ಬಿಟ್ಟು, ಸೊ ದೇವರ ಒಂದು ಕೃಪೆಯಿಂದ ಸತ್ಯವೇದಂತ ಒಂದು ಸುವಾರ್ತೆ ಅದು ಅನೇಕ ಒಂದು ವಿಚಾರಗಳನ್ನ ನಿಮಗೆ ತಿಳಿಸಪಡಿಸೋಣ ಅಂತಂದ್ಬಿಟ್ಟು ಒಂದು ಉದ್ದೇಶ ಅಷ್ಟೇ ಬರ್ತು. ಅದ್ರ ನೋಡ್ಬೇಕ್ರೆ ಉಚಿತವಾಗಿರ್ತದೆ ಇದು, ಇದು ಯಾವುದೇ ರೀತಿ ಒಂದು ವಯಸ್ಸು ಲಿಮಿಟೇಷನ್ಸ್ ಇಲ್ಲ. ಎಷ್ಟು ವಯಸ್ಸಿನ ಬರ್ಬೋದು, ಇವನ್ 99 ವಯಸ್ಸಾದ ಸರಿ ಬಂದು ಕೂತ್ಕೊಂಡು ಹೇಳ್ಕೊಡ್ತೀನಿ ಅಂದ್ರೆ ಕೂಡ ನಾವು ಅಲ್ಲಿ ಕೂತ್ಕೊಂಡು ಕೇಳ್ತೇನೆ ಕೂಡ, ನಾವು ನಿಮ್ಗೆ ಹೇಳ್ಕೊಡೋಕೆ ನಾವು ಸಿದ್ಧವಾಗಿದ್ದೀರಿ. ಅದರಿಂದ ಆಸಕ್ತಿ ಇರೋಂತ ಸಹೋದರ ಸಹೋದರಿಗಳು ಬರುವಂತ ವಾರಗಳಲ್ಲಿ ಈ ಮೀಟಿಂಗ್ ಬಂದು ಪಾಲ್ಗೊಳ್ಳಿ. ನೀವು ಬರ್ಬೇಕಾದ್ರೆ ತರಬೇಕಾದ ಒಂದೇ 2 ಐಟಮ್ ಏನು ಅಂತಂದ್ರೆ, ಒಂದು ಬೈಬಲ್, ಒಂದು ನೋಟ್ ಬುಕ್, ಅದ್ರ ಜೊತೆಗೆ ಒಂದು ಪರ್ಸ್ ತಗೊಂಬನ್ನಿ. ಏನಕ್ಕೆ ರಿಟರ್ನ್ ಹೋಗ್ಬೇಕಲ್ಲ ಮನೆಗೆ, ಅದು ಬಸ್ ಚಾರ್ಜ್ ಅಷ್ಟೇ. ನಮ್ಗೇನು ಕೊಡೋದು ಬೇಕಾಗಿಲ್ಲ, ನಾವು ನೀವು ಕೊಟ್ಟರು ನಾವು ಇಸ್ಕೊಳಕ್ ಹೋಗಲ್ಲ, ಇಷ್ಟೇ ಬೇಕಾಗಿರೋದು. ದಯವಿಟ್ಟು ನೀವು ತಗೊಂಬನ್ನಿ. ಅದೇ ರೀತಿ ಬೇರೆ ಯಾರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿ, ದಯವಿಟ್ಟು ನೀವು ಕರ್ಕೊಂಬನ್ನಿ. ಇನ್ನು ಅನೇಕ ಆಳವಾಗಿರೋಂತ ವಿಚಾರಗಳನ್ನ ನಾವು ಓದಿ ನಾವು ತಿಳ್ಕೊಳ್ಳೋಣ. ಅಂದ್ರೆ ನಿಮ್ಗೆಲ್ಲ ಪ್ರಯೋಜನವಾಗಿತ್ತು ಅಂತ ನಾವು ಖಂಡಿತವಾಗಿ ತಿಳ್ಕೊಂತೀರಿ. ಇದ್ರ ಬಗ್ಗೆ ನಾವು ಫೀಡ್ಬ್ಯಾಕ್ ಕೊಡಬೇಕು ಅಂತಂದ್ರೆ ಅಲ್ಲಿ ಫೀಡ್ಬ್ಯಾಕ್ ಡೆಸ್ಕ್ ಇದೆ, ನೀವು ಹೋಗಿ ಅದನ್ನ ಕೊಡ್ಬೋದು. ಧನ್ಯವಾದಗಳು. ಸೊ ಈ ಒಂದು ಕೊನೆಯದಾಗಿ ಒಂದು ಕೂಟನ ಅಂತ್ಯ ಮಾಡುವಾಗೆ ನಾವೊಂದು ಪ್ರಾರ್ಥನೆ ಮಾಡಿ ಮುಗಿಸ್ಬಿಡೋಣ. ಸೊ ರಂತ ರಘುವರು ಬಂದ್ಬಿಟ್ಟು ಪ್ರಾರ್ಥನೆ ನಡೆಸ್ಕೊಳ್ಬೇಕು ಅಂತ ಹೇಳ್ತೀನಿ.